ಪ್ರಸಿದ್ಧರಾಗಿದ್ದವರು. ಅವರ ಉತ್ತಮ ಸ್ವಾಮಿಗಳ ಬಗ್ಗೆ ಹೇಳಿದ್ದೇವೆ, ಭಾವಬೋಧಕಾರರು ಅಂತ ಹೇಳಿ ಬಹಳ ವಿಶಿಷ್ಟವಾದ ಖ್ಯಾತಿ ಪಡೆದವರು ರಘುತ್ತಮ ಸ್ವಾಮಿಗಳು. ಅಂತ ರಘುತ್ತಮ ಸ್ವಾಮಿಗಳ ಶಿಷ್ಯ ವರೇಣ್ಯರಾಗಿ ಪೀಠಕ್ಕೆ ಬಂದವರು ಶ್ರೀ ವೇದವ್ಯಾಸ ತೀರ್ಥರು. ವೇದವ್ಯಾಸ ತೀರ್ಥರ ಶಿಷ್ಯರಾಗಿ ಬಂದವರು ವಿದ್ಯಾಧೀಶರು. ಅವರ ಶಿಷ್ಯರು ಸತ್ಯವ್ರತರು, ಅವರ ಶಿಷ್ಯರು ಸತ್ಯನಿಧಿಗಳು, ವೇದನಿಧಿಗಳು. ಅವರ ಶಿಷ್ಯರು ಸತ್ಯನಿಧಿಗಳು, ಅವರ ಶಿಷ್ಯರು ಸತ್ಯವ್ರತರು. ಅನಂತರ ಸತ್ಯನಾಥರು, ಸತ್ಯಾಭಿನವರು, ಸತ್ಯಪೂರ್ಣರು, ಸತ್ಯ ವಿಜಯರು, ಸತ್ಯಪ್ರಿಯರು, ಸತ್ಯಬೋಧರು. ಅವರ ಶಿಷ್ಯರೇ ಸತ್ಯಸಂಧ ತೀರ್ಥರು. ಈ ಪರಂಪರೆಯಲ್ಲಿ ಸತ್ಯಸಂಧ ತೀರ್ಥರು ಬಹಳ ಹತ್ತಿರದಲ್ಲಿ ಆಗಿ ಹೋದ ಜ್ಞಾನಿಗಳು. ಅವರು ಪೀಠಾಧೀಶರಾಗಿದ್ದಿದ್ದು 40 ವರ್ಷಗಳ ಕಾಲ, 1842 1882 ಒಟ್ಟು 40 ವರ್ಷಗಳ ಕಾಲ ಪೀಠಾಧೀಶರಾಗಿದ್ದವರು. ಇತ್ತೀಚಿನ ದಿವಸಗಳಲ್ಲಿ ಸುದೀರ್ಘ ಕಾಲದ ಪೀಠಾಧಿಪತ್ಯ ಅವರದ್ದು. ಹಾವೇರಿ ಅವರ ಮೂಲಸ್ಥಾನ, ಹುಬ್ಬಳ್ಳಿ ಹತ್ತಿರತಕ್ಕಂಥ ಹಾವೇರಿ ಎಲ್ಲರೂ ಕೇಳಿದ್ದಾರೆ. ಹಾವೇರಿಯಲ್ಲಿ ಮಧ್ವಾಚಾರ್ಯರು ಅಂತ ಒಬ್ಬರು, ಭಾರತಿಬಾಯಿ ಅಂತ ಅವರ ಹೆಸರು. ಆ ದಂಪತಿಗಳು ವಾಸವಾಗಿರ್ತಾರೆ, ಅನೇಕ ದಿವಸಗಳ ಕಾಲವಾಗಿ ಸಂತತಿಯಾಗಿರೋದಿಲ್ಲ. ಆಗ ಅವರು ಬಹಳ ವಿಶೇಷವಾಗಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಅವರಿಗೆ ಸೂಚನೆ ಆಯಿತಂತೆ, ಈ ಬಿದರಹಳ್ಳಿ ಅಂತ ಒಂದು ಕ್ಷೇತ್ರ ಇದೆ. ಬಿದರಹಳ್ಳಿ ಶ್ರೀನಿವಾಸ ತೀರ್ಥರು ಬಹಳ ವಿಶಿಷ್ಟವಾದ ಜ್ಞಾನಿಗಳು, ದೊಡ್ಡ ಟಿಪ್ಪಣಿಕಾರರು. ಆ ಕ್ಷೇತ್ರಕ್ಕೆ ಹೋಗಿ ಸೇವೆ ಮಾಡಿ ಅಂತ ಹೇಳಿ ಸೂಚನೆ ಆಯಿತಂತೆ. ಅಲ್ಲಿ ಬಿದರಹಳ್ಳಿ ಅಶ್ವತ್ಥನಾರಾಯಣ ಅಂತ ಕರೆಯೋದು ಪದ್ಧತಿ. ಅಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ. ಅಶ್ವತ್ಥ ವೃಕ್ಷಕ್ಕೆ ಭಾರಿ ಮಹತ್ವ ಅಂತ ಹಿಂದೆ ಹೇಳಿದ್ದೇನೆ. ಅಶ್ವತ್ಥ ವೃಕ್ಷ ಎಲ್ಲಿದ್ದರೂ ಮಹತ್ವ, ಅದು ನದಿ ತೀರ ಅಥವಾ ಸರೋವರದ ತೀರದಲ್ಲಿದ್ದು ಅದರ ನೆರಳು ಆ ನೀರಲ್ಲಿ ಬೀಳಾಗಿದ್ದರೆ ಬಹಳ ಶ್ರೇಷ್ಠವಾದ ಸ್ಥಳ ಅಂತ ಕರೀತಾರೆ. ಅಲ್ಲಿ ಸ್ನಾನ ಮಾಡೋದ್ರಿಂದ ಅನೇಕ ರೋಗಗಳು ಪರಿಹಾರವಾಗುತ್ತೆ ಅಂತ ಎಲ್ಲೆಲ್ಲಿ ಬಹಳ ದೊಡ್ಡ ತೀರ್ಥಗಳಂತ ಸಾಮಾನ್ಯವಾಗಿ ಅಶ್ವತ್ಥ ವೃಕ್ಷ ಇದ್ದು ಅದನ್ನೆಲ್ಲ ಬೀಳಾಗೇ ಇರುತ್ತೆ. ಬಿದರಹಳ್ಳಿಯಲ್ಲಿ ಅಶ್ವತ್ಥನಾರಾಯಣ ಬೇರೆ ಗುಡಿ ಇಲ್ಲ, ಅಶ್ವತ್ಥಲ್ಲೇ ನಾರಾಯಣ ಇದ್ದಾನೆ ಅಂಥೇಳಿ ಅಷ್ಟೇ ಹೊರತು ಅಶ್ವತ್ಥನಾರಾಯಣ ಹೇಳಿದ್ದು ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಶ್ವತ್ಥಶ್ಚಾಸ್ತಿ ವೃಕ್ಷಾಣಮ್ ಅಂತ ಹೇಳ್ಬೇಕಾದ ವೃಕ್ಷಗಳಲ್ಲಿ ಅಶ್ವತ್ಥದಲ್ಲಿ ಸನ್ನಿಧಾನ ಅಂತ ಹೇಳಿರೋದ್ರಿಂದ ಅಲ್ಲಿ ನಾರಾಯಣ, ಅಶ್ವತ್ಥ ನಾರಾಯಣ ಅಂತ ಕರೀತಾರೆ. ಅಲ್ಲಿ ಹೋಗಿ ಸೇವೆ ಮಾಡ್ತಾನೆ. ಶುಂಗಭದ್ರಾ ನದಿಯ ತೀರ ಶ್ರೀ ವಾದಿರಾಜ ಸ್ವಾಮಿಗಳು ಬರೆದಿರ್ತಕ್ಕಂಥ ಸ್ತೋತ್ರ ಅಲ್ಲಿದ್ದೇನೆ. ಸೋಮೇಶ್ವರಾಯ ಸಿತಭೂತಿ ವಿಕಸ್ವರಾಯ ಪ್ರೇಮ ಪ್ರವೃದ್ಧ ಗಿರಿಜಾ ಹೃದಿ ಭಾಸ್ವರಾಯ ತುಂಗೋಲ್ಲ ಸತ್ಪವನ ಪಾವಿತ ವಂಶಪಲ್ಲಿ ಮಾಂಗಲ್ಯ ಹೇತು ಚರಿತಾಯ ನಮಃಶಿವಾಯ. ವಂಶಪಲ್ಲಿ, ವಂಶ ಅಂದರೆ ಬಿದಿರು, ಪಲ್ಲಿ ವಂಶಪಲ್ಲಿ ಬಿದರಹಳ್ಳಿ, ಅಲ್ಲಿ ಸೋಮೇಶ್ವರ ದೇವಸ್ಥಾನ ಇವತ್ತಿಗೂ ಇದೆ. ಆ ಕಡೆಗೆ ದಾಟಿದರೆ ಆ ತೀರದಲ್ಲೇ ಬಾಗಳ ಅಂತ ಇರೋದು, ಉಗ್ರ ನರಸಿಂಹದೇವರಿದ್ದಾರೆ. ಬಹಳ ಉಗ್ರ, ಉಗ್ರ ಅಂತ ಹೇಳಿದರೆ ನೋಡಿ ಭಯ ಆಗಬೇಕು, ಅಷ್ಟು ಉಗ್ರವಾದ ನರಸಿಂಹದೇವರಿದ್ದಾರೆ ಬಾಗಳದಲ್ಲಿ. ಅದರ ಎದುರುಗಡೆನೆ ಬಿದರಹಳ್ಳಿ ಇರೋದು. ಅಲ್ಲಿ ಶ್ರೀನಿವಾಸ ತೀರ್ಥರ ಮುಖ್ಯ ಕಾರ್ಯಕ್ಷೇತ್ರ, ರಾಘವೇಂದ್ರ ಸ್ವಾಮಿಗಳು ಸಂದರ್ಶನ ಮಾಡಿದಂಥ ಸ್ಥಳ. ಅಲ್ಲಿಗೆ ಹೋಗಿ ಸೇವೆ ಮಾಡಿ ಅಂತ ಹೇಳಿದ ತಕ್ಷಣ, ಇವತ್ತು ಅಲ್ಲಿ ಕುಗ್ರಾಮ ಎಲ್ಲ ವಾಸ ಮಾಡೋದು, ಎಲ್ಲೂ ಭಾರಿ ಕಡಿಮೆ ಮನೆ ಇರೋದಿಲ್ಲ, ತುಂಬ ಪ್ರಶಾಂತವಾದ ಸ್ಥಳ. ಅಲ್ಲಿ ಹೋಗಿ ಕೆಲವು ದಿವಸ ಕಾಲ ಸೇವೆಯನ್ನು ಮಾಡ್ತಾರೆ. ವಾದಿರಾಜ ಸ್ವಾಮಿಗಳು ಹೇಳಿದ ಮಾತು ಸತ್ಯವಾಗುತ್ತೆ. ಅವ್ರು ಹೇಳ್ತಾರೆ, ಮಾಯಾ ಹಿ ಪುಷ್ಕರ ಮಹಿಮ್ ಅಥವಾ ಪ್ರಯಾಗಂ. ಪುಷ್ಕರಕ್ಕೆ ಹೋಗಬೇಡಿ, ಪ್ರಯೋಗಕ್ಕೆ ಹೋಗಬೇಡಿ, ರಾಮೇಶ್ವರಕ್ಕೆ ಹೋಗಿ, ಎಲ್ಲಿ ಹೋಗಬೇಡಿ. ತುಂಗಭದ್ರ ತೀರಸ್ಥ ಪಿಪ್ಪಲ ಗ್ರಹಂ ಹರಿಮೇ ಹಿ ಸಿದ್ಧೇಯಿ ಅಂತ ಹೇಳ್ತಾರೆ. ಇಲ್ಲಿಗೆ ಬನ್ನಿ, ಸಿದ್ಧಿ ಸಿಗುತ್ತೆ ಅಂತ ಹೇಳ್ತಾರೆ. ಆ ದೃಷ್ಟಾಂತ ಇದ್ದಾಗಿದೆ ಇವರ ಸೇವೆ. ಕೆಲವು ವರ್ಷಗಳ ಸೇವೆ ಮಾಡಿದಾಗ ಅವರಿಗೆ ರಾಘವೇಂದ್ರ ಸ್ವಾಮಿಗಳವರು ಸ್ವಪ್ನ ದರ್ಶನ ಕೊಟ್ಟರು. ರಾಘವೇಂದ್ರ ಹೇಗೆ ವಿಜಯದಾಸರಿಗೆ ಪುರಂದರದಾಸರ ರೂಪದಲ್ಲಿ ದೇವರು ದರ್ಶನ ಕೊಟ್ಟು ವಿಜಯ ವಿಠಲ ಅಂತ ಅಂಕಿತವನ್ನು ಕೊಟ್ಟರು ಅಂತ ಕೇಳ್ತೇವಲ್ಲ, ಹಾಗೆ ಇವರಿಗೆ ರಾಘವೇಂದ್ರ ಸ್ವಾಮಿಗಳ ರೂಪದಲ್ಲಿ ಪರಮಾತ್ಮ ಸ್ವಪ್ನದಲ್ಲಿ ಯಾರೇ ಕಂಡರೂ ದೇವರ ವ್ಯಾಪಾರ, ಅದು ಇನ್ಯಾರಿಗೂ ಪ್ರವೇಶ ಇಲ್ಲ. ಸಾಕ್ಷಾತ್ ದೇವರು ಅವರವರ ಇಷ್ಟ ಗುರುಗಳು, ಇಷ್ಟ ದೇವತೆಗಳು ರೂಪದಲ್ಲಿ ಕಾಣಿಸಿಕೊಂಡು ಅನುಗ್ರಹ ಮಾಡ್ತಾರಷ್ಟೇ. ಓಂ ಸಂಧೇ ಸೃಷ್ಟಿ ರಾಹಹಿ ಓಂ ಬ್ರಹ್ಮಸೂತ್ರಗಳಲ್ಲಿ ಸಂಧ್ಯ ಅಂದರೆ ಸ್ವಪ್ನಾವಸ್ಥೆ. ಸ್ವಪ್ನಾವಸ್ಥೆ ಎಂಬುದು ಎಂಥದ್ದು ಅಂದರೆ ದೇವರು ಸಂಪೂರ್ಣವಾಗಿ ಮನಸ್ಸು ಆ್ಯಕ್ಟಿವ್ ಆಗಿರುತ್ತೆ, ದೇವರ ಸೃಷ್ಟಿ ಮಾಡಿ ತೋರಿಸ್ತಾ ಇರ್ತಾರೆ. ಆದ್ದರಿಂದ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ರೂಪದಲ್ಲಿ ಬಂದು ಅವರಿಗೆ ದರ್ಶನವನ್ನು ಕೊಟ್ಟು ಅವರಿಗೆ ಹಣ್ಣು, ಒಳ್ಳೆ ಮಾವಿನ ಹಣ್ಣಿನ ಕಾಲ ಇದು, ಮಾವಿನ ಹಣ್ಣೇ ಕೊಟ್ಟರಂತೆ, ಮಾವಿನ ಹಣ್ಣು ಸ್ವಲ್ಪ ಮಂತ್ರಾಷ್ಟತೆ ಕೊಟ್ಟರಂತೆ, ಅನುಗ್ರಹವಾಗುತ್ತೆ ಅಂತ ಹೇಳಿದ ತಕ್ಷಣ ಸ್ವಲ್ಪ ಭಾರಿ ಖುಷಿಯಾಯಿತು. ಯತಿಗಳು ಪೀಠಾಧೀಶರು, ಅದು ಸಾಮಾನ್ಯ ಒಂದು ಪದ್ಧತಿ ಉಂಟು. ಕನಸಿನಲ್ಲಿ ಸನ್ಯಾಸಿಗಳು ಕಂಡರೆ ಕೆಟ್ಟದ್ದು ಅಂತ ನೆನಪಿರಬೇಕು. ಕನಸಿನಲ್ಲಿ ಕೋತಿ ಕಂಡರೆ ಕೆಟ್ಟದ್ದು, ಸನ್ಯಾಸಿಗಳನ್ನು ಕೆಟ್ಟದ್ದು ಅಂದರೆ ಅವೈಷ್ಣವರು ಕಂಡ್ರೆ ಅಂತ ಅರ್ಥ. ಅವೈಷ್ಣವ ಸನ್ಯಾಸಿಗಳು ಕಂಡರೆ, ಯಾವುದೋ ಹನುಮಂತೇವರ ದರ್ಶನ ಕೊಟ್ಟರೆ ಕೆಟ್ಟದ್ದು ಅಂತ ತಿಳ್ಕೊಂಡ್ರೆ ಕಷ್ಟ ಆಗಲ್ಲ. ಯಾವುದೋ ಕೋತಿ ಕಂಡರೆ, ಯಾವುದೋ ಸನ್ಯಾಸಿ ಕಂಡರೆ ಕೆಟ್ಟದ್ದು. ರಾಘವೇಂದ್ರ ಸ್ವಾಮಿಗಳಂಥ ಮಹಾನುಭಾವರು ದರ್ಶನ ಕೊಟ್ಟರು ಅಂದರೆ ಬಹಳ ಶ್ರೇಷ್ಠವಾದ ದರ್ಶನವಾಯಿತು, ತುಂಬ ಖುಷಿಯಾಯಿತು. ಬಂದರು ಸ್ವಲ್ಪ ದಿವಸಕ್ಕೇನೆ, ಹೇಗೆ ಪಾದಕ ಕ್ಷೇತ್ರದ ಸೇವೆ ಮುಗಿಸಿಕೊಂಡು ಬಂದ ತಕ್ಷಣ ಅವರು ಗರ್ಭಿಣಿಯಾದರು. ಮುಂದೆ ಸಾಕ್ಷಾತ್ ಶ್ರೀಮದ ಆಚಾರ ಅವತಾರವಾಗಿದ್ದು ಮಧ್ವವಿಜಯ ಕೇಳಿದವರಿಗೆಲ್ಲ ಗೊತ್ತಿರುತ್ತೆ. ಇಲ್ಲಾಗ ಸ್ವಲ್ಪ ದಿವಸದಲ್ಲಿ ಮಕ್ಕಳು ಹುಡ್ತಾರೆ. ಮೊದಲನೇ ಮಗ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಒಂದು ಕಡೆಗೆ ಅವ್ರ ಹೆಸರೇ ಇಟ್ಕೊಂಡು ರಾಮಚಂದ್ರಾಚಾರ್ಯ ಅಂತ ಹೆಸರಿಟ್ಟರಂತೆ. ರಾಮಚಂದ್ರ ಇನ್ನೊಬ್ಬ ಮಗ ಬಿಡ್ತಾರೆ, ಕೃಷ್ಣಾಚಾರ್ಯ ಅಂತ ಹೇಳ್ತಾರೆ. ರಾಮ ಒಬ್ಬ ಮಗ, ಕೃಷ್ಣ ಒಬ್ಬ ಮಗ, ರಾಮಾಚಾರ್ಯರು ಕೃಷ್ಣಾಚಾರ್ಯರು. ಪೂರ್ತಿ ಹೆಸರು ರಾಮಚಂದ್ರಾಚಾರ್ಯರು, ರಾಘವೇಂದ್ರಾಚಾರ್ಯರು ಅಂತ ಇಟ್ಟರು. ರಾಘವೇಂದ್ರ ಅಂದ್ರೂ ಒಂದೇ, ರಾಮಚಂದ್ರ ಅಂದ್ರೂ ಒಂದೇ ಹೆಸರನ್ನು ಇಡ್ತಾರೆ. ಚಿಕ್ಕ ವಯಸ್ಸಿಗೆ ಮಗು ಬಹಳ ಪ್ರತಿಭಾವಂತವಾಗಿ ಬೆಳೆಯುತ್ತೆ. ಅದು ವರಬಲದಿಂದ ಬರೋದಕ್ಕೂ ಸಾಮಾನ್ಯ ಬರೋದಕ್ಕೂ ವ್ಯತ್ಯಾಸ. ಬರಿಯ ವ್ಯಕ್ತಿ ಇರೋದಕ್ಕೂ ಅಧಿಕಾರಿ ಆದರೆ ಎಷ್ಟು ವ್ಯತ್ಯಾಸ ಇರುತ್ತೆ. ಬರಿಯ ವ್ಯಕ್ತಿಯಾಗಿದ್ದಾಗ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಧಿಕಾರಿ ಆದಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಅವರು ಚಿಕ್ಕ ಮಗು, ಹೊರಬಲದಿಂದ ಹುಟ್ಟಿದ ಮಗು, ಆದ್ದರಿಂದಾಗೇನೆ ಅಸಾಧಾರಣವಾದಂಥ ಬುದ್ಧಿ ಎಲ್ಲ ತೋರಿಸಿದ್ರೆ ಬಹಳ ಖುಷಿಯಾಯಿತು ಅವರಿಗೆ. ಆ ಕಾಲಕ್ಕೆ ಸತ್ಯಬೋಧ ಸ್ವಾಮಿಗಳು ಪೀಠದಲ್ಲಿದ್ದವರು, ಅವರು ಮಹಾಮಹಿಮರು ಅಂತ ತುಂಬ ಖ್ಯಾತಿ ಪಡೆದವರು. ನೈವೇದ್ಯಗ ವಿಷಂ ರಾಮೆ ವೀಕ್ಷ ತದ್ ಭುಕ್ತಿ ಭಾಗ್ ಗುರು ಅಂತ ಹೇಳ್ತಾ, ಯೋ ಆದರ್ಶಯ ದ್ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇಮುದೇ. ಅವರು ಎಂಥ ಮಹಾನುಭಾವರು ಅಂದರೆ, ನೈವೇದ್ಯದಲ್ಲಿ ವಿಷಪ್ರಾಶನ ಮಾಡಿಸೋಕ್ಕೋಸ್ಕರ ಅವರು ವ್ಯವಸ್ಥೆ ಮಾಡಿ ಅಡಿಗನ ಮೂಲಕ ಹಾಕ್ಸಿದ್ರು. ಆಮೇಲೆ ಹೇಳಿದರು ವಿಷ ಇದೆ ತಗೋಬೇಡಿ ಅಂತ ಹೇಳಿದರು. ಅವ್ರು ಕೇಳಲಿಲ್ಲ. ದೇವರ ನೈವೇದ್ಯವಾದ ಮೇಲೆ ಅದು ಪ್ರಸಾದ, ತಗೊಂಡೇ ತಗೋತೀವಿ ಅಂತ ಹೇಳ್ತಾರೆ. ಇದು ದೀಕ್ಷೆ ಇನ್ನೊಂದು ಮುಖ. ಇದು ನಾವು ರುಚಿ ಇದ್ರೆ ಮಾತ್ರ ತಗೊಳ್ತೀವಿ ಅಂತ ಹೇಳ್ತೀವಿ ಹೊರತು ಬರೀ ವಿಷ ಅಲ್ಲ. ಬರೀ ಇದ್ರೂ ತಗೊಳ್ಳಿ, ರುಚಿ ಇದ್ರೆ ಮಾತ್ರ ತಗೊಳ್ಳೋದು. ಅದಕ್ಕೆ ಅರ್ಥದಲ್ಲಿ ಊಟ ಮಾಡೋದಿಲ್ಲ ಮನುಷ್ಯ. ದೇವರು ಪ್ರಸಾದ ಅಂದ್ರೂ ಕೂಡ ರುಚಿ ಇಲ್ಲ ಅಂತ ಹೇಳಿಬಿಡ್ತಾರೆ. ಅವ್ರ ವಿಷ ಹಾಕಿದ್ರೂ ತಿನ್ನಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಚಾತುರ್ಮಾಸ್ಯ ಬರುತ್ತೆ, ಹತ್ರ ಬರ್ತಾ ಇದೆ ಆಗಲೇನೆ. ಆ ದೃಷ್ಟಿಯಲ್ಲಿ ಆಗಲಿ ವಿಷ ಕಂಡಂಗೆ ಕಾಣ ಜನಗಳಿಗೆ ಚಾತುರ್ಮಾಸ್ಯರಾದ ವಿಷ ಇದ್ದಾಗ ಲೆಕ್ಕ. ಇದು ನೋಡಿದ್ರೆ ನಮಗೆ ಸ್ಫೂರ್ತಿ ಬರುತ್ತೆ. ದೇವರ ನೈವೇದ್ಯವಾದ ಮೇಲೆ ವಿಷ ಅಂತ ತಿಳ್ಕೊಬೇಡಿ, ಅಮೃತ ಅಂತ ಅರ್ಥ. ದ್ವಾದಶ ಸ್ತೋತ್ರ ನೈವೇದ್ಯ ಮಾಡಿದ ಮೇಲೆ ದ್ವಾದಶ ಸ್ತೋತ್ರ ಅಂದರೆ ಏನು, ಅಮೃತದ ವಿಶಿಷ್ಟವಾದ ದ್ವಾದಶ ಸ್ತೋತ್ರವೇ ಶ್ರೇಷ್ಠವಾದ ಅಮೃತ. ಅದು ಬಿದ್ದಿದ್ದಕ್ಕೇನೆ ಶ್ರೀ ಜಯತೀರ್ಥರು ನ್ಯಾಯಸುಧ ಬರೀತಕ್ಕಂಥ ದೊಡ್ಡ ಯೋಗ ಬಂದಿದ್ದು ದ್ವಾದಶ ಸ್ತೋತ್ರದ ಒಂದು ದ್ವಾದಶ ಸ್ತೋತ್ರದ ಒಂದು ಸಿದ್ಧಿಯ ಫಲ ಅಂತಲೂ ತಿಳಿಸ್ತಾರೆ. ಈ ದೃಷ್ಟಿಯಲ್ಲಿ ಬಹಳ ಮುಖ್ಯವಾಗಿ ನೈವೇದ್ಯವಾಯಿತು ಅಂದರೆ ಬಿಡಬಾರ್ದು ಅನ್ನೋ ಸಂಕಲ್ಪ ಮಾಡಿದವರೇ ಸ್ವೀಕಾರ ಮಾಡೇ ಬಿಟ್ರಂತೆ. ವಿಷದ ಪ್ರಭಾವ ಕೇಳಬೇಕಾ, ಅದರಿಂದಾಗಿ ನಿಧಾನವಾಗಿ ಅವರ ಆರೋಗ್ಯ ಕಂಡಕ್ಕೆ ಶುರುವಾಯಿತು. ಈ ವಿಷ ಹಾಕೋ ಪದ್ಧತಿ ಭೀಮಸೇನ ದೇವರಿಗೆ ದುರ್ಯೋಧನ ವಿಷ ಹಾಕಿದ ಕಾಲದಿಂದ ಬಂದಿರೋ ಪದ್ಧತಿ ಅದು. ಭೀಮಸೇನ ದೇವರು ಮಧ್ವಾಚಾರ್ಯ ಅವರೇ ಆದ್ದರಿಂದ ಮಾಧ್ವರಿ ಜಾಸ್ತಿ ವಿಷ ಹಾಕ್ತಾರೆ, ಅದು ಜಾಸ್ತಿ. ಅದು ಮಾಧ್ವರಿ ಹಾಕ್ತಾರೆ ಇಟ್ಟೋತಲ್ಲ, ಅದು ಇನ್ನೊಂದು ವಿಚಾರ. ಮಾಧ್ವರಿಗೆ ಹಾಕ್ತಾರೆ, ಮಾಧ್ವರ ಕಡೆಯವರೇ ಹಾಕ್ತಾರೆ. ಅಡಿಗೆ ಅವರು ಬೇರೆ ಅಲ್ಲ, ಅವರು ಕೈಲೇ ಹಾಕ್ಸಿದ್ದಾರೆ. ಅವರ ಆರೋಗ್ಯ ಕುಂದಿದ್ರು ಯೋಚನೆ ಮಾಡಲೇ ಇಲ್ಲ, ದೇವರನ್ನ ಶರಣ ಹೊಂದಿದ್ರು ಅಷ್ಟೇ. ಇವತ್ತು ಔಷಧಿ ಎಲ್ಲ ತಗೊಳ್ಳೋ ಅಭ್ಯಾಸ ಇದೆ, ಇನ್ನೊಂದು ಕಡೆ ಯತಿಗಳ ಔಷಧಿ ತಗೊಳ್ಬಾರಂತ ಶಾಸ್ತ್ರಗಳು. ಅವಾಗ ದೇವರನ್ನ ನಂಬಕ್ಕೆ ಹೊರತು ಯತಿಗಳು ಎಲ್ಲ ಬಿಟ್ಟವರು, ಔಷಧಿನೂ ಬಿಡಬೇಕು ಅಂತ ಅರ್ಥ. ಅವರು ಎಲ್ಲ ಬಿಟ್ಟವರು, ಹೊರಗಿಂದ ಯಾವುದೂ ಇಲ್ಲ, ದೇವರನ್ನೇ ನಂಬಿರಬೇಕು. ಯಾವ ಕಾಲಕ್ಕೂ ಕೂಡ ಬೇರೆ ದೇವತೆಗಳಿಗೆ ಹವನ ಹೋಮ ಕೂಡ ಮಾಡಾಗಿಲ್ಲ ಅವರು, ಅಂತ ದೀಕ್ಷೆ ಹೊಂದಿರ್ತಾರೆ ಯತಿಗಳು. ಏನೂ ಮಾಡಲಿ, ದೇವರ ಧಾರ ಮಾಡ್ಕೊಂಡು ಇದ್ದು ಬಿಟ್ರು ಅಷ್ಟೇ. ಆಗ ಅವರಿಗೆ ಸೂಚನೆ ಆಯ್ತಂತೆ ಕರೆಸನಡಿಗೆ, ನೀವು ರಾತ್ರಿ ಹಗಲು ಭೋಜನ ಮಾಡಬಾರ್ದು, ರಾತ್ರಿ ಕೆಲವು ಆಯುರ್ವೇದದಲ್ಲಿ ಗೊತ್ತಾಗುತ್ತೆ ಅನುಪಾನ ಅಂತ ಕರೀತಾರೆ, ಅವ್ರು ಆ ರೀತಿ ತಗೊಂಡ್ರೆ ಮಾತ್ರ ಕೆಲಸ ಮಾಡೋದು. ಭಾನುವಾರ ನೆಲ್ಲಿಕಾಯಿ ಉಪಯೋಗಿಸಲೇಬಾರದು, ಇಷ್ಟು ವಿಷ ಆಗುತ್ತೆ, ಅವತ್ತು ಉಪಯೋಗಿಸಿದ್ರೆ ವಿಷ ಇದ್ದಾಗ ಬೇರೆ ದಿವಸ ಅಮೃತ. ರಾತ್ರಿ ಹೊತ್ತು ನೆಲ್ಲಿಕಾಯಿ ತಿನ್ಕೂಡುದು, ಆ ಪದ್ಧತಿಯಲ್ಲಿ ತುಳಸಿ 12 ಗಂಟೆ ಮೇಲೆ ಬಿಡಿಸ್ಕೊಡುದು, ಆಮೇಲೆ ಶಕ್ತಿ ಇರೋದಿಲ್ಲ ಅಂತ ಅರ್ಥ. ಯಾವ ಶಕ್ತಿ, ನಿರೀಕ್ಷಿತವಾದ ಔಷಧೀಯ ಶಕ್ತಿ ಇರಬೇಕಾದ್ರೆ ಆ ಕಾಲದಲ್ಲೇ ತಗೋಬೇಕು. ಡಾಕ್ಟರ್ಗಳು ಬಿಫೋರ್ ಫುಡ್ ಆಫ್ಟರ್ ಫುಡ್ ಕೊಡ್ತಾರಂತಲ್ಲ, ಅವ್ರು ವರ್ಕ್ ಮಾಡಬೇಕಾದ್ರೆ ಕೆಲವು ಪದಾರ್ಥ ಕೆಲವು ಸಮಯದಲ್ಲೇ ತಗೊಳ್ಬೇಕಾದ ವಿಧಿ ಅದು. ರಾತ್ರಿ ತಗೋಬೇಕು ಅಂತ ಹೇಳಿದರು. ಆಯಿತು ಅಂತ ಹೇಳಿದರು. ಅವತ್ತಿಂದ ರಾತ್ರಿ ಭಿಕ್ಷೆ ಶುರುವಾಯಿತು. ಕೆಲವು ಬೈಯವರು ಕಾಯ್ತದ್ದು ಕೂತಿದ್ರು, ಅವರು ದೊಡ್ಡ ಗಲಾಟೆ ಎಬ್ಬಿಸಿಬಿಟ್ರು. ಓ, ರಾತ್ರಿ ಊಟ ಮಾಡ್ತಾರೆ ಸ್ವಾಮಿಗಳು ಅಂತೇಳಿ. ಇವತ್ತು ಎಲ್ಲಿ ಮಾಡಿ ಏನು ಕೇಳೋರಿಲ್ಲ, ಕಾಲ ಬದಲಾಗಿಬಿಟ್ಟಿದೆ. ಇವತ್ತು ಊಟ ಮಾಡಿ ಯಾಕೆ ಕಷ್ಟಪಡ್ತಾರೆ, ಊಟ ಮಾಡಲಿ ಅಂತ ಹೇಳೋ ಕಾಲ ಇದು. ಆದರೆ ಹಿಂದೆ ಭಾರಿ ಅವರ ಪ್ರತಿವಾದಿಗಳಿಗೆ ಪ್ರತಿರೋಧಿಗಳಿಗೆ ಇಂಥ ಅವಕಾಶವೆಲ್ಲ ಸುವರ್ಣ ಅವಕಾಶ ಇದ್ದಾಗಲೇ ಸಾಕಷ್ಟು ಅಪಪ್ರಚಾರ ಮಾಡಿದ್ರು, ಕತೆ ಗೊತ್ತಿರುತ್ತೆ. ಮುಂದೆ ಅವ್ರು ಏನು ಮಾಡಿದರು, ಎಲ್ಲರನ್ನ ಕರೆದು ತಾವು ಭೋಜನ ಕೂತಾಗ ಹೊರಗೆ ನೋಡಿ ಅಂತ ಹೇಳಿದರು. ನೋಡಿದರೆ ಸೂರ್ಯ ಹೊಡಿತಾ ಇದ್ದಾರೆ ಅಂತ ಸಿದ್ಧಿ ತೋರಿಸಿದ ಮಹಾನುಭಾವ. ಜನಕ್ಕೆ ಆಶ್ಚರ್ಯವಾಗೋಯಿತು. ಅದೇನು ಅಸಂಭಾವಿತ ಅಲ್ಲ. ಪ್ರಿಯವ್ರತರಾಜನ ಕಥೆ ಭಾಗವತ ಪುರಾಣದಲ್ಲಿ ಅದು ಅನೇಕ ಲಕ್ಷಾಂತರ ವರ್ಷಗಳ ಕಾಲ ರಾತ್ರಿ ಕೂಡ ಸೂರ್ಯನ ವಾತಾವರಣ ಸೃಷ್ಟಿ ಮಾಡಿದ್ದ ಅಂತೇಳಿ ಭಾಗವತ ಪುರಾಣ ಹೇಳುತ್ತೆ. ಸಿದ್ಧಿ ಇದ್ದವರಿಗೆ ಅದು ಅಸಾಧ್ಯ ಅಲ್ಲ. ಅಂತ ಮಹಾನುಭಾವ ಇನ್ನು ಅನೇಕ ರೀತಿಯಲ್ಲಿ ಪ್ರಭಾವ ಬೀರಿದಂಥ ಹಿರಿಮೆ ಸತ್ಯಬೋಧ ಸ್ವಾಮಿಗಳು. ಅವರು ಪೀಠಾಧೀಶರಾಗಿದ್ದವರು. ಏನು ಮಾಡಿದ್ರಂತಾಗ, ಈ ಮಗುವನ್ನು ಇವರು ತಂದೆ ತಾಯಿಗಳು ಹೋಗಿ ಸಕಾಲಿಗೆ 7 ಗಂಟೆಗೆ ಉಪನಯನ ಮಾಡಿದ್ರು. ಗರ್ಭಾಷ್ಟಮ ಅಂತ ಹೆಸರು. ತುಂಬ ಜನ ಪ್ರಸಂಗ ಬಂತು ಅಂತ ಹೇಳಿದ್ದೇನೆ. ಉಪನಯನಕ್ಕೆ ಗುರುಬಲ ಗಿರುಬಲ ನೋಡ್ತಾ ಅನೇಕ ಜನಗಳು 30-46 ಗುರುಬಲ ಇಲ್ಲ ಅಂತಲೇ ಕೂತಿರ್ತಾರೆ. ಇವ್ರು ಇನ್ನು ಗುರುಬಲ ಎಂದು ಬರೋದು ದೇವರಿಗೆ ಗೊತ್ತು. ಅವರೆಲ್ಲ ಕೂಡ ಗುರುಬಲಕ್ಕೆ ಅರ್ಥನೇ ಗೊತ್ತಿಲ್ಲ. ಎಲ್ಲ ಕೂಡ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಗುರುಬಲ ಯಾವಾಗ ನೋಡಬೇಕು ಅಂದರೆ ಅವಕಾಶ ಇದ್ದರೆ. ಉಪನಯನಕ್ಕೆ ಅವಕಾಶ ಕೊಟ್ಟಿಲ್ಲ, 8 ವರ್ಷಕ್ಕೆ ಮಾಡಲೇಬೇಕು ಅಂತ ಹೇಳಿದ ಮೇಲೆ ಗುರುಬಲ ಪ್ರಶ್ನೆ ಬರೋದಿಲ್ಲ. ಅದಕ್ಕೆ ಇವತ್ತು ಯಾವುದೋ ಪರೀಕ್ಷೆ ಅಮಾವಾಸ್ಯ ಪರೀಕ್ಷೆ ಹೋಗೋದಿಲ್ಲ ಅಂತ ಕೂತ್ರೆ ಗತಿಯಾಗಬೇಕು. ಇವತ್ತು ಅಮಾವಾಸ್ಯ ಪರೀಕ್ಷೆಗೆ ಹೋದ್ರೆ ರಾಹುಕಾಲದಲ್ಲಿ ಹೋಗಲ್ಲ ಅಂತ ಕೂತ್ಕೊಂಡ್ರೆ ಆ ಪರೀಕ್ಷೆ ಆ ಟೈಮ್ಗೆ ಹೋಗ್ಬೇಕು ಹೊರತು ರಾಹುಕಾಲ ಅವೆಲ್ಲ ನೋಡೋ ಕಾಲ ಇಲ್ಲ. ಅದಕ್ಕೆಲ್ಲ ಕೂಡ ಅವಕಾಶ ಇದ್ರೆ ನೋಡ್ಬೇಕು, ತಪ್ಪಲ್ಲ. ಇವತ್ತಿಗೆ ವಿವಾಹಕ್ಕೆ ಗುರುಬಲ ನೋಡ್ಬೇಕು, ಯಾಕೆ ಟೈಮ್ ಇದೆ, ಅದೇ ಅವತ್ತೇ ಆಗಬೇಕು ಅಂತೇನಿಲ್ಲ. ಅದು ಕಾಲದ ನಿರ್ಬಂಧ ಇಲ್ಲ ಅಂದ್ರಿಂದ ನೋಡಬೇಕು. ಯಾವುದು ಕಾಲದ ನಿರ್ಬಂಧ ಇರುತ್ತೋ ನೋಡಬಾರ್ದು. ಅದಕ್ಕೆ 7ರಲ್ಲಿ 8ರಲ್ಲಿ ಗುರುಬಲ ನೋಡಲೇಬೇಕಾಗಿದೆ ಅಂತಲೇ ಅರ್ಥ. ಅದಕ್ಕೆ ಇನ್ನು ಮೊದಲು ಮಾಡ್ತಾರಲ್ಲ ಅವು ನೋಡ್ಬೇಕು. ಮೊದಲು ಮಾಡಬೇಕಾದ್ರೆ ಇನ್ನು ಟೈಮ್ ಇರೋದ್ರಿಂದ ನೋಡ್ಬೇಕು ಅಂತೇ ಹೊರತು ಆಮೇಲೆ ಮಾತ್ರ ನೋಡಲೇಬಾರ್ದು ಯಾವ ಕಾಲ. ಇವರು ಗರ್ಭಾಷ್ಟಮದಲ್ಲೇ ಉಪನಯನವನ್ನು ಮಾಡಿದ್ರು. ಹುಡುಗ ಭಾರಿ ಬುದ್ಧಿವಂತನಾಗಿದ್ದ ಕಂಡು ಸ್ವಾಮಿಗಳ ಹತ್ರ ತಂದರು. ಸ್ವಾಮಿಗಳ ವರ್ಚಸ್ಸನ್ನು ನೋಡಿ ಭಾರಿ ಸಂತೋಷಪಟ್ಟು ಮಠದಲ್ಲೇ ಇರಲಿ ಅಂತ ಹೇಳಿದರು. ಪಾಠ ಸ್ವತಃ ಸ್ವಾಮಿಗಳೇ, ಸತ್ಯಬೋಧ ಸ್ವಾಮಿಗಳೇ ಪಾಠವನ್ನು ಹೇಳಿದರು. ಒಂದು ವಿಚಿತ್ರ ದಾಖಲೆ ಸತ್ಯಸಂಧ ಸ್ವಾಮಿಗಳ ಹತ್ರ ಇದೆ. ಉಪನಯನ ಆದಾಗ 7 ಗರ್ಭಾಷ್ಟಮ ಪಾಠ ಹೇಳಿಕೊಟ್ಟು ನಿಮಗೆ ಯೋಚನೆ ಮಾಡಿ, ಸುಧಾಮಂಗಳ ಆಗಬೇಕಾದ್ರೆ ಇವತ್ತು ಸಾಮಾನ್ಯವಾಗಿ 20+ ಇರ್ತಾರೆ. ಅದು ಗ್ರಾಜ್ಯುಯೇಷನ್ ಒಂದು ಏಜ್ ಇರುತ್ತೆ ಸಾಮಾನ್ಯವಾಗಿ. ಸುಧಾಮಂಗಳಕ್ಕೆ ಒಂದು ಏಜ್ ಇರುತ್ತೆ. 20+ ಇಲ್ಲದೆ ಸುಧಾಮಂಗಳ ಮಾಡೋದು ಕಷ್ಟ. ಅವ್ರು 12 ವರ್ಷಕ್ಕೆ ಸುಧಾಮಂಗಳ ಮಾಡಿದ್ರು. ನೆನಪಿಟ್ಕೊಳ್ಳಿ, ಬಹುಶಃ ವರ್ಲ್ಡ್ ರೆಕಾರ್ಡ್. 12 ವರ್ಷಕ್ಕೆ ಸುಧಾಮಂಗಳ ಮಾಡಿದವರು ಸತ್ಯಸಂಧತೆ ಇರ್ತಾರೆ. ಅದು ಎಷ್ಟು ಪ್ರತಿಭಾವಂತರಾಗಿದ್ದರು ಅಂತ ಅರ್ಥ ಆಗುತ್ತೆ. ಪುರಾತ ರಾಮಚಂದ್ರಾಚಾರ್ಯ ಅಂತ ಹೆಸರು ಸತ್ಯಬೋಧ ಸ್ವಾಮಿ ಭಾರಿ ಅನುಗ್ರಹ ಮಾಡಿದರು. ತಮ್ಮ ಜೊತೆಗೆ ಇಟ್ಕೊಂಡ್ಬಿಟ್ರು, ಆಮೇಲೆ ಭಾರಿ ಪ್ರತಿಭಾವಂತರ ಜೊತೆಗೆ ಇಟ್ಕೊಂಡ್ರು. ಎಲ್ಲ ಸಂಚಾರಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಅದೇ ಹೊತ್ತಿಗೆ ಅವರು ಪೂರ್ವಾಶ್ರಮದ ಮಗಳು ಅವಳನ್ನು ಕೊಟ್ಟು ಸುಕನ್ಯಾ ಅಂತ ಹೆಸರು. ಮದುವೆನೋ ಅಡಿಯನೋ ಆಗಿಬಿಡ್ತಾರೆ ಸ್ವಾಮಿಗಳಿಗೆ, ಅಡಿಯನೋ ಆದಾಗಾಯಿತು. ವಿಶೇಷ ರೀತಿಯಲ್ಲಿ ಅವರಿಗೆ ಪಾಠ ಪ್ರವಚನಗಳಲ್ಲಿ ಅವಕಾಶವನ್ನು ಕಲ್ಪಿಸ್ತಾರೆ. ಸತ್ಯಬೋಧ ಸ್ವಾಮಿಗಳ ಮತ್ತೊಂದು ವೈಶಿಷ್ಟ್ಯ ಅಂದರೆ ಇವರು ತಮ್ಮ ಕೃಷ್ಣಾಚಾರ್ಯಗೂ ಅವರೇ ಪಾಠ ಹೇಳಿತ್ತು. ಇವರು ನವರತ್ನ ಪುರುಷೋತ್ತಮ ಆಚಾರ್ಯರು ಅವರಿಗೂ ಇವರೇ ಪಾಠ ಹೇಳಿದ್ರು. ಸತ್ಯಬೋಧರೇ ಅವರ ತಮ್ಮ ಶ್ರೀನಿವಾಸ ಆಚಾರ್ಯರು ಅವರಿಗೂ ಇವರು ಪಾಠ ಹೇಳಿದ್ರು. 4 ಜನಕ್ಕೆ ಹೇಳಿದರು ತಮಾಷೆ. 4 ಜನರು ಪೀಠಾಧೀಶರಾದರು. ಸತ್ಯಸಂಧ ಸ್ವಾಮಿಗಳು ತಮ್ಮಂದರೆ ಸತ್ಯವರರು. ಅವರು ಸತ್ಯಸಂಧ ಸ್ವಾಮಿಗಳು, ಇವರು ರಾಮಾಚಾರ್ಯ ಸತ್ಯಸಂಧರಾದರು, ಕೃಷ್ಣಾಚಾರ್ಯರು ಸತ್ಯವರರಾದರು. 4 ಜನ ಸ್ವಾಮಿಗಳಾದರೂ ಸೀರಿಯಲ್ ಆಗ್ತಾರೆ. ಮತ್ತೆ ಸತ್ಯಧರ್ಮರು, ಆಮೇಲೆ ನವರತ್ನ ಪುರುಷೋತ್ತಮ ಆಚಾರ್ಯರು, ಆಮೇಲೆ ನವರತ್ನ ಶ್ರೀನಿವಾಸ ಆಚಾರ್ಯ, ಅವರು ಆಮೇಲೆ ಇವರು ಅಣ್ಣ ತಮ್ಮ, ಅವರು ಅಣ್ಣ ತಮ್ಮ. ಫ್ಯಾಮಿಲಿ ಬೇರೆ ಬೇರೆ ಅಷ್ಟೇ. ಇವ್ರ ಫ್ಯಾಮಿಲಿ ಹಾವೇರಿ, ಅವ್ರ ಫ್ಯಾಮಿಲಿ ನವರತ್ನ. ಇವರು ಇಬ್ಬರು ಅಣ್ಣ ತಮ್ಮಂದರು, ಅವರಿಬ್ಬರು ಅಣ್ಣ ತಮ್ಮಂದರು. ಹೀಗೆ 4 ಜನ ಸ್ವಾಮಿಗಳಿಗೆ ಪಾಠ ಹೇಳಿ ಪೀಠಾಧೀಶರನ್ನು ಮಾಡಿದ್ದು. ಪೀಠ ಇದ್ದ ಮೇಲೆ ಪಾಠ ಹೇಳಿದ್ದಲ್ಲ, ಪಾಠ ಹೇಳಿದ್ಮೇಲೆ ಪೀಠಾಧೀಶರಾಗಿದ್ದರು. ಅದು ಎಷ್ಟು ಸಿದ್ಧಿ ಕೊಟ್ಟವ್ರಿಗೂ ಸತ್ಯಬೋಧ ಸ್ವಾಮಿಗಳು ಅನ್ನೋದಕ್ಕೆ ನಿದರ್ಶನ. ಮುಂದೆ ಕಾಲ ಕಳೀತಾ ಬಂತು. ಅವರು ಸಂಕಲ್ಪ ಮಾಡಿದರು, ಇವರಿಗೆ ಆಶ್ರಮ ಕೊಡಬೇಕು ಅಂತ ಸಂಕಲ್ಪ ಮಾಡಿದರು. ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಆಮೇಲೆ ನೋಡಿದರೆ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ, ಇವರಿಗೆ ಆಯುಷ್ಯ ಮುಗಿದೋಗಿತ್ತಾಗಲೇ. ಆಯುಷ್ಯ ಇರಲಿಲ್ಲ. ಹೇಗೆ ಜಗನ್ನಾಥದಾಸರಿಗೆ ಆಯಿತು 40 ವರ್ಷಕ್ಕೆ, ಅಂಥ ಸಮಸ್ಯೆ ಬಂತಿದೆ. ಇವರಿಗೂ ಸುಮಾರು ಆ ಕಾಲಕ್ಕೆ ಅಷ್ಟು ವಯಸ್ಸು. ಭಾಳ ಯೋಚನೆ ಮಾಡ್ತಾರೆ, ಸಂಕಲ್ಪ ಆಗಿದೆ, ದೇವರು ಅನುಗ್ರಹ ಮಾಡಿದ್ದಾನೆ ಅಂತ ಹೇಳಿ ಆಗಲಿ ಅಂತ ಹೇಳಿ 12 ಬಟ್ಟಲು ತರಿಸಿದ್ರಂತೆ. 12 ಬೆಳ್ಳಿ ಬಟ್ಟಲಲ್ಲಿ ಜಲವನ್ನು ಅಭಿಮಂತ್ರಣೆ ಮಾಡಿ ಸ್ವಲ್ಪ ಅದಕ್ಕೆ ಘೃತವನ್ನು ಹಾಕಿ ದೇವ್ರ ಮುಂದೆ ಇಟ್ಟು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಕುಡಿಲಕ್ಕೆ ಹೇಳಿದರು. ಒಂದೊಂದೇ ಬಟ್ಟಲ ನೀರು ಕುಡಿತಾ ಹೋಗಿ ಅಂತ ಹೇಳಿದರೆ 12 ಇಟ್ಟಿರ್ತಾರೆ, 10 ಕುಡಿದ್ರಂತೆ. 11 ಕುಡಿಲಕ್ಕಾಗಲಿಲ್ಲ, ಅವರು 11 ಕುಡಿಲಕ್ಕಾಗಲಿಲ್ಲ. ಆ ಸರ್ 10 ವರ್ಷ ಆಯುಷ್ಯ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. 10 ವರ್ಷ ಬದುಕಿರ್ತಾರೆ ಅವ್ರು. ಹೇಗೆ ಎರಡು ಜೋಳದ ಬಕ್ರೆಯಲ್ಲಿ ಒಂದೊಂದರಲ್ಲಿ 20-30 ವರ್ಷ ಇಟ್ಟು ಗೋಪಾಲದಾಸರು 40 ವರ್ಷ ಕೊಟ್ಟಿದ್ರು, ಇವರು 10 ವರ್ಷ ಕೊಟ್ಟರು. ಅಂದರೆ ದೊಡ್ಡವರು ಕೊಡೋದ್ರಲ್ಲಿ ಎಷ್ಟು ಆಯುಷ್ಯನೇ ಇರುತ್ತೆ ಅಂತ ಅರ್ಥ. ಅದಕ್ಕೆ ನಮ್ಮಲ್ಲಿ ಪದ್ಧತಿ ಏನು, ಭಾರಿ ಕೋಟ್ಯಾಧೀಶರು, ಲಕ್ಷಾಧೀಶರು, ಕೋಟ್ಯಾಧೀಶರುಗಳೆಲ್ಲ ಮಠಗಳಿಗೆ ಊಟಕ್ಕೆ ಹೋಗಿರ್ತಾರೆ. ಯಾಕೆ ಮಠದ ಪದ್ಧತಿ ಗೊತ್ತಲ್ಲ, ಎಲ್ಲೋ ಒಂದು ಕಡೆ ಯಾಕೆ ಬೈದೇ ಹಾಕ್ತಾರೆ. ಸಾಮಾನ್ಯ ಪದ್ಧತಿ ಕಷ್ಟಪಟ್ಟು ಊಟ ಮಾಡ್ಕೊಂಡು ಯಾತಕ್ಕೆ ಬರ್ತಾರೆ ಅಂದರೆ ದೇವ್ರ ನೈವೇದ್ಯದಲ್ಲಿ ಶಕ್ತಿ ಇರುತ್ತೆ ಅಂತ ಅರ್ಥ. ಆರೋಗ್ಯ ಆಯುಷ್ಯ ಎಲ್ಲ ವೃದ್ಧಿ ಮಾಡ್ತಕ್ಕಂಥ ಶಕ್ತಿ ಇರೋದ್ರಿಂದ ಅದು ಅನ್ನದ ಕ್ವಾಲಿಟಿ ನೋಡೋದಿಲ್ಲ. ಔಷಧಿ ರುಚಿಗೋಸ್ಕರ ಔಷಧಿ ತೊಗೊಳೋದಿಲ್ಲ ಯಾರು ಕೂಡ. ರೋಗ ಔಷಧಿ ವಾಸಿ ಮಾಡುತ್ತೆ ಅಂತ ಔಷಧಿ ಹಾಕಿ ತೊಗೊಳ್ತಾರೋ, ಈ ದೊಡ್ಡವರು ದೇವರ ನೈವೇದ್ಯ ಮಾಡಿರ್ತಾರೆ ಅದರಲ್ಲಿ ಅಷ್ಟು ವಿಶೇಷವಾದ ಸಿದ್ಧಿ ಇರುತ್ತೆ ಅಂತ ಅರ್ಥ. ಅದರ ಪರಿಣಾಮ 10 ಇದು ನೀರು ಕುಡಿದ್ರ ಫಲ, ಅದು ಅಭಿಮಂತ್ರಣೆ ಮಾಡಿದ ನೀರು ಕುಡಿದ್ರ ಫಲ 10 ವರ್ಷ ಆಯುಷ್ಯ ಅಂತ ಹೇಳ್ತಾರೆ. ಅಲ್ಲಿಗೆ ಅಷ್ಟು ಹೇಳಿ ಅವರಿಗೆ ಆಶ್ರಮ ಕೊಡ್ತಾರೆ. ಸತ್ಯಸಂಧರು ಅಂತ ನಾಮಕರಣವನ್ನು ಮಾಡ್ತಾರೆ. ಸತ್ಯಬೋಧರವರು ಸತ್ಯಸಂಧರು ಅಂತ ನಾಮಕರಣ ಮಾಡಿ ಮುಂದೆ ಕೆಲವು ದಿವಸಕ್ಕೆ ವೃಂದಾವನಸ್ಥರಾಗ್ತಾರೆ. ಸವಣೂರಲ್ಲೇ ವೃಂದಾವನಸ್ಥರಾಗ್ತಾರೆ ಸತ್ಯಬೋಧ ಸ್ವಾಮಿಗಳು. ಇವತ್ತು ಸವಣೂರ ವೃಂದಾವನ ಬಹಳ ಪ್ರಸಿದ್ಧವಾದದ್ದು. ಸಾಮಾನ್ಯವಾಗಿ ಕೆಲವು ಯತಿಗಳ ವೃಂದಾವನಕ್ಕೆ ತುಂಬ ಜನ ಸೇರ್ತಕ್ಕಂಥ ಪದ್ಧತಿ ಉಂಟು. ಅದರಲ್ಲಿ ಸತ್ಯಬೋಧ ಸ್ವಾಮಿಗಳ ವೃಂದಾವನ ಕೂಡ 5,000-10,000 ಜನ ಇವತ್ತಿಗೂ ಸೇರ್ತಕ್ಕಂಥ ಸ್ಥಳ ಅಂದರೆ ಸವಣೂರು. ಅಲ್ಲಿಂದ ಸಂಚಾರಕ್ಕೆ ಅಂತ ಹೊರಡ್ತಾರೆ. ಯತಿಗಳು ಹಿಂದಿನ ಕಾಲಕ್ಕೆ ಮಠಗಳಿಗೆ, ಹೆಚ್ಚಿನ ಮಠಗಳಿಗೆ ತಮ್ಮದೇ ಆದ ನೆಲೆಯಂತೆ ಇರ್ತಿರಲಿಲ್ಲ. ಸತತ ಸಂಚಾರ ಮಾಡೋದು ಅದು ಮೊಬೈಲ್ ಪೀಠಗಳಷ್ಟೇ, ಹೆಚ್ಚು ಕಡಿಮೆ. ಆ ಒಂದೇ ಕಡೆ ನೆಲೆ ಇರತಕ್ಕಂಥ ಪೀಠಗಳು ತುಂಬ ಕಡಿಮೆ. ಮುಂದೊಂದು ಕಾಲಕ್ಕೆ ನೆಲೆಗಳು ಶುರುವಾದ ಹೊರತು ಮೊದಲು ಯತಿಗಳ ಉದ್ದೇಶ ಏನು, ಧರ್ಮ ಪ್ರಸಾರ ಮಾಡೋದು. ಸಾಮಾನ್ಯ ಯತಿಗಳೇ ಒಂದು ಕಡೆ ಇರಬಾರದು, ಪೀಠಾಧೀಶರಂತೂ ಸತತ ಸಂಚಾರ ಮಾಡಬೇಕು. ಇನ್ನೂ ಹೇಳೋದಾದರೆ ಮೊಬೈಲ್ ಯೂನಿವರ್ಸಿಟಿ ಕಾನ್ಸೆಪ್ಟ್ ಬಂದಿದ್ದೇ ಯತಿಗಳಿಂದ ಮತ್ತು ಹರಿದಾಸರಿಂದ. ಅವರು ಸಂಚಾರ ಮಾಡ್ತಾ ಮಾಡ್ತಾ ಉಪದೇಶ ಮಾಡ್ತಾ ಶಿಷ್ಯರನ್ನು ಸಂಪಾದನೆ ಮಾಡ್ತಿದ್ರು. ಇವರು ಗೋಪಾಲಕ್ಕೆ ಹೋಗೋ ನೆಪದಲ್ಲಿ ಪ್ರವಚನ ಮಾಡಿ ಮಾಡಿ ಉದ್ಧಾರ ಮಾಡ್ತಿದ್ರು. ಆ ದೃಷ್ಟಿಯಿಂದ ಮನೆ ಬಾಗಿಲಿಗೆ ಜ್ಞಾನ ಕೊಡ್ತಕ್ಕಂಥ ವ್ಯವಸ್ಥೆ ಯತಿಗಳಲ್ಲಿ ಕಾಣ್ತೇವೆ. ಗ್ರಹಾರಿ ಸಂಚಾರ ಮಾಡ್ತಾ ಹೊರಟು ಅನೇಕ ಸ್ಥಳಗಳಿಗೆ ಇಡೀ ಭರತಖಂಡವನ್ನು ಸಂಚಾರ ಮಾಡ್ತಾರೆ. ಭಾರಿ ವಿಶೇಷ. ಹಿಂದಿನ ಕಾಲಕ್ಕೆ ಬದರಿಯಾತ್ರೆ ಮಾತ್ರ ಹೆಚ್ಚನ ಮಾಡಿಲ್ಲ, ಅತಿ ದುರ್ಗಮವಾದ ಸ್ಥಳವಾಗಿತ್ತು ಮಾಡಿಲ್ಲ. ಆದರೆ ಬುಡದ ಯಾತ್ರೆಗಳನ್ನು ಸುಮಾರೇ ಮಾಡಿರ್ತಾರೆ. ಇವರು ಸಂಚಾರ ಮಾಡ್ತಾ ಮೊದಲ ಗಲಗಲಿ ಅನ್ನೋ ಊರಿಗೆ ಬರ್ತಾರೆ. ಇವತ್ತೆಲ್ಲ ಗಲಗಲಿ ಬಹಳ ಪ್ರಸಿದ್ಧ ಊರುಗಳವೆಲ್ಲ ಕೂಡ. ಅಲ್ಲಿಗೆ ಬಂದಾಗ ಅದು ಬೇಸಿಗೆ ಕಾಲ, ನದಿಯಲ್ಲಿ ತೀರ ತುಂಬ ಕಡಿಮೆ ಇತ್ತು. ಇವತ್ತು ಕಡಿಮೆ ಇರುತ್ತೆ, ಅವತ್ತು ಕಡಿಮೆ ಇರುತ್ತೆ. ಅದು ಡ್ಯಾಮ್ ಕಟ್ಟಿ ಕಡಿಮೆ ಆಗಿರುತ್ತೆ, ಅವತ್ತು ಯಾವ ಇರಲ್ಲ, ಮಳೆ ಇಲ್ದೇ ಕಡಿಮೆ ಆಗಿರೋ ಕಾಲ. ಕೃಷ್ಣಾರಾಜ ಕೆಲಸದ ಒಣಗಿ ಹೋಗಿಬಿಡುತ್ತೆ ಪೂರ್ತಿ ಕೆಲಸದ ನೋಡಬೇಕು. ಒಂದು ಹನಿ ನೀರಿರೋದಿಲ್ಲ, ಅಷ್ಟು ಒಣಗಿ ಹೋಗಿರು. ಮಹಾನದಿ ಅದು ತುಂಗಭದ್ರಾ ಅಂತ ಸೇರುತ್ತೆ. ಆ್ಯಕ್ಚುಲಿ ತುಂಗಭದ್ರಾ ಪೂರ್ತಿ ಒಣಗೋದು ಭಾರಿ ಕಡಿಮೆ, ಇದು ಭಾರಿ ಒಣಗಿರುತ್ತೆ. ಅಂಥ ಕಾಲ ಬಂದಿತ್ತು. ಅಲ್ಲಿಗೆ ಹೋದರು. ಯತಿಗಳಿಗೆ ನದಿ ಸ್ನಾನ ಇತ್ಯಾದಿ ಕಂಪಲ್ಸರಿ ಇದೆಲ್ಲ ಕೂಡ. ಇದ್ರೆ ನದಿ ಸ್ನಾನ ಅಲ್ಲ, ನದಿ ಹುಡುಕೊಂಡು ಸ್ನಾನ ಮಾಡೋಕೆ ಅವರೆಲ್ಲ ಕೂಡ. ಆಶ್ಚರ್ಯ ಅಂದರೆ ಅವರು ಅನೇಕ ದಿವಸ, ಹಿಂದಿನ ಕಾಲಕ್ಕೆ ಸಾಮಾನ್ಯವಾಗಿ ಒಂದು ಊರಿಗೆ ಹೋದರೆ ಒಂದೆರಡು ದಿವಸಕ್ಕೆ ಹೋಗ್ತಿರಲಿಲ್ಲ. ಯಾವುದೇ ಕ್ಷೇತ್ರಕ್ಕೆ ಹೋದರೆ, ಉಡುಪಿಗೆ ಹೋದರು ಅಂದರೆ ತಿಂಗಳಗಟ್ಟಲೆ ವಾಸ. ಬರೀ ಸ್ವಾಮಿಗಳಲ್ಲ, ಬೇರೆ ಯಾರಾದರೂ ಹೋದರೆ ಒಂದು ಜನ್ಮದಲ್ಲಿ ಒಂದ್ಸತಿ ಎರಡು ಸರ್ತಿ ಅಷ್ಟೇ ಹೋಗ್ಲಿಕ್ಕೆ ಸಾಧ್ಯ. ನಡ್ಕೊಂಡು ಹೋಗ್ಬೇಕು. ಇವತ್ತಾದರೆ ನೆಕ್ಸ್ಟ್ ವೀಕ್ ಮತ್ತೆ ಬಂದರೆ ಆಯ್ತು ಅಂತ ಹೊರಟುಬಿಡ್ತಾರೆ. ಬೇಕಾದ್ರೆ ಆ ರೀತಿ ಹಿಂದೆ ಸಾಧ್ಯ ಇರಲಿಲ್ಲ. ತಿಂಗಳಗಟ್ಟಲೆ ವಾಸ ಮಾಡೋದೇ ಪದ್ಧತಿ. ಇತ್ತದ ಯತಿಗಳು ಅಂದರೆ ಪೀಠ ಪಾಠ. ಆಗಿನ ಕಾಲಕ್ಕೆ ಪಾಠ ಅಂತ ಹೇಳಿದರೆ ಬಹಳ ಬುದ್ಧಗ್ರಂಥಗಳ ಪಾಠ, ಬಹಳ ಆಳವಾದ ಅಧ್ಯಯನ. ಯತಿಗಳು ಆಗ ಹೆಚ್ಚಾಗಿ ವೈಭವ ಇತ್ಯಾದಿಗಳಿದ್ದ ಕಾಲ ಅಲ್ಲ. ಅದು ಏನಿದ್ರೂ ಪಾಠ ಪ್ರವಚನೆ ವೈಭವ. ಅಷ್ಟು ದಿವಸ ಇರಬೇಕು, ನೀರಿಲ್ಲ. ಆಯಿತು ನೋಡೋಣ ಅಂತ ಬೆಳಗ್ಗೆ ಆಗಿ ನೋಡ್ತಾರೆ, ಕೃಷ್ಣಾರಿ ತುಂಬಿ ಹರಿತಾ ಇದೆ. ಅವತ್ತಿನಿಂದ ಇರಷ್ಟು ದಿವಸ ತುಂಬಿತ್ತಂತ, ಇರಷ್ಟು ದಿವಸ ಹಾಗೆ ಇರ್ತಂತೆ. ಅಂದರೆ ಇದು ವಿಶೇಷವಾಗಿ ಇದೇ ಶಾಸ್ತ್ರಾರ್ಥ ಹೇಳ್ತಾರೆ. ತತ್ರೈವ ಗಂಗಾ ಯಮುನಾಚ ವೇಣಿ ಗೋದಾವರಿ ಸಿಂಧು ಸರಸ್ವತೀಚ ಸರ್ವಾಣಿ ತೀರ್ಥಾನಿ ವಸಂತಿ ತತ್ರ ಯತ್ರಾಚ್ಯುತೋದಾರ ಕಥಾ ಪ್ರಸಂಗ. ಎಲ್ಲಿ ಭಗವತ್ ಕಥಾಶ್ರವಣ ನಡೆಯುತ್ತೋ ಅಲ್ಲಿ ಗಂಗಾದಿ ಸಕಲ ತೀರ್ಥಗಳು ಬಂದುಬಿಡುತ್ತೆ. ಅದಕ್ಕೆ ಎರಡರ್ಥ, ಪಾವಿತ್ರ್ಯ ಬರುತ್ತೆ ಅಂತ ಒಂದರ್ಥ, ನೀರು ಸಿಗುತ್ತೆ ಅಂತ ಇನ್ನೊಂದರ್ಥ. ಪಾವಿತ್ರ್ಯ ಬರೋದು ಮತ್ತು ನೀರು ಸಿಗೋದು ಎರಡೂ ಕೂಡ ಹರಿಕಥಾಶ್ರವಣದಿಂದ ಆಗುವ ಲಾಭ. ಅದನ್ನು ಮಾಡಿದರೂ ಜನಕ್ಕೆ ಒಳ್ಳೆ ಭಾರಿ ಖುಷಿಯಾಗೋಯಿತು. ಇವತ್ತು ಗಲಗಲಿ ಇರೋದು ಅಲ್ಲೇನೆ ಕೃಷ್ಣಾರದಿ ಇದ್ದೇ ಇರುತ್ತೆ. ಅವರ ಪವಾಡದಿಂದಾಗಿ ವಿಶೇಷ ಮಹತ್ವ ಬಂತು. ಅಲ್ಲಿ ಸಂಚಾರ ಮಾಡ್ತಾ ಅನೇಕ ಊರುಗಳಿಗೆ ಹೋಗ್ತಾ ಬರ್ತಾರೆ. ಮುಂದೆ ಸತ್ತಿ ಮೊದಲ ಶೂರ್ಪಾಲಿ ಬಹಳ ಪ್ರಸಿದ್ಧವಾದ ಕ್ಷಣ. ನರಸಿಂಹದೇವರಿಂದಾಗಿ ಪುರಾಣ ಪ್ರಸಿದ್ಧವಾದ ಸ್ಥಳ ಶೂರ್ಪಾಲಿ. ಅದು ಕೃಷ್ಣಾತೀರಣೆ ಮತ್ತೆ ಅಲ್ಲಿ ಕೆಲವು ದಿವಸ ವಾಸ ಮಾಡ್ತಾರೆ. ಅನಂತರ ಸಂಚಾರ ಮಾಡ್ತಾ ಸತ್ಯನ ಗ್ರಾಮಕ್ಕೆ ಬರ್ತಾರೆ. ಅಲ್ಲಿಯಿಂದ ಸಾಂಗ್ಲಿ ಬರ್ತಾರೆ, ಅದು ಕೂಡ ಕೃಷ್ಣಾತೀರಣೆ ಮತ್ತೆ ಕೃಷ್ಣಾತೀರದಗುಂಟೇ ಪ್ರವೇಶ ಮಾಡ್ತಾ ಹೋಗ್ತಾರೆ ಸಂಚಾರವನ್ನು. ಅಲ್ಲಿ ಇದ್ದಾಗ ಯಥಾ ಪ್ರಕಾರ ನಿತ್ಯ ಎರಡು ಮಠದಲ್ಲಿ ಒಂದು ಪೂಜಾ, ಇನ್ನೊಂದು ಪಾಠ ಪ್ರವಚನ, ಇನ್ನು ಶಿಷ್ಯರಿಗೆ ವಿನಗ್ರಹ ಮಾಡ್ತಕ್ಕಂಥದ್ದು ಮುದ್ರಾದಿಗಳಿಂದ. ಅಲ್ಲಿದ್ದ ಕಾಲಕ್ಕೆ ಪ್ರತಿನಿತ್ಯ ಪೂಜೆಯ ಕಾಲಕ್ಕೆ ಒಂದು ಪದ್ಧತಿ, ಎಲ್ಲ ವೃಂದಾವನ ಇರತಕ್ಕಂಥೇಳಿ ಪೂಜೆ ಮಾಡಿದರೆ ಸ್ವಾಮಿಗಳು ಭುಜಂಗಸ್ಪ್ರಕಾರ ದೇವರನ್ನು ವೃಂದಾವನ ಕಡೆ ತೋರಿಸ್ತಾರೆ. ಅವರಿಗೆ ದರ್ಶನ ಮಾಡಿಸೋದು ಅಂತೇಳಿ ಗುರುಗಳೇ ದರ್ಶನ ಮಾಡೋದು ಪದ್ಧತಿ. ಇವರ ದರ್ಶನ ಮಾಡಲಿಕ್ಕೆ ಅಂತ ಆ ಕಡೆ ತೋರಿಸಿದಾಗೆಲ್ಲ ವೃಂದಾವನ ಹಾಗೆ ಶೇಕ್ ಆಗ್ತಾ ಇತ್ತು. ಸತ್ಯವ್ರತ ವೃಂದಾವನ ಅಲುಗಾಡ್ತಿತ್ತು. ಗುರುಗಣಸ್ತವನದ ಬಗ್ಗೆ ಹೇಳ್ತಾರೆ. ವಾದೇಂದ್ರ ಸ್ವಾಮಿಗಳು ಗುರುಗಣಸ್ತವನ ದರ್ಶನ ಮಾಡಿ ರಾಘವೇಂದ್ರ ಸ್ವಾಮಿ ವೃಂದಾವನದ ಮುಂದೆ ಹೇಳಿದಾಗ ವೃಂದಾವನ ತಲೆದೋಗ್ತಿತ್ತು ಅಂತ ಹೇಳ್ತಾರೆ. ಅದು ಗುರುಗಣಸ್ತವನದ ಸಿದ್ಧಿಯ ಬಗ್ಗೆ ಬಹಳ ನಿಜವಾಗ್ಲೂ ಗ್ರಂಥ, ಅಂಥ ಗ್ರಂಥನೇ ಅದು. ಗುರುಗಣಸ್ತವನ ಇವತ್ತಿಗೂ ತೂಗಬೇಕಂತ ಅಪೂರ್ವವಾದ ಕೃತಿ ಅದು. ರಾಯರ ಗ್ರಂಥಗಳನ್ನು, ಅವರ ಮಹಿಮೆಗಳನ್ನು ಗುರುಗಣಸ್ತವನ ವರ್ಣನೆ ಮಾಡಿರೋ ಸಂಸ್ಕೃತ ಸಾಹಿತ್ಯದಲ್ಲೇ ಅಂತ ಮತ್ತೊಂದು ಕೃತಿ ಸಿಗೋದಿಲ್ಲ. ಬಹಳ ಅತ್ಯದ್ಭುತವಾಗಿ ಗ್ರಂಥ ವರ್ಣನೆ ಮಾಡ್ತಕ್ಕಂಥ ಸ್ತೋತ್ರ ಗುರುಗಣಸ್ತವನ. ಅದನ್ನು ಕೇಳಿರ್ತೇವೆ. ಅದು ಮೊದಲು ನಡೆದಿದ್ದು, ಆಮೇಲೆ ನಡೆದಿದ್ದು ಅಷ್ಟೇ. ಅಲ್ಲಿ ಸಾಗಿ ನಡೀತಾ ಇತ್ತಂತೆ. ಆ ರೀತಿ ಮಾಡೋದ್ರಿಂದ ಒಂದು ವಿಶೇಷ ತೋರಿಸಿದರು ಅಂತ ಅವ್ರು ವಿಜಯದಲ್ಲೇ ಹೇಳ್ತಾರೆ. ಸತ್ಯಸಂಧ ವಿಜಯ ಅಂತ ಒಂದು ಕೃತಿ ಇದೆ, ಕಂಟೆಂಪರರಿಯಾಗಿ ಬರೆದಂಥ ಕೃತಿ. ಆದ್ದರಿಂದ ತುಂಬ ಇತಿಹಾಸದ ದಾಖಲಾಗಲಿಕ್ಕೆ ಅನುಕೂಲ ಇತ್ತು. ಉತ್ತರಾದಿ ಮಠದಲ್ಲಿ ಒಂದು ಕೂರ್ಮಸಾರಿ ಗ್ರಾಮ ಅಂತಿದೆ. ಅದು ವ್ಯಾಸಮುಷ್ಟಿನೇ ರಘುನಾಥ ತೀರ್ಥರ ಕಾಲಕ್ಕೆ ತುಂಗಭದ್ರಾ ನದಿಯಲ್ಲಿ ಬಿದ್ದು ಅನಂತರ ಕೂರ್ಮಸಾರಿ ರೂಪದಲ್ಲಿ ಮತ್ತೆ ಬಂತು ಅಂತ ಹೇಳ್ತಾರೆ. ಅದರ ವೈಶಿಷ್ಟ್ಯ ಏನಂದರೆ, ಅಭಿಷೇಕ ಮಾಡಿದರೆ ಸುತ್ತದೆ, ಕ್ಷೀರಾಭಿಷೇಕ ಮಾಡಿದಾಗೆಲ್ಲ ಜೋರಾಗಿ ತಿರುಗುತ್ತೆ ಅದರಲ್ಲಿ. ಕೆಲವರು ಸಾಮಾನ್ಯವಾಗಿ ಇಂಥದ್ದು ಮಠಗಳಿಗೆ ಯಾತಕ್ಕೆ ಹೋಗಬೇಕು, ದೇವಸ್ಥಾನ ಅಂದರೆ ಊಟಕ್ಕೆ ಹೋಗಬೇಕು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ಅಷ್ಟೇ, ಇನ್ನೇನೇ ಇಲ್ಲ. ಆದರೆ ಪಾಠ ಅಲ್ಲಿ ನೋಡೋ ಒಂದು ಕೆಲವು ವಿಶೇಷಗಳು ಗಮನಿಸ್ಬೇಕು. ನೋಡೋದಕ್ಕೆ ಅದು ಎಕ್ಸ್ಪ್ಲೈನ್ ಮಾಡೋದು ಕಷ್ಟ ಅವೆಲ್ಲ ಕೂಡ. ಒಂದೊಂದು ಮಠದ ಒಂದು ವೈಶಿಷ್ಟ್ಯ ಇರುತ್ತೆ. ಅದರಲ್ಲಿ ಸಾಮಾನ್ಯ ಅಲ್ಲಿ ಪ್ರತಿಮೆಗಳಾಗಲಿ, ಅಲ್ಲಿ ಅನೇಕ ಸಾಲಿಗ್ರಾಮಗಳಾಗಲಿ ಸಾಮಾನ್ಯವಾಗಿ ಬೇರೆ ಕಡೆ ಕಾಣೋ ರೀತಿಯಲ್ಲಿ ಇರೋದಿಲ್ಲ. ಜನಗಳಿಗೆ ಆ ನಾಸ್ತಿಕ ಬುದ್ಧಿ ಹೋಗಿ ಆಸ್ತಿಕ ಬರಲಿಕ್ಕೂ ಅದು ಕಾರಣ ಆಗುತ್ತೆ. ಚಿಕ್ಕ ಮಕ್ಕಳಾಗಿ ನೋಡಿಬಿಟ್ರೆ ಒಳ್ಳೆ ದೇವರ ಮೇಲೆ ಭಕ್ತಿ ಬರುತ್ತೆ. ಅದು ಈ ಮೂಢಭಕ್ತಿ ಎಂದೂ ಬರಬಾರದು. ಸರಿಯಾದ ಭಕ್ತಿ ಬರದೇ ಇರಬಾರದು. ಮೂಢಭಕ್ತಿ ಬಂದರೆ ಹಾಳಾಗಿ ಹೋಗ್ತದೆ, ಸರಿಯಾದ ಭಕ್ತಿ ಬಂದರೆ ಉದ್ಧಾರವಾಗ್ತದೆ. ಭಕ್ತಿ ಅಂದರೆ ಒಳ್ಳೆಯ ನಂಬಿಕೆ. ಭಕ್ತಿ ಶಬ್ದಕ್ಕೆ ಏನೇನು ಅರ್ಥ? ನಂಬಿಕೆ ಅಂತ ಅರ್ಥ. ಆ ನಂಬಿಕೆ ಅಚಲವಾಗಿದ್ದಷ್ಟು ಭಕ್ತಿ ಅಂತ ಹೇಳಿ ದೊಡ್ಡವರಲ್ಲೇ ಮಾಡಿದಾಗ ಅದು ಭಕ್ತಿ ಆಗಿಬಿಡುತ್ತೆ. ಅವ್ರಿಗೆ ಭಾರಿ ನಂಬಿಕೆ ಅಂದರೆ ಭಕ್ತಿ ಇದೆ ಅಂದರೆ ಒಂದೇ ಅಂತ. ನಂಬಿಕೆ ಇಲ್ಲದೆ ಯಾರು ಬದುಕಲಿಕ್ಕೆ ಆಗೋದಿಲ್ಲ. ಸಾತ್ವಿಕ ನಂಬಿಕೆ ಇರಲೇಬೇಕು. ಮಕ್ಕಳನ್ನ ಕರ್ಕೊಂಡೋಗಿ ಇವತ್ತಿಗೂ ತೋರಿಸಬೇಕಾದ್ರೆ ಗರಗರ ತಿರೋದು ನೋಡ್ತೀರಿ ನೀವು. ಆಗ ಆಶ್ಚರ್ಯವಾಗಲೇಬೇಕು. ಕೆಲವರು ಏನು ಮಾಡ್ತಾರೆ, ಅಷ್ಟಕ್ಕೆ ಸಾಕಿರೋ ಕೆಲವರು ಅದನ್ನು ಮೋಸ ಅಂತ ಕರೆಯೋರು ಸಿಗ್ತಾರೆ ಇವತ್ತು. ಅದೆಲ್ಲ ಮೋಸ ಏನೋ ಟ್ರಿಕ್ ಮಾಡಿರಬೇಕು ಅಂತೇಳಿ ಮೋಸಗಾರರ ಹತ್ರ ಸುಮ್ಮನೆ ಹೋಗಿರ್ತಾರೆ ಇವ್ರು. ನಿಜವಾಗ್ಲೂ ಮೋಸ ಮಾಡೋರ ಹತ್ರ ಕ್ಯೂ ನಿಂತಿರ್ತಾರೆ. ಹಾಗೆ ಇದ್ರ ಮಾತ್ರ ಮೋಸ ಅಂತ ಕರೆಯುವ ಅಭ್ಯಾಸ ಇಟ್ಕೊಂಡಿರ್ತಾರೆ. ಈ ಮೂಲಕ ಏನು ತೋರಿಸಿದರು ಅಂದರೆ, ನಾವು ಇಲ್ಲಿ ದೇವರ ದರ್ಶನ ಮಾಡಿಸಿದಾಗ ಪಾಠ ಹೇಳಿದಾಗ ಹೇಗೆ ವೃಂದಾವನ ಅಲಗಾಡುತ್ತೋ, ಅಲ್ಲಿ ಅಭಿಷೇಕ ಮಾಡಿದಾಗ ದೇವರು ತಿರುಗುತ್ತೆ. ಏನು ಆಶ್ಚರ್ಯ ಅಲ್ಲ ಅಂತ ಪ್ರತ್ಯಕ್ಷ. ಒಂದು ಕಾಲಕ್ಕೆ ಯಾವುದು ಸರಿಯಾಗಿ ಕಂಡಿರುತ್ತೆ, ಮುಂದಿನ ಜನಕ್ಕೆ ಅದು ಕಾಣೋ ಪ್ರಸಂಗ ಇರೋದಿಲ್ಲ. ಅದಕ್ಕೆ ಮತ್ತೊಂದು ರೀತಿ ಮಾಡಿ ತೋರಿಸ್ಬೇಕು. ಅದನ್ನು ವೇದಗಳು ಪ್ರಮಾಣ ಅಂತ ನಮಗೆ ಗೊತ್ತು, ಶಾಸ್ತ್ರ ಓದ್ದವರಿಗೆ ಗೊತ್ತು. ಶಾಸ್ತ್ರ ಓದಿದ್ದವರಿಗೆ ಪ್ರಾಕ್ಟಿಕಲಿ ತೋರಿಸ್ಬೇಕು ಅದನ್ನು. ಅದು ಆಚಾರ್ಯ ಎದುರಿಗೆ ಒಬ್ಬನು ಹೇಳಿದಾಗ ಬೀಜವನ್ನು ಆಚಾರ್ಯ ತಕ್ಷ ಮಡಗಿದ ಕಥೆ ಕೇಳ್ತೇವೆ ನಾವು. ಆ ರೀತಿ ನಂಬಿಸ್ತೇ ಹೋದರೆ ನಂಬಿಕೆ ಬರೋದಿಲ್ಲ. ಅದು ಸಿದ್ಧಿ ಅಂತ ಕರೀತಾರೆ. ಸಿದ್ಧಿ ಬರೋದು ಅದರಿಂದನೇ. ಯಾವುದೇ ಒಂದು ಕೆಲಸದಿಂದ ಏನಾರು ಆಗುತ್ತೆ ಅಂತ ಹೇಳಿದಾಗ ಅದನ್ನು ಪ್ರೂವ್ ಮಾಡಿ ತೋರಿಸಿದ್ರೆ ನನಗೆ ತಕ್ಷಣ ನಂಬಿಕೆ ಬರೋದು. ಈ ಪವಾಡಗಳ ಉದ್ದೇಶ ಜನಗಳನ್ನ ಮೋಸ ಮಾಡೋದಲ್ಲ, ಮೋಸ ಹೋಗಬಾರದು ಅಂತ ಹೇಳೋದಕ್ಕೆ ಪವಾಡ ಮಾಡೋದು. ಇವತ್ತು ಮೋಸ ಹೋಗಿಸ್ಲಿಕ್ಕೆ ಪವಾಡ ಮಾಡಿದರೆ ತಪ್ಪಾಗತ್ತಷ್ಟೆ. ಮೋಸ ಮಾಡೋದಕ್ಕೆ ಪವಾಡ ಮಾಡಬಾರ್ದು, ಮೋಸ ಹೋಗಬಾರ್ದಂತ ಪವಾಡ ಮಾಡಿ ತೋರಿಸ್ಬೇಕು. ಅದನ್ನು ಮಾಡಿ ತೋರಿಸಿದರು. ಭಾರಿ ಸಂಭ್ರಮದಿಂದ ಮುಂದೆ ಸಂಚಾರ ಮಾಡ್ತಾ ಮಾಡ್ತಾ ಕೊಲ್ಲಾಪುರ ಕ್ಷೇತ್ರಕ್ಕೆ ಬರ್ತಾರೆ. ಲಕ್ಷ್ಮೀ ಕ್ಷೇತ್ರ ಕೊಲ್ಲಾಪುರ ಕ್ಷೇತ್ರ, ಎಂಥ ಕ್ಷೇತ್ರಗಳನ್ನ ಹೋಗದೇ ಇರೋದೇ ಇಲ್ಲ. ಭಾಗವತ ಪುರಾಣದಲ್ಲಿ ಭಗವಂತನಾದ ಕೃಷ್ಣ ಕೊಲ್ಲಾಪುರ ಸಂದರ್ಶನ ಮಾಡಿದ ಕಥೆ ಹೇಳ್ತಾರೆ. ಹರಿವಂಶದಲ್ಲಿ, ಭಾಗವತದಲ್ಲಿ, ವಿಷ್ಣು ಪುರಾಣದಲ್ಲಿ ಕೃಷ್ಣ ಕೊಲ್ಲಾಪುರಕ್ಕೆ ಹೋದ ಕಥೆಯನ್ನು ಹೇಳ್ತಾ ಇದ್ದಾರೆ. ಕೃಷ್ಣ ಸಾಕ್ಷಾತ್ ಭಗವಂತ ಇಲ್ಲ, ಜಾಗನೇ ಇಲ್ಲ. ಲೋಕದೃಷ್ಟಿಯಲ್ಲೂ ಕೂಡ ಅಲ್ಲಿ ದರ್ಶನ ಮಾಡಿದ ಕಥೆ ಹೇಳ್ತಾರೆ. ಮಹಾಲಕ್ಷ್ಮ್ಯಾಹ ಕ್ಷೇತ್ರ ಸಂದರ್ಶನಾಯ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರ ಮಾತಿರೋದು ಹಾಗೆ. ಅಲ್ಲಿಂದ ಸಂಚಾರ ಮಾಡಿ ವಿಶೇಷವಾಗಿ ಲಕ್ಷ್ಮೀದೇವಿಗೆ ನಿತ್ಯ ಇನ್ನೊಂದು ವಿಶೇಷ ಅಂದರೆ, ಲಕ್ಷ್ಮೀದೇವಿಗೆ ಯೋಗ್ಯರು ಹೋದರೆ ಇವತ್ತಿಗೂ ಅವರೇ ಪೂಜೆ ಮಾಡೋ ಅವಕಾಶ ಕೊಡ್ತಾರೆ. ಯೋಗ್ಯರಾಗಿ ಪೂಜಾ ಕ್ರಮ ಅವರು ಗೊತ್ತಿತ್ತು, ಶುದ್ಧ ಆಚಾರವಂತರಾಗಿದ್ದರೆ ಅವರು ಬೇರೆಯವರಿಗೂ ಪೂಜೆ ಮಾಡೋ ಅವಕಾಶ ಕೊಡ್ತಾರೆ. ವಿಷಯಕಾದಿಗಳಿಂದ ಮಾಡಬಹುದು, ಮಂಗಳಾರತಿ ಎಲ್ಲ ಮಾಡೋ ಅವಕಾಶ ಕೊಡ್ತಾರೆ. ಇನ್ನು ಯತಿಗಳು ಪೀಠಾಧಿಸೋದಕ್ಕೆ ಕೇಳಬೇಕಾ, ಅನೇಕ ದಿವಸಗಳ ಕಾಲ ಅಲ್ಲೇ ಮಂಟಪಕ್ಕೆ ಪೂಜೆ ಮಾಡ್ತಾ ಇದ್ರು. ಒಂದು ದಿವಸ ಇದ್ದಕ್ಕಿದ್ದಾಗ ಏನಾಯ್ತಂತೆ, ಒಬ್ಬ ಯಾವನ ಹುಚ್ಚ ಬರ್ತಾನೆ. ಹುಚ್ಚ ಅವ್ರೇನು ಮಾಡಿರ್ತಾರೆ ಸ್ವಾಮಿಗಳು, ಒಂದು ಬಂಗಾರದ ಬಟ್ಟಲಲ್ಲಿ ದೇವರು ಪ್ರತ್ಯಾಮೃತ ಒಂದಿಷ್ಟು ತೀರ್ಥ ಇಟ್ಕೊಂಡು ಕೂತಿರ್ತಾರೆ. ಒಬ್ಬ ಹುಚ್ಚ ಓಡ್ಕೋತ ಬರ್ತಾನೆ, ಅಲ್ಲಿ ಬಂದಿದ್ದೆ ಎಡೆ ಎತ್ಕೊಂಡು ಓಡೋಗ್ಬಿಡ್ತಾನೆ ನಡೆಯುತ್ತೆ. ಜನ ಎಲ್ಲ ಸ್ವಾಮಿಗಳು ಹೇಳ್ತಾರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಹೀಗಿರಬೇಕು. ಸ್ವಾಮಿಗಳು ಉಪದೇಶ ಮಾಡೋ ಕ್ರಮ ಗೊತ್ತಲ್ಲ, ನೀವು ಭಾರಿ ಕೇರ್ಫುಲ್ ಆಗಿರಬೇಕಾಗಿತ್ತು, ಹುಚ್ಚ ಅವನು ಬಂಗಾರದ ಪತ್ರೆ ಹೋಗೇ ಬಿಡ್ತು ಅಂತ ಹೇಳಿಬಿಟ್ಟು ಭಾರಿ ಇದು ಮಾಡ್ತಾರೆ. ಸಾವಿರ ಸುಮ್ಮನೆ ಎದ್ದು ಬಿಡ್ತೇವೆ, ಯೋಚನೆ ಮಾಡೋಕೆ ಹೋಗೋದಿಲ್ಲ. ಮೂರನೇ ದಿವಸ ಮತ್ತೆ ಬರ್ತಾರೆ, ಬಂಗಾರ ಪಾತ್ರೆ ಅಲ್ಲೇ ಹಿಡಿದಂಥದ್ದು. ಜಾತಕ್ಕೆ ಅಂತ ಹೇಳಿದಂತೆ ಸ್ವಾಮಿ, ಇಲ್ಲಿ ಸ್ವಾಮಿಗಳು ಕೂತಿದ್ದಾರೆ, ಅವ್ರು ರಾಮದೇವರು ತೀರ್ಥ ಪ್ರಸಾದ ತೊಗೊಂಡ್ಬಾ ಅಂತ ಹೇಳಿದ್ರು, ಅದಕ್ಕೆ ತೊಗೊಂಡೋಗಿ ಕೊಟ್ಟು ಬಂದೆ ಅವ್ರಿಗೆ ಅಂತ ಹೇಳಿದರು. ಅಂದರೆ ಈಗ ನೀವು ಕಣ್ಣಿಗೆ ಕಾಣದಂತೆ ಯತಿಗಳು ಹಿಂದಿನವ್ರು ಪ್ರಾಚೀನದೆಲ್ಲ ನೆಲೆಸಿರ್ತಾರೆ. ಅವ್ರು ಈ ಮೂಲಕವಾಗಿ ಕೆಲಸವನ್ನು ಮಾಡಿ ತೋರಿಸ್ತಾರೆ. ಅಂದರೆ ದೇವರ ಅಭಿಷೇಕ ತೀರ್ಥಾದಿಗಳು ಎಷ್ಟು ಪಾವನ ಅಂತ ತೋರಿಸೋ ಉದ್ದೇಶವಾಗಿತ್ತು. ಕೊಟ್ಟು ಮತ್ತೆ ಹೊರಟೋಗಿಬಿಡ್ತಂತ ಕಡೆ ಆಗ ಜನಗಳಿಗೆ ಅರ್ಥವಾಯಿತು. ಇವರು ಮಾಡಿದ ತೀರ್ಥಕ್ಕೆ ಪಂಚಾಮೃತ ಎಷ್ಟು ಸಿದ್ಧಿ ಇತ್ತು ಅಂದರೆ ಅದನ್ನು ದೊಡ್ಡ ಋಷಿಮುನಿಗಳು ಅಪೇಕ್ಷೆ ಪಟ್ಟು ತಗೊಳ್ಳೋಕ್ಕೆ ತಯಾರಾಗಿದ್ದರು. ಹಾಗೆ ಸಂಚಾರ ಮಾಡ್ತಾ ಮಾಡ್ತಾ ಮುಂದೆ ಅನೇಕ ಪ್ರಾಂತಗಳಿಗೆ ಹೋಗ್ತಾರೆ. ಗೋದಾವರಿ ತೀರಕ್ಕೆ ಬರ್ತಾರೆ. ಗೋದಾವರಿ ದಕ್ಷಿಣ ಭಾರತ ಅತಿ ದೊಡ್ಡ ನದಿ ಅಂದರೆ ಗೋದಾವರಿ. ಇಡೀ ಭಾರತ ಕಂಡು ದೊಡ್ಡದು ಅಂದರೆ ಗಂಗಾ ನದಿ. ಅನಂತರದ ಸ್ಥಾನ ಗೋದಾವರಿ ನದಿ. ದಕ್ಷಿಣ ಗೋದಾವರಿ ಎರಡರಷ್ಟು ದೊಡ್ಡದೇನೆ, ಅದರಷ್ಟು ದೊಡ್ಡ ನದಿ ಗಾತ್ರದಲ್ಲೂ ದೊಡ್ಡದು, ಪಾವಿತ್ರ್ಯದಲ್ಲೂ ದೊಡ್ಡದು. ಅಲ್ಲಿಗೆ ಬಂದು ಅಲ್ಲಿ ಸೊನ್ನಿ ಅಂತ ಒಂದು ಗ್ರಾಮ, ಅಲ್ಲಿ ಅನೇಕ ದಿವಸಗಳ ಕಾಲ ವಾಸ ಮಾಡಿಕೊಂಡಿರ್ತಾರೆ. ಅಲ್ಲಿಂದ ಒಂದು ಪ್ರಸಂಗ ನಡೀತು. ಒಂದು ದಿವಸ ಯಾವನೋ ಒಬ್ಬ ಮಠದ ಶಿಷ್ಯ ಸಂಚಾರ ಮಾಡ್ತಾ ಎಲ್ಲ ದೂರ ಎಲ್ಲ ಹೋಗಿರ್ತಾನೆ. ದೊಡ್ಡ ಹುಲಿ ಶಬ್ದ ಮಾಡಿ ಧ್ವನಿ ಗರ್ಜನೆ ಮಾಡಿ ಶಬ್ದ ಕೇಳುತ್ತೆ, ಗಾಬರಿ ಆಗಿಬಿಡುತ್ತ. ತಕ್ಷಣ ಎಲ್ಲರೂ ಬಚ್ಚಿಟ್ಕೊಳ್ಳೋ ಜಾಗ ಸಿಗುತ್ತಾ ಅಂತ ಹುಡುಕ್ತಾ ದೊಡ್ಡ ಒಂದು ಗುಹೆ ಕಂಡ ಕಾಣುತ್ತೆ. ಒಳಗೆ ಓಡೋಗ್ಬಿಡ್ತಾರೆ. ಅದು ಹೋಗಿ ನೋಡಿದ್ರೆ ವಿಚಿತ್ರ ವಾತಾವರಣ, ಭೂಲೋಕದ ವಾತಾವರಣನೇ ಅಲ್ಲಿಲ್ಲ. ವಿಚಿತ್ರವಾದ ತಪಸ್ಸು, ತೀರ್ಥಗಳು, ಮಹಾ ತಪಸ್ಸುಗಳು ಎಲ್ಲ ದರ್ಶನ ಕೊಡ್ತಾರೆ. ಆಶ್ಚರ್ಯ ಆಗುತ್ತೆ. ಯಾರು ಧ್ಯಾನ ಮಾಡ್ತಾ ಕೂತಿರ್ತಾರೆ, ಏಳು ಜನ ಪ್ರಧಾನರು ಕಾಣುತ್ತಾರೆ. ಇವನಿಗೆ ಆಶ್ಚರ್ಯವಾಗುತ್ತೆ. ಆ ಹುಲಿ ನೆಪದಿಂದ ಇಲ್ಲಿ ಒಳಗೋಗೋ ಯೋಗ ಬಂತವನಿಗೆ. ತುಂಬ ಹೊತ್ತು ನೋಡ್ತಾನೆ, ಅವ್ರು ಯಾರು ಧ್ಯಾನ ಮಾಡ್ತಾ ಕೂತ್ಬಿಟ್ಟಿರ್ತಾರೆ ಅಷ್ಟೇ. ಸಾಯಂಕಾಲದವರೆಗೆ ಕಾದಾಗ ಆಗ ಕಣ್ಣು ತೆಗಿತಾರೆ ಅವರು. ಈಗ ನಮಗೆ ಭಗವದ್ಗೀತೆ ಅರ್ಥ ಆಗುತ್ತೆ. ಸರಿಯಾದ ಧ್ಯಾನ ಬಂದವರು ಕಣ್ಣು ಮುಚ್ಚಿದ್ರೆ ದಿನಗಟ್ಟಲೆ ಕಣ್ಣು ತೆಗೆದಿಲ್ಲಂತವ್ರು. ನಾವು ಒಂದು ಕ್ಷಣ ಕೂಡ ಕಣ್ಣು ಮುಚ್ಚೋದು ಕಷ್ಟ ಅಷ್ಟೇ. ಶಬ್ದ ಆದ್ರೆ ಕಣ್ಣು ತೆಗೆದ್ಬಿಡ್ತಂತ ಅಷ್ಟೇ. ಶುದ್ಧ ಇವರೆಲ್ಲ ಶಬ್ದ ಆದಾಗ ಆದರೆ ಸಾಕು. ನಿಜವಾದ ಧ್ಯಾನ ಅಂದರೆ ಮೇಲೆ ಎಚ್ಚರ ಇರೋದಿಲ್ಲ. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಶ್ಯತಿ ನಿಶ್ಚಲ ಸಮಾಧೌ ವಚಲ ಬುದ್ಧಿ ತದಾ ಯೋಗಮವಾಪ್ಸಿಸಿ ಭಗವಂತ ಹೇಳ್ತಾನೆ. ಎಷ್ಟರ ಮಟ್ಟಿಗೆ ಯೋಗಿ ಆದವನು ತಲ್ಲೀನಾಗ್ತಾನೆ ಅಂದರೆ ಅವನ ಸುತ್ತ ಪಕ್ಕದಲ್ಲೇ ಕೂತ್ಕೊಂಡು ನಗಾರಿ ಬಾರಿಸಿದ್ರು ಅವನಿಗೆ ಕೇಳಿಸೋದಿಲ್ಲ ಅಂತ ಹೇಳ್ತಾರೆ. ನಗಾರಿ ಬಾರಿಸಿದ್ರು ಕೇಳೋದಿಲ್ಲ, ಅಷ್ಟು ತಲ್ಲೀನಾಗ್ತಾನೆ ಅಂದರೆ ದೇವರೇ. ಅದನ್ನು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿ ಅಂತ ಕರೀತಾರೆ. ಹಾಗಿದ್ದವರು ಆಮೇಲೆ ಕಣ್ಬಿಟ್ಟು ನೋಡಿದ್ರು, ಇವನು ಅವ್ರು ನೋಡಿದ ತಕ್ಷಣ ಅವ್ನು ಮಾತಾಡಿಸಿ ಹೋಗೋ ಸಂಕಲ್ಪ ಮಾಡಿ ಕೂತ್ಕೊಂಡ್ಬಿಟ್ಟಿದ್ದ ಹಾಗೇನೆ. ಅವ್ರು ಕಣ್ಣ ತಕ್ಷಣ ಹೋಗಿ ತಟ್ಟೆ ಕಾಲು ಹಿಡ್ಕೊಂಡ, ಸ್ವಾಮಿ ನಮ್ಮನ್ನು ಉದ್ಧಾರ ಮಾಡಬೇಕು, ತಾವು ಯಾರು ಅಂತಲ್ಲಿ ಕೇಳಿದರೆ ಅದೇನೂ ಮಾತಾಡಲಿಲ್ಲ ಹೆಚ್ಚಾಗಿ. ನೋಡು ಅದ್ಯಾವುದು ಇಲ್ಲ, ನೀನು ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಬಾಯ ಬಿಡ್ತಾರೆ ಎಲ್ಲರೂ ಕೂಡ. ಇವರು ಮತ್ತೆ ಹೊರಗೆ ಬರ್ತಾರೆ, ಸೀದಾ ಹೋಗಿ ಸ್ವಾಮಿಗಳ ಮುಂದೆ ಹೇಳ್ತಾರೆ. ಅವ್ರು ಆಯಿತು ಸಂತೋಷ ಪಟ್ಟುಬಿಡ್ತಾರೆ. ಉಳಿದವ್ರ ಮುಂದೆ ಹೇಳ್ಕೊಂಡ್ಬಿಡ್ತಾರೆ, ಅವ್ರು ಹೇಳಿ ಯಾರ ಮುಂದೆ ಹೇಳಬೇಡ ಅಂತ ಹೇಳಿರ್ತಾರೆ. ನಮ್ಮ ಸ್ವಭಾವ ಹೇಳಬೇಡ ಅಂತ ಮೊದಲು ಹೇಳಿಬಿಡ್ತಾರೆ ಮನುಷ್ಯನ ಪತ್ರ, ಸುಮ್ಮನೆ ಇದ್ರೆ ಹೇಳೋದಿಲ್ಲ. ಇದು ಗುಟ್ಟು ಅಂತಷ್ಟ ತಕ್ಷಣ ಹೇಳ್ತಾರೆ ಮನುಷ್ಯ, ಎಲ್ಲರೂ ಹೇಳಕ್ಕೆ ಶುರು ಮಾಡಿಬಿಡ್ತಾನೆ ಕಂಡೆ ಕಂಡೆ ಅಂತೇಳಿ. ಅವರೇನು ಮಾಡ್ತಾರೆ, ಏನು ಗುರುತು ಕಂಡಿದ್ದಕ್ಕೆ ನೀನೀಗ ಅಷ್ಟು ಅದ್ಭುತ ಅಂತ ಹೇಳ್ತೀಯ, ಸರೋವರ ಕಮಲ ಏನೇಳಿದ್ವು ಅಂತ ಹೇಳ್ತೀಯಲ್ಲ, ಅದೇನು ಗುರುತು ಅಂತ ಕೇಳ್ತಾನೆ. ಇವನು ತನ್ನ ಮಾತನ್ನು ಸುಳ್ಳು ಹಂಚ್ಕೊಳ್ಬಾರ್ದಲ್ಲ, ಅದಕ್ಕಾಗಿ ಮತ್ತೆ ಗುಹೆ ಹೋಗ್ತಾನೆ. ಇನ್ನೊಂದು ಸಲ ಹೋಗಬೇಕು ಅಂತ ಹೇಳಿಬಿಟ್ಟು ಇನ್ನೊಂದು ಸಲ ಗುಹೆ ಹೋಗ್ತಾನೆ. ಅವ್ನು ಯೋಗ ಇತ್ತು ಅಂತ ಅರ್ಥ, ಮನುಷ್ಯ ಪ್ರಯತ್ನಕ್ಕೆ ಅವೆಲ್ಲ ಸಿಗೋದಿಲ್ಲ. ಯೋಗ ಇತ್ತು ಹೋಗಿ ನೋಡಿದೆ ಯಥಾ ಪ್ರಕಾರ ಅವ್ರು ಕಂಡರು. ಅವ್ರನ್ನ ಕೇಳಿಕೊಂಡ, ಸ್ವಾಮಿ ದಯವಿಟ್ಟು ನನಗೆ ಅನುಗ್ರಹ ಮಾಡಬೇಕು, ಅಪೂರ್ವ ತೀರ್ಥಗಳಿವೆ ಇಲ್ಲಿ, ನನಗೆ ಸ್ವಲ್ಪ ಹೂ ಬೇಕು ಅಂತ ಕೇಳಿದರು. ಅವ್ರು ಆಯ್ತು ಕೊಡ್ತೇವೆ, ಮಠದಲ್ಲಿ ಎಷ್ಟು ಜನ ದೇವರಿದ್ದಾರೆ ಅಂತ ಕೇಳಿದರು. ಎಷ್ಟು ಜನ ದೇವರಿದ್ದಾರೆ, ಒಂದು ದೇವ್ರು ಹೂ ಕೊಡಬೇಕು ಅಂತ ಅವ್ರು ಕೇಳಿದ್ದು. ಇವ್ನು ಲೆಕ್ಕ ಹಾಕಿಲ್ಲ, ಬಂದು ಸುಳ್ಳು ಐದು ಅಂತ ಹೇಳಿಬಿಡ್ತಾರೆ ಅಷ್ಟೇ. ಸುಮ್ಮನೆ ಐದು ಅಂತ ಹೇಳ್ತಾನೆ, ಐದು ಹೂ ಕಿತ್ಕೊಡ್ತಾರೆ, ಇದನ್ನು ಕೊಡೋರು ಸ್ವಾಮಿ ಕೇರ್ ಕೊಡೋದು ದೇವ್ರಿಗೆ ಹಾಕ್ತಾರೆ ಅಂತ ಹೇಳಿದ ತಕ್ಷಣ ತೊಗೊಂಡೋಗ್ತಾನೆ. ಎಲ್ರಿಗೂ ಆಶ್ಚರ್ಯ ಪಡ್ತಾರೆ, ಹೌದು ಭೂಲೋಕದ ಹೂವೇ ಅಲ್ಲ ಇದು, ನಮಗೆ ಅರ್ಥ ಆಗುತ್ತೆ. ಯಾವುದು ಟೇಪ್ ರೆಕಾರ್ಡರ್ ನೋಡ್ತಾನೆ, ಇಂಡಿಯನ್ ಮೇಕಲ್ಲ ಅಂತ ಗೊತ್ತಾಗ್ಬಿಡುತ್ತೆ ನೋಡ್ತಿರ್ಲಿಕ್ಕೆ. ಫಿನಿಶಿಂಗ್ ನೋಡಿದ ತಕ್ಷಣ ನಮ್ಮದಲ್ಲ ಅಂತ ಹೇಳಿಬಿಡ್ತಾರೆ. ಮನುಷ್ಯ ಸಹಜವಾಗಿ ಅರ್ಥ ಆಗುತ್ತೆ. ಸೂರ್ಯನ ಬೆಳಕು ಭೂಮಿಯ ಯಾವ ಬೆಳಕು ಕಂಪೇರ್ ಮಾಡೋಕ್ಕಾಗಲ್ಲ, ಅದು ಸೂರ್ಯನ ಬೆಳಕು ಸೂರ್ಯನ ಬೆಳಕೇನೆ. ಎಷ್ಟು ಕೋಟಿ ದೀಪ ಹಚ್ಚಿದ್ರ ಸಮ ಆಗೋದಿಲ್ಲ, ತುಂಬ ಆಶ್ಚರ್ಯ ಆಯ್ತು ಅವರಿಗೆ. ಅವಾಗ ಹೋಯ್ತಾ ಸ್ವಾಮಿಗಳು ಒಂದಿಟ್ಟ, ಸ್ವಾಮಿ ಸ್ವೀಕಾರ ಮಾಡಬೇಕು ಈಗ ಆಯಿತು ಅಂತ ಕೊಟ್ಟ. ಅವ್ರು ತೊಗೊಂಡ್ರು ಆಯಿತು ಅಂತ ಹೇಳಿ ಐದು ಹೂವನ್ನು ದೇವ್ರು ಬಿಡ್ತಾ ಹೋದರು. ರಾಮದೇವ್ರು ಮೇಲೆ ಬಿಟ್ಟರು, ದಿಗ್ವಿಜಯರಾಮದೇವ್ರು ಇಟ್ಟರು, ಆಮೇಲೆ ವಂಶರಾಮದೇವರು ಜಯರಾಮ ಎಲ್ಲರ ಮೇಲೆ ಇಟ್ಟರು. ಐದಾಗಿತ್ತು. ಸೀತಾದೇವಿ ಇಡಲಿಕ್ಕೆ ಉಳಿಲಿಲ್ಲ ಹೂ, ಸೀತಾದೇವಿ ಉಳಿಲಿಲ್ಲ. ಅವ್ರ ಲೆಕ್ಕದ ಪ್ರಕಾರ ಐದು ದೇವರಿದ್ದಾಗ ಸೀತಾದೇವಿ ಇರಲೇ ಇಲ್ಲ. ಆಗ ಅವ್ರಿಗೆ ಒಂದು ಕ್ಷಣ ಸ್ವಾಮಿಗಳು ಯೋಚನೆ ಆಯಿತು, ಮಹಾಲಕ್ಷ್ಮಿ ಇಲ್ದಾಗ ಮಾಡಿಬಿಟ್ಟು ಸೀತಾದೇವಿ ಇಲ್ದಾಗ ಆಯ್ತಲ್ಲ, ಏನು ಮಾಡಬೇಕು ಅಂತ ಹಾಗೆ ತಲೆ ಬೇಯಿಸಿ ಕಣ್ಣೆ ಎತ್ತಿ ನೋಡಿದ್ರಂತೆ, ರಾಮದೇವ್ರು ಹೂ ಇಟ್ಟಿದ್ರಲ್ಲ ಅದು ಸೀತಾದೇವಿ ಬಿತ್ತದ ತಕ್ಷಣ. ಅಲ್ಲಿಗೆ ಓ ಭಾರಿ ಖುಷಿ ಆಯ್ತಂತ, ಓ ನಾನು ಕೊಡೋ ಪ್ರಸಾದ ಕೊಟ್ಟಿದ್ದೀವಿ ಬರ್ ನಾವು ಕೊಟ್ಟ ಹಾಗೆ ಕೊಟ್ಟಾಗಲ್ಲ, ದೇವ್ರ ಪ್ರಸಾದ ಕೊಟ್ಟಾಗ ಭಾರಿ ಖುಷಿ ಪಟ್ಟು. ಅದರ ಸ್ತೋತ್ರದಲ್ಲಿ ಬರೀತಾರೋ ವಿಷ್ಣು ಸ್ತುತಿ ಅಂತ ಬರೆದಾರೆ ಸತ್ಯೇಂದ್ರ ಸ್ವಾಮಿ, ಭಾಳ ಪೂರ ಸ್ತೋತ್ರ ಅದು. ನಮ್ಮ ನಿತ್ಯ ಮಠಗಳಲ್ಲಿ ಕೊನೆಗೆ ತೀರ್ಥ ಎಲ್ಲ ಕೊಟ್ಟು ಭುಜಂಗಿಸ್ಬೇಕಾದ್ರೆ ಹೇಳೋ ಶ್ಲೋಕಗಳಲ್ಲಿ ವಜ್ರಾಸ ದಶಾವತಾರ ಸ್ತುತಿ ನಂಬರ್ ಒನ್. ಅದು ಹೇಳದೆ ಹೋದರೆ ಮನಸ್ಸಿಗೆ ಸಮಾಧಾನ ಅನಿಸ, ಅಷ್ಟು ಅಪೂರ್ವವಾದ ಸ್ತೋತ್ರ. ಅದ್ರ ಜೊತೆಗೆ ಕರಾವಲಂಬನ ಸ್ತೋತ್ರ, ಯಾದವಾರ್ಯ ಬರೆದ ಕರಾವಲಂಬ ಸ್ತೋತ್ರ, ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬನ. ಇನ್ನೊಂದು ಸ್ತೋತ್ರ ಇವರು ವಿಷ್ಣು ಸ್ತುತಿ, ಬಹಳ ಅಪೂರ್ವವಾದ ಮಂದಾಕ್ರಾಂತ ವೃತ್ತದಲ್ಲಿ ಬರುತ್ತೆ. ಹೆಚ್ಚಿನ ಭಾಗ ಮಂದಾಕ್ರಾಂತ, ಕಾಳಿದಾಸನ ಮೇಘದೂತ ಇದೆಯಲ್ಲ ಆ ಶೈಲಿಯಲ್ಲಿ ಬರುತ್ತೆ. ಅದು ಲೌಕಿಕ ಕಾವ್ಯ, ಇದು ಒಳ್ಳೆ ಶಾಸ್ತ್ರ ಕಾವ್ಯ ಇದು, ಬಹಳ ಸುಂದರವಾಗಿ ಅದರಲ್ಲಿ ಶೋಕನೂ ಬರೀತಾರೆ. ಏನು ಆಶ್ಚರ್ಯ ಅಂತ ಕೊಂಡಾಡ್ತಾರೆ. ಅಲ್ಲಿಗೆ ಆ ಹೂ ತಂದಿದ್ದು ಆಯಿತು, ಇವರು ಪವಾಡ ತೋರಿಸಿದ್ದು ಆಯಿತು, ಈ ಮೂಲಕವಾಗಿ ದೈವದತ್ತವಾದ ಹೂವಿನಿಂದ ಪೂಜೆ ಮಾಡೋ ಯೋಗ ಇತ್ತು. ಮನೆಯಲ್ಲಿ ನಾವು ಹೂ ಬೆಳೆಸಿ ಪೂಜೆ ಮಾಡೋ ಯೋಗವೇ ನಮಗಿರೋದಿಲ್ಲ, ಅಂಥದ್ದು ದೈವಿಕವಾಗಿ ಸಿಕ್ಕ ಪುಷ್ಪಗಳಿಂದ ಪೂಜೆ ಮಾಡಿ ನೋಡುತ್ತಾ, ಸತ್ಯಸಂಧರು ಅಸಾಮಾನ್ಯರಾದ ಒಬ್ಬ ದೇವತೆ ಎಂಬ ವಿಷಯ ಗೊತ್ತಾಯಿತು. ಅಲ್ಲಿ ಇನ್ನೂ ಸಂಚಾರ ಮಾಡ್ತಾ ಮಾಡ್ತಾ ಅವರು ಅನೇಕ ಸ್ಥಳಗಳಿಗೆ ಹೋಗಿ ಗಯಾ ಪ್ರಾಂತಕ್ಕೆ ಬರುತ್ತಾರೆ. ಕಾಶಿ ಗಯಾ ಪ್ರಯಾಗ ಮೂರನ್ನು ತ್ರಿಸ್ಥಳಿಗಳು ಅಂತ ಕರೀತಾರೆ. ತುಂಬ ಮೂರು ಅತಿಶ್ರೇಷ್ಠ ಪುಣ್ಯಕ್ಷೇತ್ರಗಳು, ಅದಕ್ಕಿಂತ ದೊಡ್ಡದು ಬದರಿ. ಆದರೆ ಬದರಿ ಎಲ್ಲ ಕಾಲಕ್ಕೆ ಎಲ್ಲರಿಗೆ ಹೋಗಲಿಕ್ಕೆ ಬರ್ತಿರಲಿಲ್ಲ, ಆದ್ದರಿಂದ ಈ ಮೂರಾದರೆ ಎಲ್ಲ ಯಾತ್ರೆ ಮಾಡಿದ ಲೆಕ್ಕ ಅಂತ. ಕಾಶಿ ಗಯಾ ಪ್ರಯಾಗ ಮೂರಕ್ಕೂ ಕೂಡ ಅವರು ಗಯಾ ಕ್ಷೇತ್ರಕ್ಕೆ ಬರ್ತಾರೆ. ಗಯಾ ಕ್ಷೇತ್ರಕ್ಕೆ ಬಂದು ವಾಸ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಯಥಾ ಪ್ರಕಾರ ಅಲ್ಲಿ ಗಯಾ ವಾಡರ್ಗಳು, ಅಲ್ಲಿ ಗಯಾ ಪಾಲಕರವರೆಲ್ಲ ಕೂಡ, ಅವರು ಸಾಮಾನ್ಯ ಉಳಿದವ್ರಿಗೆ ಅವಕಾಶ ಕೊಡೋದು ಭಾರಿ ಕಷ್ಟ. ವಿದ್ಯಾಧೀಶರ ಕಾಲಕ್ಕೇನೆ ಇವ ಮಹಿಮೆ ತಿಳ್ಕೊಂಡ್ಬಿಟ್ಟು ಅವತ್ತಿನಿಂದ ಇವರಿಗೆ ಗೌರವ ಕೂಡ ಅಭ್ಯಾಸ ಮಾಡಿದ್ರು. ಸತ್ಯಸಂಧರ ಅಲ್ಲಿಗೆ ಹೋದರು, ಅನೇಕ ದಿವಸ ವಾಸ ಮಾಡಿಕೊಂಡಿದ್ರು, ಮತ್ತೆ ಹೇಳಿ ತಿಂಗಳುಗಟ್ಟಲೆ ಅಲ್ಲಿ ವಾಸ, ಅನೇಕ ದಿವಸಗಳ ನಡೀತು. ಆಗ ಒಂದು ದಿವಸ ವಿಚಿತ್ರವಾದ ಪ್ರಸಂಗ ಬಂತು. ಇವತ್ತು ಕೂಡ ಗಯಾ ಕ್ಷೇತ್ರ ಇತ್ತ ಹೆಚ್ಚು ಡೆವಲಪ್ ಆದ ಕ್ಷೇತ್ರಗಳಲ್ಲ, ಅವೆಲ್ಲ ಕಲೆಕ್ಷನ್ನೇ ಡೆವಲಪ್ ಆಗಿರುತ್ತೆ ಅಷ್ಟೇ ಹೊರತು ಅಲ್ಲಿ ಇದಕ್ಕೆ ಯಾವುದು ಉಪಯೋಗಿಸ್ತದೆ, ತಿರುಪತಿ ಹೇಗೆ ಡೆವಲಪ್ ಆಗುತ್ತೆ ಆ ಥರ ಮಾಡಿದ ವ್ಯವಸ್ಥೆ ಇಲ್ಲ ಅಲ್ಲೆಲ್ಲ ಕೂಡ. ಅಲ್ಲಿ ವಾಸ ಮಾಡಿಕೊಂಡಿರ್ತಾರೆ. ವಿಷ್ಣುಪಾದದ ಗುಡಿ ಇದೆ ಅಷ್ಟೇ, ವಿಷ್ಣುಪಾದ ಟೆಂಪಲ್ ಅಂತ ಹಾಕಿರ್ತಾರೆ, ಅಲ್ಲೇ ಇರೋದು ಮಾಡೋದು ಹೊಸ ವ್ಯವಸ್ಥೆ ಇತ್ಯಾದಿ. ಇತ್ತೀಚಿನವರೆಗೂ ಅಲ್ಲಿ ಮಠಗಳಿಗೆ ಬಿಲ್ಡಿಂಗ್ ಇರಲಿಲ್ಲ, ಇತ್ತೀಚಿನವರೆಗೂ ಕೂಡ ಈಗಾಗಿವೆ ಅಷ್ಟೇ, ಅಲ್ಲಂಥ ವ್ಯವಸ್ಥೆ ಇರಲಿಲ್ಲ. ಆದ್ದರಿಂದ ಹಾಗೆ ಮಾಡ್ಕೊಂಡಿದ್ರು. ಒಂದು ಸರ್ತಿ ಎಲ್ಲರೂ ಇನ್ನೇನು ಭೋಜನ ಕೂತಿದ್ದಾರೆ, ದೊಡ್ಡ ಕಳ್ಳರ ಗ್ಯಾಂಗ್ ಅಟ್ಯಾಕ್ ಮಾಡುತ್ತಾರೆ, ಭಯಂಕರ ಕಳ್ಳರು ಬಂದು ಬಿಟ್ಟು. ಉತ್ತರ ಭಾರತದಲ್ಲಿ ಇವತ್ತು ಬಿಹಾರ ಹಾಗೆ ಇರೋದು ಹೆಚ್ಚು ಕಡಿಮೆ. ಅಲ್ಲಿ ಹೇಳ್ಬೇಕಾದ್ರೆ ಗಯಾಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಹೇಳಿ ಬಂದು ಕರ್ಕೊಂಡು ಹೋಗ್ತೀವಿ ನಾವೇನೇ ನೀವೇನು ತೈಲಕ್ಕೆ ಬರಬೇಕು ಹೋಗಬೇಡಿ ಅಂತ ಹೇಳ್ತಾರೆ. ಸ್ಟೇಷನಿಂದ ಹೋಗೋದು ಕಷ್ಟ, ಅಲ್ಲಿ ಪೇಷಂಟಿಂದ ಭಾರಿ ಗೂಂಡಾಗಳ ಜಾಗ ರಾಜ್ಯ ಅಂತಾನೆ ಹೆಸರು ಅದಕ್ಕೆ. ಅಲ್ಲಿ ಪ್ರಧಾನ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಎಲ್ಲರೂ ಆಗೇ ಇರೋ ಕಾಲ ಅಂತ ಹೇಳಿದೆ. ಹೆಚ್ಚು ಕಡೆ ಅಲ್ಲಿ ಪ್ರೊಟೆಕ್ಷನ್ನೇ ಸಿಗೋದಿಲ್ಲ, ರಿಸರ್ವೇಷನ್ ಎಳೆಯೋದೇ ಇಲ್ಲ ಅಂತ. ಅಲ್ಲಿ ಹೋಗಿಬಿಟ್ಟು ರಿಸರ್ವೇಷನ್ ಹೇಳಿದ್ರೆ ಅವ್ರು ಹೇಳೋದೆಲ್ಲ ಕೈ ಕತ್ತೆ ಸಾಕ್ತಾರೆ, ಅಂಥ ಜನ ಯಾರು ಕೇರೆ ಮಾಡೋದಿಲ್ಲ ಅಂತ ಅವ್ರನ್ನ. ರಿಸರ್ವ್ ಸುಮ್ಮನೆ ಜಾಗ ಬಿಟ್ಟರೆ ಮರ್ಯಾದೆ ಬಿಡ್ದಾಗ ಲೆಕ್ಕ, ಮಾತೆತ್ತರೆ ಹೊಡೆದೇ ಬಿಡ್ತಾರೆ ಅಂಥ ಜನ. ಅಂತ ದುಷ್ಟ ಜನಗಳು ಇವ್ರು ಕೂತಿದ್ದಾರೆ, ಎಲ್ಲ ಇಡೀ ಮಠ ಅಟ್ಯಾಕ್ ಮಾಡೋಕ್ಕೆ ಅಂತ ಬಂದುಬಿಟ್ಟಿದ್ದಾರೆ ನೂರಾರು ಜನಗಳು. ಜನಕ್ಕೆಲ್ಲ ಭಾರಿ ಗಾಬರಿ. ಅವಾಗ ಏನು ಮಾಡಬೇಕು, ರಕ್ಷಣೆ ಮಾಡಿ ಅಂತ ಕೂಗ್ತಿದ್ದಾರೆ. ಅವರೆಲ್ಲ ಹೊಡೆಯೋದು ಬಡಿಯೋದು ಕತ್ತರಿಸಿ ಹೋಗೋ ಜನರು, ಬರೀ ಕದ್ಕೊಂಡು ಹೋದ್ರೆ ಪುಣ್ಯ, ಕೊಂದೆ ಹೋಗೋ ಜನಗಳು ಏನು ಮಾಡಬೇಕು ಅಂತಿದ್ದಾರೆ. ಆಗ ಸ್ವಾಮಿಗಳು ನೋಡಿದ್ರಂತ ಅವ್ರನ್ನ, ಬನ್ನಿ ಇವಳು ಊಟ ತೊತ್ತಿ ಬಂದಿರಿ, ಊಟ ಮಾಡ್ಕೊಂಡು ಹೋಗಿ, ಏನಾರು ತೊಗೊಂಡೋಗಿ ತೊಂದರೆ ಇಲ್ಲ, ಒಂದು ಊಟ ಮಾಡ್ಕೊಂಡು ತೊಗೊಂಡೋಗಿ ಅಂತ ಹೇಳಿದ್ರು ಅಷ್ಟೇ. ಊಟ ಮಾಡ್ಕೊಂಡು ನಿಧಾನವಾಗಿ, ದೊಡ್ಡ ಜಾಗಕ್ಕೆ ಬಂದಿದ್ದೀರಿ ಹಾಗೆ ಹೋಗೋ ಧರ್ಮ ಅಲ್ಲ, ಊಟ ಮಾಡಿ ಅಂದ್ರಂತೆ. ಆಯಿತು, ಅದು ಆಯಿತು, ಖುಷಿ ಆಯಿತು ಅವ್ರಿಗೆ, ಊಟ ಮಾಡಿದ ಎಷ್ಟು ತೊಗೊಂಡು ಹೋಗೋ ತೊಗೊಂಡು ಅಂತೇಳಿ ಊಟ ಕೂತ್ಕೊಂಡ್ರಂತೆ. ಊಟ ಮುಗೀತಂತೆ, ಊಟ ಮುಗಿತಲಕ್ಕೆ ಬುದ್ಧಿ ಬದಲಾಗಿಬಿಟ್ಟಿದೆ ಪೂರ್ತಿ ಅವರಿಗೆ, ಪೂರ್ತಿ ಆಸ್ತಿಕರಾಗಿಬಿಟ್ಟಿದೆ. ಇದು ಮ್ಯಾಜಿಕ್, ಇದು ಅನಸ್ತೀಶಿಯಾ ಕೊಡ್ತಿರ್ಲಿಕ್ಕೆ ಹೆಚ್ಚು ತಪ್ಪದು ಗೊತ್ತಲ್ಲ ನಮಗೆ. ಅನಸ್ತೀಶಿಯಾ ನಂಬುತ್ತೇವೆ, ಇದನ್ನಾಗ ನಂಬೋದಿಲ್ಲ. ಅರ್ಥ ಆಯ್ತು, ಅದರಲ್ಲಿ ವಿಜ್ಞಾನದ ಸಿದ್ಧಿ ತತ್ವಜ್ಞಾನದ ಸಿದ್ಧಿ ಇಷ್ಟೇ ಡಿಫರೆನ್ಸ್. ಇದು ಸ್ಪಿರಿಚುಯಲ್ ಪವರ್ ಅಂತ ಕರೀತಾರೆ. ದೇವರ ನೈವೇದ್ಯ ಸ್ವೀಕಾರ ಮಾಡಿದ್ದು ಬುದ್ಧಿ ಶುದ್ಧ ಆಯಿತು ಅಂತ ಅರ್ಥ. ಅದಕ್ಕೆ ನಿತ್ಯ ನೈವೇದ್ಯದನ್ನು ಊಟ ಮಾಡಬೇಕು ಅಂತ ಹೇಳಿ. ನೈವೇದ್ಯ ಶೇಷಂ ತುಳಸಿ ವಿಮಿಶ್ರಿತಂ ವಿಶೇಷತಃ ಪಾದ ಜಲೇನ ಸಿಕ್ತಂ ಯೋಜ್ಞಾತಿ ನಿತ್ಯಂ ಪುರತೋ ಮುರಾರೇಹೆ ಸಯಾತಿ ಯಜ್ಞಾಯುತ ಕೋಟಿ ಪುಣ್ಯಂ. ಕೃಷ್ಣಾಮೃತ ಮಾಡೋದ್ರಲ್ಲಿ ಆಚಾರ್ಯ ಹೇಳ್ತಾರೆ, ಸಿಕ್ತೇ ನಿತ್ಯೇ ಲಭೇತ್ ಪುಣ್ಯಂ ಚಾಂದ್ರಾಯಣ ಶತಾಧಿಕಂ. ಒಂದೊಂದು ತುತ್ತು ದೇವರಿಗೆ ಅರ್ಪಣೆ ಮಾಡಿದ ಪದಾರ್ಥ ತಿಂದರೆ ಚಾಂದ್ರಾಯಣ ನೂರು ಚಾಂದ್ರಾಯಣ ವ್ರತ ಮಾಡಿದ ಪುಣ್ಯ ಬರುತ್ತಂತೆ, ಅಷ್ಟು ಸಿದ್ಧಿ ಇರುತ್ತೆ ಅಂತ ಹೇಳ್ತಾರೆ. ಆಗ ನಮಗೆ ನೈವೇದ್ಯ ಅಂದರೆ ಏನೋ ತಮಾಷೆದಲ್ಲ, ನಿಜವಾದ ಅರ್ಥದಲ್ಲಿ ಔಷಧಿನ ತಮಾಷೆ ಅಂತ ತಿಳ್ಕೊತೀವ. ಡಾಕ್ಟರ್ ಕೊಟ್ಟ ಔಷಧಿನ ಎಷ್ಟು ಗೌರವದಿಂದ ತಗೋತಾರೆ ನಂಬಿಕೆಯಿಂದ, ತೀರ್ಥದ ಬಗ್ಗೆ ಆಗಿರಬೇಕು. ಅಕಾಲ ಮೃತ್ಯು ಹರಣಂ ಸರ್ವವ್ಯಾಧಿ ನಿವಾರಣಂ ಸರ್ವ ದುರಿತೋಪಶಮನಂ ವಿಷ್ಣುಪಾದೋದಕಂ ಶುಭಂ ಪ್ರಥಮಂ ಕಾಯಶುದ್ಧ್ಯರ್ಥಂ. ತಗೋತಲ್ಲಕ್ಕೆ ಮುಜ್ಜಯ ಶುದ್ಧ ಆಗಿಬಿಡುತ್ತೆ ಒಂದು ತೀರ್ಥಕ್ಕೇನೆ. ದ್ವಿತೀಯಂ ಧರ್ಮಸಾ, ಎರಡನೇ ತೀರ್ಥವಳು ಧರ್ಮಬುದ್ಧಿ ಬರುತ್ತಂತೆ. ತೃತೀಯ ಮೋಕ್ಷ ಮಾಪ್ನೋದು, ಇದು ಇಷ್ಟು ನಿಜವಾಗ್ಲೂ ಅನುಭವಕ್ಕೆ ಬರೋದು. ಮುಗಿದ ತಕ್ಷಣ ಅವ್ರು ಏನು ಮಾಡಿದ್ರು ಗೊತ್ತಾ, ಎಲ್ಲ ಕದ್ಕೊಬಂದು ಕೂಡ ಅಲ್ಲೇ ಇಟ್ಬಿಟ್ಟು ಕೃಷ್ಣಾರ್ಪ ಅಂತ ಹೋಗ್ಬಿಟ್ಟು ನಡಿ ಅಂತೇಳಿ. ಇದನ್ನು ಕದ್ಕೊಂಡು ಹೋಗೋದಲ್ಲ, ಬೇರೆ ಕಡೆ ಕದ್ದಿದ್ದನ್ನು ಕೊಡೋಕೆ ಅಲ್ಲೇ ಕೊಟ್ಟುಬಿಟ್ಟು ದೊಡ್ಡ ಪುಣ್ಯ ಬಂತು, ಯೋಗ ಬಂದು ಬಿಟ್ಟು ಹೊರಟೋಗ್ಬಿಟ್ರಂತೆ. ಇವತ್ತು ಮನೇಲಿ ಯಾತಕ್ಕಂತ ಧರ್ಮ ಕೆಡ್ತಿದೆ ಗೊತ್ತಾ, ಮನೇಲಿ ದೇವ್ರ ಪೂಜೆನೇ ಇಲ್ಲ. ಇವತ್ತು ಎಲ್ಲಿ ಸಿಕ್ಕರು ತಿಂತಾರೆ, ಎಲ್ಲಿ ಸಿಕ್ಕರು ಕುಡಿತಾರೆ, ಅದರಿಂದಾಗಿ ಧರ್ಮದ ಹೆಸರೇ ಇಲ್ಲ. ಇವತ್ತು ಯೋಚನೆ ಮಾಡಬೇಕು, ಮನೇಲಿ ಸ್ವಲ್ಪ ಧರ್ಮ, ದೇವ್ರ ಪೂಜೆ ಮಾಡಿರೋ ಧರ್ಮ ಇಟ್ಕೊಳ್ಳಿ, ಸಂಧ್ಯಾನೆ ಮಾಡಿರೋ ಧರ್ಮ ಇಟ್ಕೊಳ್ಳಿ, ಮನೆ ಹೊಸ ವಾತಾವರಣ ಬರುತ್ತೆ ಅಂತ ಹೇಳಿ. ಸ್ವಲ್ಪ ಕಿಟಕಿ ಬಾಲ್ ತೆಗೆದು ತಣ್ಣಗನಿಸುತ್ತಲ್ಲ, ಯೋಚನೆ ಮಾಡಿ. ಎಲ್ಲ ಕ್ಲೋಸ್ ಆಗಿರೋದು ಹೇಗಿರುತ್ತೆ, ಸ್ವಲ್ಪ ಆದರೂ ಹಾಕಿದ್ರೆ ಹೇಗಿರಬಹುದು. ನಮಗೆ ಬೇಸಿಗೆ ಬಿಸಿ ಅರ್ಥ ಆಗುತ್ತೆ ಹೋಗಬೇಕು ಅಂತೇಳಿ, ಮನಸ್ಸಿನ ತಾಪ ಹೋಗಬೇಕು ಅಂತ ಅರ್ಥ ಆಗೋದಿಲ್ಲ. ಮನಸ್ಸಿನ ತಾಪ ಫ್ಯಾನ್ ಹಾಕೊಂಡ್ರೆ ಹೋಗೋದಿಲ್ಲ, ಅದೆಲ್ಲ ಕೂಡ ಅದಕ್ಕೆ ಫ್ಯಾನ್ ಅಂದರೆ ಗಾಳಿ. ವಾಯುದೇವರ ಶಾಸ್ತ್ರ ಓದಿದರೆ ಮಾತ್ರ ಹೋಗುತ್ತೆ ಹೊರತು ಮನಸ್ಸಿನ ದೋಷ ಬೇರೆಯಿಂದ ಹೋಗ್ಲಿಕ್ಕೆ ಸಾಧ್ಯತೆಯೇ ಇರೋದಿಲ್ಲ. ಅದು ಅರ್ಥ ಆಗಲಿ ಬಿಡಲಿ, ಫ್ಯಾನ್ ಅಂತ ಮಕ್ಕಳಿಗೆ ಅರ್ಥ ಆಗುತ್ತೆ ಫ್ಯಾನ್ ಅಂತ ಹೇಳಿದು, ಸುಮ್ಮನೆ ನಿದ್ದೆ ಅಳತಿರೋ ಮಗನ ಸುಮ್ಮನೆ ಆಗುತ್ತೋ ಇಲ್ಲೋ, ಗಾಡಿ ಬರುತ್ತೋ ಇಲ್ಲೋ, ಫ್ಯಾನ್ ಅಂತ ಗೊತ್ತಾಗದೆ ಹೋದರೂ ಗಾಡಿ ಹೇಗೆ ಬರುತ್ತೋ. ಇವತ್ತು ಶಾಸ್ತ್ರ ಅಂತ ಗೊತ್ತಿಲ್ಲದೆ ಹೋದರೂ ಕೂಡ ಅದರ ವೈಬ್ರೇಷನ್ಸಿಂದ ಒಳ್ಳೆ ಮನೆಯಲ್ಲಿ ಒಳ್ಳೆ ಮಂಗಳಕರ ವಾತಾವರಣ ಬರುತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸತ್ಯಸಂಧರು ಆ ಸಂವಿಧಾನ ಮಾಡಿದ ಕೆಲಸ ಎಷ್ಟು ದೊಡ್ಡ ಕೆಲಸ, ಇದನ್ನೆಲ್ಲ ಯೋಚನೆ ಮಾಡಬೇಕು. ಮನೆ ತೀರ್ಥ ಪ್ರಸಾದ ಪ್ರತಿಯೊಂದಕ್ಕೂ ಇರೋ ಒಂದು ಮಹತ್ವವನ್ನು ತಿಳಿಸೋದಕ್ಕೆ ಇಂಥ ಕಥೆಗಳು ಬಹಳ ಶ್ರೇಷ್ಠ ನಿದರ್ಶನ. ಸುಮ್ಮನೆ ಹೇಳಿದವ್ರಿಗೆ ಅದು ಕಥೆಗಳು ಕಂಡ ಕಾಣುತ್ತೆ ಅಷ್ಟೇ, ಆದರೆ ಬ್ಯಾಕ್ಗ್ರೌಂಡ್ ಇದ್ದೆ, ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇದ್ದಾಗ ಅದು ಇಂದ್ರಜಾಲ ಅಲ್ಲ, ಫ್ಯಾಕ್ಟ್ ಅದು. ಅದೇ ರೀತಿ ಫಿಲಾಸಫಿಕಲ್ ಬ್ಯಾಕ್ಗ್ರೌಂಡ್ ಇದ್ದಾಗ ಅದು ಪವಾಡ ಅಲ್ಲ, ಸತ್ಯ ಸಂಗತಿ ಅದು. ಪವಾಡ ಆಧುನಿಕ ಪವಾಡ ಅಂದರೆ ಮೋಸ ಅಂತಲೇ ಆಗಿಬಿಟ್ಟಿದೆ, ಅದಲ್ಲ ಸತ್ಯವಾದ ಸಂಗತಿ ಅದು. ಅವರೆಲ್ಲ ಬದಲಾಗಿಬಿಟ್ಟಿಲ್ಲ. ಆಚಾರ ಬದಲ ಮಾಡಿದ ಕತೆ ಮಧುವಿದೆಯಲ್ಲೇ ಬರ್ತದೆ. ಬಂದಾಗ ಅವ್ರನ್ನ ಆಚಾರ್ಯ ಕುತೂಹಲಾತ್ ತಮಾ ನಮನ್ ಅಂತ ಹೇಳ್ತಾರೆ. ಆಚಾರ್ಯ ಮಹಿಮೆಯನ್ನು ನೋಡಿ ಕಡರೆಲ್ಲ ಶರಣಾಗತರಾಗಿಬಿಟ್ರು ಅಂತ ಮಧು ವಿಜಯ ಹೇಳುತ್ತದೆ. ಅದು ಎಷ್ಟೋ ಪ್ರಸಂಗ ಇಲ್ಲಿ ಕಾಣುತ್ತೆ. ಅಲ್ಲಿಯಿಂದ ಭಾರಿ ಆಶ್ಚರ್ಯ ಆಯಿತು ಗಾಯವಾಡರಿಗೆ, ಜನಗಳಿಗೆಲ್ಲ ತುಂಬ ಸಂತೋಷಪಟ್ಟು ಬಿಡ್ತಾರೆ. ಸ್ವಲ್ಪ ದಿವಸವಾಯಿತು, ನಿಧಾನವಾಗಿ ಜನ ಹೆಚ್ಚೆತ್ತರ ಪವಾಡ ಗೊತ್ತಾದ ಜನ ಹೆಚ್ಚೆತ್ತರಕ್ಕೆ ಶುರು ಮಾಡಿದರು. ಗಾಯವಾಡಿ ಸ್ವಲ್ಪ ಬುದ್ಧಿ ಇದಾಯ್ತು ಆಗಲೇ. ಈಗಲೂ ಅಷ್ಟೇ, ಕೆಲವು ಕ್ಷೇತ್ರಕ್ಕೆ ಹೋಗಿಬಿಟ್ರೆ ಅವ್ರನ್ನ ತಪ್ಪಿಸ್ಕೊಂಡ್ಬರೋದೇ ಕಷ್ಟ. ಅವ್ರು ನಮ್ಮಲ್ಲಿ ಬಂದೇ ಹೇಳ್ಕೊಂಡು ಹೋಗಿಬಿಡ್ತಾರೆ, ಇನ್ನೇನೇ ಅಲ್ಲ, ಪ್ರೀತಿಯಿಂದ ಅಲ್ಲ, ದುಡ್ಡು ಕಿತ್ಕೊಳ್ಳೋಕ್ಕೋಸ್ಕರ ಅಷ್ಟೇ. ಅದು ಪದ್ಧತಿ ನೋಡಿದರು, ತುಂಬ ಕಲೆಕ್ಟ್ ಮಾಡಿ ಇಷ್ಟೇ ದುಡ್ಡು ಕೊಟ್ಟರೆ ಮಾಡ್ತಿದ್ರು ಮಾಡೋದಿಲ್ಲ ಅಂತ ಹೇಳ್ತಾರೆ ಪದ್ಧತಿ ಅವರು. ತಕ್ಷಣ ಇಷ್ಟೆಲ್ಲ ಜನ ಬರ್ತಿದ್ದಾರೆ, ಇನ್ಕಮ್ ಎಲ್ಲ ಅವ್ರಿಗೆ ಹೋಗಿಬಿಡುತ್ತೆ ಸ್ವಾಮಿಗಳಿಗೆ, ನಮಗೇನು ಇಲ್ದಾಗ ಆಗುತ್ತೆ, ಇದು ನಮ್ಮ ಕ್ಷೇತ್ರ ಅಂತ ಯೋಚನೆ ಮಾಡಿಬಿಟ್ಟು ಒಂದು ತಂತ್ರ ಮಾಡಿದ್ದಾರೆ. ಇನ್ನು ಮೇಲೆ ಯಾರಿಗೂ ಒಳ ಪ್ರವೇಶ ಕೊಡೋದಿಲ್ಲ, ದುಡ್ಡು ಕೊಟ್ಟರೆ ಮಾತ್ರ ಪ್ರವೇಶ, ಇದು ಅವ್ರು ಕೊಡೋದಿಲ್ಲ ಅಂತೇಳಿ ಲಾಕ್ ಮಾಡಿಬಿಟ್ಟಾರೆ. ವಿಷ್ಣುಪಾದ ದೇವಸ್ಥಾನ ಲಾಕ್ ಮಾಡಿಬಿಡ್ತಾರೆ. ಸ್ವಾಮಿಗಳು ಬಂದರೂ ನೋ ಎಂಟ್ರಿ, ಅವ್ರ ಮಹಿಮೆ ಕಂಡಾರೆ ಕಂಡಿದ್ದಾರೆ. ಅದು ಎಷ್ಟು ಕಂಡರೂ ಕೂಡ ಬುದ್ಧಿ, ದುರ್ಯೋಧನ ವಿಶ್ವರೂಪ ಕಂಡರೂ ಬುದ್ಧಿ ಬರಲಿಲ್ಲ ದುರ್ಯೋಧನೆಗೆ. ಆದ್ದರಿಂದ ಯೋಗ್ಯತೆ ಇಲ್ಲದೆ ಹೋದರೆ ಎಷ್ಟು ಕಂಡರೂ ಅಷ್ಟೇನೆ. ಸ್ವಾಮಿಗಳು ಅನೇಕ ಅಂತ ಬರ್ತಾರೆ, ಬಾಲ ಹಾಕಿಬಿಡಿದ್ರು, ಬೀಗ ಹಾಕಿಬಿಟ್ಟಿದ್ದಾರೆ. ಸ್ವಾಮಿ ಇಷ್ಟು ದುಡ್ಡು ಕೊಟ್ಟರೆ ಮಾತ್ರ ಅವಳು ಬಿಡ್ತಾರೆ, ಕೊಡೋದಿಲ್ಲ, ಸಾಧ್ಯ ಇಲ್ಲ. ಸ್ವಾಮಿಗಳು ಯೋಚನೆ ಮಾಡ್ತಾರೆ ಇದೆಂಥ ಸ್ಥಿತಿ ಇದು. ಹಿಂದೆ ವಿದ್ಯಾರ್ಥಿಗಳ ಕಾಲಕ್ಕೆ ಹಾಗೆ ಮಾಡಿದ್ರಂತ ಅವರೇನು ಮಾಡಿದ್ರಂತಾಗ ಹೌದಲ್ಲೋ, ಯೋಚನೆ ಮಾಡಬೇಡಿ. ನಾವಿಲ್ಲಿ ವಿಷ್ಣುಪಾದದ್ದು ಬರೋದೇ ಇಲ್ಲ. ನಾವು ಜನ ಅನೌನ್ಸ್ ಮಾಡಿ ಜನಗಳಿಗೆ ಇಲ್ಲಿ ರಾಮದೇವರಿದ್ದ, ರಾಮದೇವರೇ ವಿಷ್ಣು, ಆದ್ದರಿಂದ ಇಲ್ಲೇ ಶ್ರದ್ಧೆ ಮಾಡಿ ಅಂತ ಹೇಳಿಬಿಟ್ರಂತ. ವಿಷ್ಣುಪಾದಕ್ಕೆ ಹೋಗಲೇಬೇಡಿ ಅಂತ ಹೇಳಿ ಶುರು ಮಾಡಿದಾಗ ಜನ ಅಲ್ಲಿಗೆ ಹೋಗ್ಬಿಟ್ರೆ ಯಾರು ಬರಲೇ ಇಲ್ಲ, ಕೊನೆಗೆ ತಪ್ಪಾಯ್ತು ಅಂತ ಬಂದರು ಅಂತ ಕೇಳ್ತಾರೆ. ಇವರು ಬಾಗಿಲಲ್ಲಿ ನಿಂತ್ಕೊಂಡ್ರು, ಒಂದು ಸ್ತೋತ್ರ ಹೇಳ್ತಾರೆ, ದೇವರು ಸ್ತೋತ್ರ ಹೇಳ್ತಾರೆ, ಹೇಳ್ತಿರ್ಲಿಕ್ಕೆ ಹಾಕಿದ ಬೀಗ ತಗೊಂಡ್ಬಿಡ್ತಂತಾಗೆ. ನಾರಾಯಣ ಪಂಡಿತಾಚಾರ್ಯ ರಾಮೇಶ್ವರಕ್ಕೆ ಹೋಗಿದ್ರಂತ. ರಾಮೇಶ್ವರಕ್ಕೆ ಹೋದಾಗ ಇವ್ರು ಹೋಗೋ ಹೊತ್ತಿಗೆ ಅರ್ಜಿ ಬಾಲ ಹಾಕ್ಬಿಟ್ಟಿದ್ರು, ಆಗಲೇ ಅರ್ಜಿ ಬೀಗ ಹಾಕೊಂಡು ಹೊರಟೋಗ್ಬಿಟ್ಟಿದ್ರು. ಕೆಲವು ಬರೋರ ಕಡೆ ಬೇಗ ಬೀಗ ಹಾಕ್ತಾರೆ, ಇನ್ನೂ ಕೂಡ ಮನುಷ್ಯರ ಪದ್ಧತಿ, ಅದು ಡಿಮ್ಯಾಂಡ್ ಬರೋಕ್ಕೋಸ್ಕರ ಮಾಡ್ತಾರೆ. ಬೀಗ ಹಾಕೊಂಡು ಹೋಗ್ತಾರೆ, ದರ್ಶನ ಆಗೋ ಇಲ್ಲ. ಆಮೇಲೆ ಅಷ್ಟೊತ್ತು ಕಾಯಿಸ್ತಿದೆ, ಅವ್ರು ಬಂದಿದ್ದವ್ರು ಬೇರೆ ಯಾವ್ದಾರು ರೆಸ್ಟ್ ಒಳಕ್ಕಲ್ಲ, ದರ್ಶನ ಮಾಡಿ ಮುಂದಿನ ಕೆಲಸ ಮಾಡಬೇಕು ಅಂತ ಆಗಲೇ ಇಲ್ಲ. ಆಗ ಶಿವಸ್ತುತಿ ಬರೀತಾರೆ, ಸ್ಫುಟಂ ಸ್ಫಟಿಕ ಸಪ್ರಮ, ಶಿವಸ್ತುತಿ ಬರೆದ್ರೆ ಆ ಕ್ಷಣಕ್ಕೆ ಅವ್ರು ಹಾಕಿದ ಬೀಗ ಎಲ್ಲ ಬಿತ್ತು ಬಿಟ್ಟು ದರ್ಶನ ಕೊಡ್ತು ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ವಿಶ್ವಪತಿರ್ತಂಥ ಮಹಾನುಭಾವರು ಇದನ್ನೆಲ್ಲ ಬರೀತಾರೆ. ಅಷ್ಟು ಸಿದ್ಧಿ ಇರ್ತ ಮೇಲೆ ಏನು ಸ್ತೋತ್ರ ಬರೆದಿರ್ತಾರಲ್ಲ, ಸುಮ್ಮನೆ ಏನು ಕುತ್ಕೊಂಡು ಬರೋ ಸ್ತೋತ್ರಗಳಲ್ಲ ಅವು, ಸಿದ್ಧಿ ಇದ್ದು ಕಂಡ ಆಕ್ಚುಲಿ ವಿಜುವಲೈಸ್ ಮಾಡ್ಕೊಂಡು ಬರೋದಾಗ ಸಿದ್ಧಿ ಬರುತ್ತದೆ. ಆದ್ದರಿಂದ ಆ ರೀತಿ ಕತೆ ಇದು ಅದೇ ರೀತಿ ಆಯಿತು. ಆ ಬೀಗ ಬೀಗ ಎರಡು ಕಡೆ ಬಿತ್ತು ಬಾಲ್ ತೆಕ್ಕೊಡುತ್ತಂತೆ. ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಅವತ್ತಿನಿಂದ ಸ್ವಾಮಿ ಎಲ್ಲ ನಿಮ್ಮದೇ ಪೂರ್ತಿ ಸರೆಂಡರ್ ಆಗಿಬಿಡ್ತಾರೆ. ಎಷ್ಟೋ ದಿವಸ ಅಲ್ಲಿದ್ದು ಎಲ್ಲ ರೀತಿ ಬದಲಾವಣೆ ಮಾಡಿ ಅಲ್ಲಿಂದ ಹೊರಡುತ್ತಾರೆ. ಸಂಚಾರ ಮಾಡ್ತಾ ಮಾಡ್ತಾ ಮುಂದೆ ಕಾಶಿಗೆ ಬರುತ್ತಾರೆ. ಕಾಶಿ ಮುಂದೆ ಪ್ರಯಾಗ. ಈ ಕ್ರಮದಲ್ಲಿ ಹೋಗ್ತಾರೆ, ಎರಡು ಕ್ರಮದಲ್ಲಿ ಹೋಗೋ ಪದ್ಧತಿ ಉಂಟು. ಕೆಲವರು ಗಯಾ ಕೊನೆ ಮಾಡ್ತಾರೆ, ಕೆಲವರು ಇದನ್ನು ಪರ್ಯಾಯ ಮಾಡ್ತಾರೆ, ಪ್ರಯಾಗ ಮಾಡ್ತಾರೆ. ಬದರಿ ಆದಮೇಲೆ ಮಾತ್ರ ಅದು ಫೈನ್. ಅದು ಬದರಿ ಅಲ್ಲಿಗೆ ಹೋಗಿ ಕಾಶಿಯಲ್ಲಿ ಅನೇಕ ದಿವಸಗಳಲ್ಲಿ ವಾಸ ಮಾಡಿಕೊಂಡಿದ್ದಾಗ ಅಲ್ಲಿ ಅನೇಕ ಜನ ವಾದಿಗಳು ಬರ್ತಾರೆ. ಇದೇ ಕಥೆ ಇನ್ನೊಂದು ಮುಖ ಇದು. ಯಾವುದೇ ಒಬ್ಬ ಹಿಂದಿನ ಕಾಲಕ್ಕೆ ಯಾವುದೇ ಮಠದ ಯಾವುದೇ ಸ್ವಾಮಿಗಳು ಸಂಚಾರ ಮಾಡಿದ್ರು ಕೂಡ ಅವ್ರಿಗೆ ಮೊದಲು ಫೇಸ್ ಮಾಡಬೇಕಾಗಿದ್ದು ಅಲ್ಲಿರ್ತಕ್ಕಂಥ ವಾದಿಗಳನ್ನು ಫೇಸ್ ಮಾಡಬೇಕು. ಅವರು ಈಗಾಗಲೇ ಮಂದ ಮಿಥ್ಯಾತ್ವ ಕೇಳಿದ್ರಲ್ಲ, ಜಗತ್ತೇ ಸುಳ್ಳು ಅವ್ರ ವಾದ ಇದು. ಜಗತ್ತೇ ಸುಳ್ಳು, ಅದು ಎಷ್ಟು ಜಗತ್ತು ಸತ್ಯ ಅಂತ ನಾವು ಹೇಳಿದರೆ ಜಗತ್ ಸುಳ್ಳು ಅಂತ ಅವ್ರು ಹೇಳ್ತಾರೆ. ಜಗತ್ ಸತ್ಯತ್ವವಾದ ಅಂದರೂ ಒಂದೇ, ಬಂಧ ಮಿಥ್ಯಾತ್ವವಾದ ಅಂದರೂ ಒಂದೇ. ಬಂಧ ಮಿಥ್ಯ ಅಂದರೆ ಬಂದ ಜಗತ್ತಿನ ಭಾಗ ತಾನೆ, ಜಗತ್ತು ಸುಳ್ಳು. ಜಗತ್ತು ಸುಳ್ಳಾದರೆ ನ ಸಾಧನೆಗೆ ಅರ್ಥ ಏನಾಗಿದ್ರೆ? ಪರೀಕ್ಷೆ ಸುಳ್ಳು ಅಂದರೆ ಯಾರು ಓದ್ತಾರೆ? ಯೋಚನೆ ಮಾಡಿ. ದೇರ್ ಇಸ್ ನೋ ಎಕ್ಸಾಮಿನೇಷನ್, ಯಾರ್ಯಾರು ಓದೋದಿಲ್ಲ. ಎಕ್ಸಾಮಿನೇಷನ್ ಫಾಲ್ಸ್ ಅದು, ಫಾಲ್ಸ್ ಅಂದರೆ ಯಾರು ಓದೋದಿಲ್ಲ. ಜಗತ್ತು ಸುಳ್ಳು ಅಂದರೆ ಸಾಧನೆ ಯಾರು ಮಾಡ್ತಾರೆ? ಅದು ಸ್ವಲ್ಪ ಸಣ್ಣ ಪುಟ್ಟ ಸಾಧನೆ ಹೇಳಿದ್ದಾರೆ ಮಾಡಲಿಕ್ಕೆ. ನಮಗೆ ಎಷ್ಟು ವ್ರತಗಳು, ಉಪವಾಸಗಳು, ಅಧ್ಯಯನ, ಎಷ್ಟು ತ್ಯಾಗ, ದಾನ, ಧರ್ಮ ಎಷ್ಟು ಹೇಳಿದ್ದಾರೆ, ಇವೆಲ್ಲ ಸುಳ್ಳು. ಜಗತ್ತಿಗೆಲ್ಲ ಯಾರು ಮಾಡ್ತಾರಾ? ಎಂದೂ ಸಾಧ್ಯ ಇಲ್ಲ. ಅಂಥವನ್ನೆಲ್ಲ ಸೋಲಿಸ್ಬೇಕು ವಾದದಲ್ಲಿ. ಅವರು ವಾದದಲ್ಲಿ ಸೋಲಿಸೋ ಮಾತಾಡಿದ್ರೆ ಸುಲಭ ಅಲ್ಲ. ಎಲ್ಲ ಶಾಸ್ತ್ರ ಗೊತ್ತಿರಬೇಕು ಅದಕ್ಕೆ. ಇವತ್ತು ಯಾವ್ದಾದ್ರು ಇವತ್ತು ಆಧುನಿಕ ಪದ್ಧತಿ ಹೇಗಿದೆ ಅಂತ ಕೇಳಿದರೆ ಇಂಗ್ಲೀಷನ್ನು ವಿಷಯ ಪ್ರೆಸೆಂಟ್ ಮಾಡ್ತಾನೆ ಅಂತ ತಿಳ್ಕೊಬೋಣ. ಆ ವಿಷಯ ಬಗ್ಗೆ ಮಾತ್ರ ಮಾತಾಡ್ತಾರೆ, ಬೇರೆ ಬಗ್ಗೆ ಮಾತಾಡೋದಿಲ್ಲ. ಅದು ಕನ್ನಡದಲ್ಲಿ ಮಾತಾಡ್ತಾರೆ, ವಿಷಯದ ಬಗ್ಗೆ ಮಾತಾಡ್ತಾರೆ. ಹಿಂದೆ ಹಾಗಲ್ಲ, ಸಂಸ್ಕೃತದಲ್ಲಿ ವ್ಯಾಕರಣ, ಛಂದಸ್ಸು ಪ್ರತಿಯೊಂದ್ರ ಬಗ್ಗೆ ಪ್ರಶ್ನೆ ಮಾಡ್ತಿದ್ರು. ಅಲ್ಲಿ ತಪ್ಪಾದ್ರೂ ಸೋತಾಗಲೆಕ್ಕ ಅವರು. ಇವತ್ತು ಲ್ಯಾಂಗ್ವೇಜ್ ನೋಡೋದಿಲ್ಲ, ವಿಷಯ ಕರೆಕ್ಟ್ ಇದ್ದರೆ ಮುಗಿದೋಯ್ತು. ಅಲ್ಲಿ ವಿಷಯ ಕರೆಕ್ಟ್ ಇದ್ದರೆ ಸಾಲದು, ವ್ಯಾಕರಣ ಎಲ್ಲ ಸರಿ ಇರಬೇಕು. ಎಲ್ಲದರಲ್ಲೂ ಇವರು ಚಾಲೆಂಜ್ ಮಾಡಬೇಕಾಗಿತ್ತು. ಅಂತ ವಿದ್ವತ್ ಇಲ್ಲದವರು ಸಂಚಾರ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಹಿಂದಿನಿಗೂ ಇವು ತುಂಬ ವ್ಯತ್ಯಾಸ ಉಂಟು. ಆ ಹಿನ್ನೆಲೆಯಲ್ಲಿ ಅನೇಕ ಅಲ್ಲ ಕಾಶಿಯಲ್ಲಿ ಹೋದರೆ ಬರೀ ಪಂಡಿತರ ದೊಡ್ಡ ಗುಂಪು ಅಲ್ಲೆಲ್ಲ ಕೂಡ ಪಂಡಿತರೆಲ್ಲ ಒಂದಾಗಿ ಬಿಡ್ತಾರೆ ಉಳಿದವನ್ನು ಸೋಲಿಸೋದಕ್ಕೋಸ್ಕರ. ಅದು ಮಾಧುರಿಗಂತೂ ಭಾರಿ ವಿರೋಧ, ಅವರನ್ನು ಸೋಲಿಸಿಕೊಂಡೇ ಮಾಡಬೇಕು. ಅವರು ಅನೇಕ ದಿವಸ ಕಾಶಿಯಲ್ಲಿದ್ದು ಅನೇಕ ದುರ್ವಾದಿಗಳನ್ನು ಸೋಲಿಸಿಬಿಟ್ಟು ಅಸಾಧ್ಯವಾದ ರೀತಿಯಲ್ಲಿ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ. ದೇವರಿದ್ದಾನೆ, ದೇವರಿಲ್ಲ, ಜಗತ್ತಿದೆ, ಜಗತ್ತಿಲ್ಲ. ಈ ವಾದಗಳು ಹೇಗಿರುತ್ತೆ ಲೆಕ್ಕ ಹಾಕಬೇಕು. ಹರಿಸರ್ವತ್ವತೆಯನ್ನು ಮಹಾನ್ ತಿಳ್ಕೋಬಾರದು. ಹರಿಸರ್ವತ್ವತ್ತು ಬಿಟ್ಟ ಅಂದರೆ ಆಸ್ತಿಕ್ಕೇನೆ ಹೋದಂತೆ ಲೆಕ್ಕ. ಫೌಂಡೇಶನ್ ಏನು ಮಹಾ ಅಂತ ಬಿಲ್ಡಿಂಗ್ ಕಟ್ಟಿದ್ರೆ ಏನಾಗುತ್ತೆ ಯೋಚನೆ ಮಾಡಿ. ಎಂಥ ಬ್ಯೂಟಿಫುಲ್ ಕಟ್ಟರು ಒಬ್ಬರು ಒಳಗೆ ಹೋಗೋದಿಲ್ಲ, ಯಾವ ಕ್ಷಣಕ್ಕೆ ಬಿಡುತ್ತೋ ಗೊತ್ತಿರೋದಿಲ್ಲ. ನಿಜವಾಗಲೂ ಫೌಂಡೇಶನ್ ಇಲ್ಲದೆ ಹೋದರೆ ಹೇಗೆ ಒಂದು ಕಟ್ಟಡಕ್ಕೆ ಅರ್ಥ ಇರೋದಿಲ್ವೋ, ಹರಿಸರ್ವೋತ್ತಮತ್ವದ ಬೇಸಿಸ್ ಇಲ್ಲದೆ ಹೋದರೆ ಯಾವುದೇ ಸಿದ್ಧಾಂತಕ್ಕೆ ಅರ್ಥ ಇರೋದಿಲ್ಲ. ಅದಕ್ಕೆ ಆಚಾರ್ಯ ಒತ್ತಿ ಹೇಳ್ತಾರೆ, ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ. ಇದು ವಿಶಿಷ್ಟವಾದಂಥ ಸಿದ್ಧಾಂತ. ಅದೆಲ್ಲ ಸಮರ್ಥನೆ ಮಾಡಿ ಹೊರಡಬೇಕು. ಕೊನೆಗೆ ಒಂದು ಅನೇಕ ದಿವಸ ಇದ್ದು ಕೊನೆಗೆ ಹೋಗಬೇಕಾದ್ರೆ ಕೊನೆಯ ದಿವಸ ವಿಶೇಷ ಪೂಜಾದಿಗಳನ್ನು ಸಲ್ಲಿಸಿಬಿಟ್ಟು ಗಂಗಾ ಪೂಜೆ ಮಾಡಿ ಹೊರಡಬೇಕು. ನಮ್ಮಲ್ಲಿ ಪದ್ಧತಿ ಅನೇಕ ರೀತಿ ತೀರ್ಥಯಾತ್ರೆ ಕ್ರಮನೂ ಗೊತ್ತಿರೋದು ಸಾಧ್ಯ ಇಲ್ಲ ಅದಕ್ಕೆ ಮಾಡಲಿಕ್ಕೆ. ಒಂದು ತಿಂಗಳಲ್ಲಿ ಆಲ್ ಇಂಡಿಯಾ ಟೂರ್ ಮಾಡಬೇಕು, ಎಷ್ಟು ಮಾಡ್ತಾರೆ? ಹಿಂದೆ ಹಾಗಲ್ಲ, ಒಂದು ಕ್ಷೇತ್ರಕ್ಕೋರು 3 ದಿವಸ ಮಿನಿಮಮ್ ಇರಬೇಕಲ್ಲಿ. ಫಸ್ಟ್ ದಿವಸ ಎಲ್ಲ ಬೇರೆ ಏನಿಲ್ಲ, 7 ದಿವಸ ಸಾಧ್ಯ. 3 ಗಂಗಾ ಪೂಜೆ ಮಾಡಿಕೊಂಡು ಮಿನಿಮಮ್ 3 ಡೇಸ್ ಅದು. ಇವತ್ತು ಅರ್ಧ ದಿವಸಕ್ಕೆಲ್ಲ ಮುಗಿಸ್ಬೇಕು, ಮದುವೆನೇ ಅರ್ಧ ದಿವಸ ಮುಗಿಸ್ಬಿಡ್ತಾರೆ ಪಾಪ. ಅಂದಮೇಲೆ ಯಾವ ಲೆಕ್ಕ? ಆ ರೀತಿ ಮಾಡಿದ ಪದ್ಧತಿ ಅಲ್ಲ. ಶ್ರಾದ್ದ ಮಾಡಿದ ದಿವಸ ಅಲ್ಲಿ ಹೊರಡಬಾರ್ದು. ಅವತ್ತು ದಿವಸ ಇದ್ದಾಗ ಲೆಕ್ಕ. ಮರುದಿವಸ ದೇವ ಪಿತೃಕಾರ್ಯ ಮುಗಿದ ಮೇಲೆ ದೇವ ಪೂಜೆ ಮಾಡಾಗಿಲ್ಲ, ಮರುದಿವಸ ಮುಗಿಸ್ಕೊಂಡು ಹೊರಡಬೇಕು. ಕೊನೆಯ ದಿವಸ ಹೊರಡಬೇಕು ಅಂತ ಯೋಚನೆ ಮಾಡಿ ದೊಡ್ಡ ಶಿಷ್ಯವೃಂದ ಸಮೇತ ಪೂಜೆಯೆಲ್ಲ ಮುಗಿಸಿದ್ದಾರೆ. ಗಂಗಾದಿ ಭಾಗೀರಥಿ ಬಾಗಿನ ಕೊಡಬೇಕು ಅಂತ ಹೊರಟಿದ್ದು, ಬಾಗಿನ ಕೊಡಬೇಕು ಅಂತ ಹೊರಟಿದ್ದಾರೆ. ಇದು ಪದ್ಧತಿ ಕೊಡೋದು ಹಾಕೋದು ಬರೋದು ನಮಗೆ ಗೊತ್ತೇ ಇದೆ. ಅದೆಲ್ಲ ಕೂಡ ನಾನು ನೋಡ್ಕೊಡೋದ್ರೆ ಬಿಸಾಕಿ ಬಂದ್ಬಿಡ್ತಾರೆ. ಎಷ್ಟೋದ್ರೆ ಹೋಗೋದು ಬಿಸಾಕ್, ನೈದೇ ಹಾಕೋದು ಬಿಸಾಕೋದೇ ಪದ್ಧತಿ. ಒಳ್ಳೆಕ್ಕೆ ಅಂತ ಹೋಗಿದ್ದಾರಂತೆ, ಸ್ವತಃ ಗಂಗಾದೇವಿ ಎದ್ದು ಬಂದಿರಂತ ಹಾಗೆ ಎರಡು ಕೈ ಚಾಚಿ ಸ್ವತಃ ಇಸ್ಕೊಂಡ್ರು ಅಂತ ಹೇಳ್ತಾರೆ. ಅದಕ್ಕೆ ಒಂದು ಸಿದ್ಧಿ ಇರೋದು ಬೇರೆ, ಸುಮ್ಮನೆ ಮಾಡೋದು ಬೇರೆ. ಡೆಡ್ ಫೋನ್ ಎಷ್ಟೇ ಹಲೋ ಅಂದ್ರೆ ಅಷ್ಟೇ, ಏನು ಉಪಯೋಗ ಅದರಿಂದ? ಲೈಫ್ ಫೋನ್ ರೆಸ್ಪಾಂಡ್ ಬರುತ್ತೆ, ಲೈಫ್ ಫೋನ್ ಇದ್ರೆ ಏನಾಗುತ್ತೆ ಅದಕ್ಕೆ ಹಲೋ, ಅವನು ಹಲೋ ಅಂತ ಹೇಳ್ತಾರೆ. ನಮಗೆ ಅದು ಬಿಟ್ಟು ಹೋಗಿದೆ. ಇವತ್ತು ಸಹ ಅಂತ ಹಾಕ್ತಿರ್ತೇವೆ, ಅಷ್ಟು ಯಾರೋ ಸಹ ಮಾಡ್ತಿರ್ತಾರೆ ಹೊರತು ದೇವತೆಗಳಿಗೆ ಹೋಗೋದೇನು. ಅದು ರಿಸೀವ್ ಆಗಬೇಕು, ಇಲ್ಲ ಹೋದ್ರೆ ಮಾಡಿದ್ದಕ್ಕೆ ಅರ್ಥ ಇರೋದಿಲ್ಲ. ಅಂತ ಜ್ಞಾನ ಇದ್ದಾಗ ಮಾತ್ರ ಯಾವುದೇ ಕಾರ್ಯಕ್ಕೆ ಸಿದ್ಧಿ ಬರೋ. ಅವರು ಗೌರ್ಣಕ್ಕೆ ಹೋದ ತಕ್ಷಣ ಶಿಕಾರ ಮಾಡಿದರು. ಆಚಾರ್ಯರಿದ್ದ ಕಾಲಕ್ಕೆ ಕಾಶಿಯಲ್ಲಿ ಎಲ್ಲೋ ದೂರ ಇಲ್ಲದ ಗಂಗಾ ನದಿ ಆಚಾರ ಹತ್ರ ಬಂತು ಅಂತ ಹೇಳ್ತಾರೆ. ಭಿತ್ವಾಭುವಂ ದೇವನದಿ ಜಗಾಮ ಶಾಖಾ ವಿಶೇಷೇಣ ನಿಷೇವಿತಂ ತಂ ವಾಣೀಚ ಯತ್ ಪ್ರೇಷ್ಯತಯಾ ವಿಚಹ್ರೇ ಅಂತ ಶಿವಾದಿ ವಂದ್ಯ ನತತತ್ರ ಚಿತ್ರಂ ಅಂತ ಸುಮಧು ವಿಜಯ. ಸಾಕ್ಷಾತ್ ಕರುಣಶೇಷ ರುದ್ರಾದಿ ದೇವತೆಗಳಿಂದ ಸೇವಿತಳಾದ ಸಾಕ್ಷಾತ್ ಸರಸ್ವತಿ ಭಾರತೀಯರೇ ಆಚಾರ ಸೇವೆ ಮಾಡಲಿಕ್ಕೆ ಬರಬೇಕಾದ್ರೆ ಗಂಗಾದೇವಿ ಬಂದಿದ್ದೇನು ಮಹಾ ಆಶ್ಚರ್ಯ ಅಂತ ಹೇಳ್ತಾರೆ. ಇದು ಆಚಾರ್ಯರ ಯಾವ ಶಿಷ್ಯರು ಬಂದರೂ ಕೂಡ ಅವರಿಗೆ ಅಂತ ಡ್ಯೂ ರೆಸ್ಪೆಕ್ಟ್ ಸಲ್ಲೇಬೇಕು. ಅಲ್ಲಿ ಹೋಗಿ ವಿಶೇಷ ಅನುಗ್ರಹ ಮಾಡಿ ಹೊಂದ್ತಾರೆ, ಜಗತ್ತಿಗೆ ಕೊಡ್ತಾರೆ. ಅದೆಲ್ಲ ಕಂಡಾಗ ಶಾಸ್ತ್ರ ನಂಬಿಕೆ ತುಂಬ ಜನಕ್ಕೆ ಜಾಸ್ತಿ ಆಯಿತು. ಸಂಚಾರ ಮಾಡ್ತಾ ಮಾಡ್ತಾ ಅನೇಕ ಸ್ಥಳಕ್ಕೆ ಮತ್ತೆ ಹೊರಡ್ತಾರೆ. ಮತ್ತೊಂದು ಕಡೆ ಸಂಚಾರ ಹೊರಟ ಒಬ್ಬ ಶಿಷ್ಯ, ನಾನು ತುಳಜಾಪುರಕ್ಕೆ ಹೋಗಿ ಭವಾನಿ ದರ್ಶನ ಮಾಡಬೇಕು ಅಂತೇಳಿ ಹೊರಟನಂತೆ. ಸ್ವಾಮಿಗಳು ಊರಿಗೆ ಬಂದಿದ್ದಾರೆ, ದರ್ಶನಕ್ಕೆ ಹೋಗ್ತೀನಿ ಅಂತ ಹೊರಟುಬಿಡ್ತಾರೆ. ಅದು ಸ್ವಾಮಿಗಳು ಹೇಳ್ತಾರೆ, ಆಯಿತು ಅದೊಂದು ಪದ್ಧತಿ, ಯಾವುದೇ ದೊಡ್ಡ ಕಾರ್ಯ ನಡೀಬೇಕಾದ್ರೆ ಬಿಟ್ಟು ಬೇರೆ ಕಡೆ ಹೋಗಬಾರ್ದು. ಕ್ಲಾಸ್ ನಡೀತಾ ಇರಬೇಕು, ಲೈಬ್ರರಿಗೆ ಹೋದರೂ ತಪ್ಪೇ. ಕ್ಲಾಸ್ ನಡೀತಾ ಇರುತ್ತೆ, ಲೈಬ್ರರಿಗೆ ಕೂತ್ಕೊಂಡ್ಬಿಡೋದು. ಲೈಬ್ರರಿ ನಡೀತಾ ಇರುತ್ತೆ, ಸಿನಿಮಾಕ್ಕೆ ಹೋಗೋದು. ಒಂದಕ್ಕೊಂದು ದೊಡ್ಡದು ಆರಿಸ್ಬೇಕು ಯಾವಾಗಲೂ ಕೂಡ. ಯಾವ ಕಾರಣಕ್ಕೂ ಕೂಡ ಕೇಳ್ತಾರೆ, ಲೈಬ್ರರಿಯಲ್ಲಿ ಯಾವ ಕ್ಲಾಸ್ ಇಲ್ಲದೆ ಮಾತ್ರ ಬರಬೇಕು, ಅವ್ರದ್ದು ಇದು ಬರಬಾರ್ದು, ಚಕ್ಕರ್ ಅಂತ ಹೆಸರಾಗಿ ಕ್ಲಾಸ್ ಚಕ್ಕರ್ ಆಗ್ತಾನೆ. ಅದಕ್ಕೆ ದೊಡ್ಡವ್ರು ಬಂದ ಕಾಲ ಬಿಟ್ಟು ಹೋಗಬಾರ್ದು ಪದ್ಧತಿ ಅದು ಅಂತ. ಅವ್ರು ಬಂದಿದ್ದಾರೆ, ಆ ದೊಡ್ಡವ್ರು ಬಂದ ಪಾಠ ಪ್ರವಚನ ಆಗುತ್ತೆ ಮುಖ್ಯವಾಗಿ. ಅದನ್ನ ಕೇಳೋದು ಬಿಟ್ಟು ಏನು ಮಾಡಿದ್ರು, ನಾನು ತುಳಜಾಪುರಕ್ಕೆ ಹೋಗ್ತೀನಿ ಅಂತ ಹೇಳಿದ. ನಾವು ದೊಡ್ಡವರು ಪಾಠ ಕೇಳೋರು ಸ್ವಾಮಿಗಳು ಹೇಳ್ತಾರೆ, ಹೇಳೋದಿಲ್ಲ, ಆಯ್ತು ನಿನ್ನಿಷ್ಟ ಅಂತ ಹೇಳಿದ ತಕ್ಷಣ ಹೊರಟಾತ. ಸ್ವಲ್ಪದವರು ಹೋಗ್ತಾರೆ, ಮುಂದೆ ದಾರಿನೇ ಕಾಣೋದಿಲ್ಲ, ಎಲ್ಲೋದ್ರೂ ದಾರಿನೇ ಕಾಣದಲ್ಲ, ಕಣ್ಣು ಎರಡು ಬಂದಾಗ್ಬಿಟ್ಟು ಪೂರ್ತಿಯಾಗಿ. ಎಷ್ಟು ಕಷ್ಟಪಡ್ತಾರೆ ಮುಂದಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ. ಆಗ ಪ್ರಾರ್ಥನೆ ಮಾಡಿದಾಗ ಹೇಳಿದ್ರಂತೆ, ನೀನೀಗ ಇಲ್ಲಿ ದೇವರು ಬಂದಿದ್ದಾರೆ, ಗುರುಗಳು ಬಂದಿದ್ದಾರೆ, ಬಿಟ್ಟು ಬಂದರೆ ದರ್ಶನ ಕೊಡೋದಿಲ್ಲ ಅಂತ ಭವಾನಿ ಹೇಳಿದ್ರಂತೆ. ತುಳಜಾಪುರ ನಿಷಿದ್ಧಪುರ ಅಲ್ಲ, ಕ್ಷೇತ್ರ ಅದು, ಕ್ಷೇತ್ರ ಅದು. ಭವಾನಿ ಅಂತ ಹೇಳಿದ್ರೆ ಸಾಕ್ಷಾತ್ ಗೌರಿದೇವಿಯಾದ್ರಿಂದ ನಿಷಿದ್ಧ ಕ್ಷೇತ್ರ ಅಲ್ಲ ಅದು, ವಿಹಿತವಾದ ಕ್ಷೇತ್ರನೇ. ಬಂಡರಪುರ ಇತ್ತು ವಿಷ್ಣು ಕ್ಷೇತ್ರ, ಆದಾಗ ಇದು ಭವಾನಿ ಕ್ಷೇತ್ರ. ಆದರೆ ದೇವ್ರನ್ನ ಬಿಟ್ಟು ಹೋಗೋದಲ್ಲ, ಆ ರೀತಿ ಮಾಡಬಾರ್ದು. ಅವ್ರ ಕಣ್ಣು ಕಾಣಿಸ್ದಾಗಾಯ್ತಂತೆ, ತಕ್ಷಣ ವಾಪಸ್ ಹೋಗುವಂತ ಕಳಿಸಿದ್ರಂತೆ. ಬಂದು ಇಲ್ಲಿ ಪಾಠ ಪ್ರವೃತ್ತಿ ಕೇಳ್ಕೊಂಡು ಹೋದ್ವಿ, ಊರಿಗೊಮ್ಮೆ ಹೋದ್ರೆ ಅವಾಗ ಕಾಣಿಸಿದ್ರಂತೆ. ಇದರ ಅರ್ಥ ಏನು ಅಂದರೆ, ದೊಡ್ಡ ಅವಕಾಶವನ್ನು ಬಿಟ್ಟು ಚಿಕ್ಕ ಅವಕಾಶಕ್ಕೆ ಯಾವಾಗಲೂ ಹೋಗಬಾರ್ದು. ಅದು ನಿಯಮ ಅದು ಒಂದು. ಶ್ರುತಿಗಳಲ್ಲಿ ಹೇಳ್ತಾರೆ, ದೊಡ್ಡ ದೊಡ್ಡ ತೀರ್ಥ ಹತ್ರ ಇದ್ದಾಗ ನಷ್ಟನಾಯಾದ ಅಲ್ಪವಾರಿಷು ಅಂತ ಹೇಳಿದ್ದಾರೆ. ಸಣ್ಣ ತೀರ್ಥರೆ ಸ್ನಾನ ಮಾಡಬಾರ್ದು, ದೊಡ್ಡ ತೀರ್ಥ ಹತ್ರ ಇದ್ದಾಗ ಸಣ್ಣ ತೀರ್ಥರೆ ಸ್ನಾನ ಮಾಡಬಾರ್ದು. ಸ್ನಾನ ಮಾಡೋ ಅಭ್ಯಾಸ ಇದ್ರೆ ಗೊತ್ತಾಗುತ್ತಿಲ್ಲ, ಅದು ಗೊತ್ತಾಗೋದಿಲ್ಲ. ಸ್ನಾನನೆ ಮಾಡಬಾರ್ದು ಅಂದ್ರೆ ಏನು ಅರ್ಥ ಆಗೋದಿಲ್ಲ. ಎರಡು ತೀರ್ಥ ಇದೆ, ಈಗ ಯಾವ ದೊಡ್ಡ ತೀರ್ಥರನ್ನು ಸ್ನಾನ ಮಾಡಬೇಕು, ಚಿಕ್ಕ ತೀರ್ಥ ಸ್ನಾನ ಮಾಡಿದ್ರೆ ಪುಣ್ಯ ಕಡಿಮೆ ಅಂತ ಪದ್ಧತಿ. ಕಾಲೇಜ್ ಸೇರಿಸ್ಬೇಕಾದ್ರೆ ಬೆಸ್ಟ್ ಸ್ಕೂಲ್ ಹಾರಿಸ್ತಾರಲ್ಲ, ಹಾಗೆ ಪಕ್ಕದಲ್ಲೇ ಸ್ಕೂಲ್ ಇರುತ್ತೆ, ದೂರ ಸೇರಿಸಿರ್ತಾರೆ, ಒಳ್ಳೆ ಸ್ಕೂಲ್ ದೊಡ್ಡ ಸ್ಕೂಲಿಗೆ ಸೇರಿಸ್ತೇವೆ ಅಂತ ಹೇಳ್ತಾರಲ್ಲ ಆ ಥರ. ಹೇಗೆ ನಾವು ಎಜುಕೇಷನ್ಗೆ ಬೇರೆ ಊರಿಗೆ ಕರೋ, ಎಷ್ಟೋ ಜನ ಬೇರೆ ಊರಿಗೆ ಹೋಗ್ತಾರೆ, ಅದಕ್ಕೆ ಒಳ್ಳೆ ರೀತಿ ನಮಗೆ ನಾಲೆಜ್ ಬರಬೇಕು. ಆ ದೃಷ್ಟಿಯಿಂದ ಪುಣ್ಯ ಜಾಸ್ತಿ ಬರಬೇಕು ಅಂತಿದ್ರೆ ಒಳ್ಳೆ ಅವಕಾಶ ಇರಬೇಕು, ಇನ್ನೂ ಒಳ್ಳೆ ಅವಕಾಶ ಬಂದಾಗ ಅದನ್ನು ಬಿಡಬಾರ್ದು, ಅದನ್ನು ತೋರಿಸಿಕೊಡ್ತಾರೆ. ಈಗ ಮತ್ತೊಂದು ಸಂಚಾರ ಮಾಡ್ತಾ ಬಂದರು. ಆ ಕ್ಷಣದೊಳಗೆ ಪಂಡರಪುರಕ್ಕೆ ಒಂದು ಸರ್ತಿ ಬಂದಾಗ ಏನಾಯ್ತಂದ್ರೆ, ಅಲ್ಲಿ ಮುಖ್ಯವಾಗಿ ಇನ್ನೂ ಊರಿಗೆ ಹೋಗಿಲ್ಲ ಅವರು, ಹಣ್ಣು ಮುದುಕ ಒಬ್ಬ ಬಂದಂತೆ. ಬಂದುಬಿಟ್ಟು ನನ್ನ ಪಂಡರಪುರದವನು ಸ್ವಲ್ಪ ಮುದ್ರೆ ಹಾಕಬೇಕು ಅಂತ ಕೇಳಿದ್ನಂತೆ. ಮುದ್ರೆ ಹಾಕಬೇಕು ಅಂತ, ಅಲ್ಲ ಅಲ್ಲಿಗೆ ಬರ್ತಿದ್ವಿ ನಾವು, ಅಲ್ಲೇ ಹಾಕ್ತೀವಿ ಅಂತ ಹೇಳಿದ್ರಂತೆ. ಇಲ್ಲ, ನಾವು ವಯಸ್ಸಾಗಿದೆ, ಭಾಳ ಕಷ್ಟ ನನಗೆ, ಭಾರಿ ಜನಜಂಗಳು ಜಾಸ್ತಿಯಲ್ಲಿ, ಅದಕ್ಕೆ ಇಲ್ಲಿ ಸ್ವಾಮಿಗಳು ಏಕಾಂತದಲ್ಲಿ ತೆರೆದು ಬಂದಿದ್ದೆ, ದಯವಿಟ್ಟು ಹಾಕಿಬಿಡಿ ಅಂತ ಕೇಳಿದರು. ಆಯಿತು ಅಂತ ಹಾಕಿಬಿಟ್ರೆ, ಮುದ್ರೆ ಹಾಕಿಬಿಟ್ರು, ಮುದ್ರೆ ಹಾಕಿಸ್ಕೊಂಡು ಹೋಗಿಬಿಡ್ತಾರಂತ. ಅಲ್ಲಿ ಪಂಡರಪುರಕ್ಕೆ ಹೋಗ್ತಾರೆ, ಅಲ್ಲಿ ಮುದ್ರೆ ಹಾಕ್ತಿರ್ತಾರೆ, ಮತ್ತೆ ಬಂದಂತಲ್ಲಿ ಸ್ವಾಮಿ ಬಿಡಿ ಇನ್ನೊಂದು ಸ್ವಲ್ಪ ಮುದ್ರೆ ಹಾಕಿ ಅಂತ ಬಂದಂತೆ. ಮತ್ತೆ ಇವ್ರಿಗೆ ಆಶ್ಚರ್ಯ, ಅದೇ ಮುದುಕಿದ್ದಾಗಿದ್ದಾರೆ, ಮತ್ತೆ ಹೋಗಿಬಿಟ್ಟಂತೆ ಅಲ್ಲಿಂದ. ಆಗ ಹುಡುಕಿ ಎಲ್ಲೂ ಸಿಗ್ತಾ ಇಲ್ಲ, ಮತ್ತೆ ಇಲ್ಲಿ ಹಾಕ್ಸ್ಕೊಂಡು ಹೋದ ನಾಪತ್ತೆ, ಅಲ್ಲಿ ಹಾಕ್ಸ್ಕೊಂಡು ಹೋದ ನಾಪತ್ತೆ. ಆಮೇಲೆ ನೋಡಿದರೆ ಪಾಂಡ್ರಂಗನ ಮೇಲೆ ಮುದ್ರೆ ಕಾಣಿಸಿದ್ವಂತೆ. ಆಮೇಲೆ ಅದು ಸ್ವತಃ ದೇವರು ಬಂದು ಮುದ್ರೆ ಹಾಕ್ಸ್ಕೊಂಡ್ರು ಅಂತ ಹೇಳಿದರೆ, ದೇವರಿಗೆ ಇವ್ರು ಮುದ್ರೆ ಹಾಕ್ತಾರೆ ಅಂತ ಅರ್ಥ ಅಲ್ಲ. ಮತ್ತೆ ಮುದ್ರಾಧಾರಣೆ ಹತ್ರ ತಪ್ಪು ಬರ್ತಾ ಇದೆ ಆಗಲೇ ಆಷಾಢ ಶುಕ್ಲ ಏಕ, ಎರಡು ಮುದ್ರೆ ಭಯ ಒಂದು, ಇನ್ನೊಂದು ರಥದ ಭಯ ಒಂದು, ಎರಡೆರಡು ಶುರುವಾಗಿ ಬಿಡ್ತಾರೆ. ಎರಡು ವರ್ಷಕ್ಕೆ ಎರಡು ಒಟ್ಟಿಗೆ ಬಂದಾಗ ಆಗುತ್ತೆ ಪಾಪ. ಅದಕ್ಕೆ ಬರಗಾಲದಲ್ಲಿ ಅರಿಕವಾಸ ಅಂತಾರಲ್ಲ, ಆಗಿದೆ ಪಾಪ. ಅದು ಹಾಕ್ಸೊಳ್ಳೇಬೇಕು ಅಂತ. ದೇವರಿಗೆ ಮುದ್ರೆಗಿದ್ದರೆ ಏನೂ ಇಲ್ಲ, ಪರಮಾತ್ಮ ತೋರಿಸ್ಕೊಡ್ತಾನೆ. ಪರಮಾತ್ಮ ಎದ್ದದ ಆಚಾರ್ಯತೆ ಶ್ರೇಷ್ಠ, ತತ್ತದೇ ವೇತರೋ ಜನಃ. ಅದು ಮುದ್ರೆ ಹಾಕ್ಸೊಳ್ಳೇಬೇಕು, ಗುರುಗಳಿಂದ ಹಾಕ್ಸೋಬೇಕು, ತಾನೇ ಹಾಕ್ಸೋಬಾರ್ದು. ಇನ್ನೊಂದು ಅರ್ಥ, ದೇವರು ತಾನೇ ಹಾಕೋಬಾರ್ದೆ ಈ ಮಧ್ಯೆ ತೋರಿಸ್ಕೊಡ್ತಾನೆ. ಕೃಷ್ಣ ಸಾಕ್ಷಾತ್ ಭಗವಂತ ಓದ್ಲಿಕ್ಕೆ ಸಾಂದೀಪಿನಿ ಆಚಾರ್ಯ ಹತ್ರ ಹೋಗಿದ್ದಂತೆ. ಜಗದ್ಗುರು ತಾನೇ, ಕೃಷ್ಣ ಮುಂದೆ ಜಗದ್ಗುರು ಮ್ಯಾತಿ ಕೇಳಿಕೊಟ್ಟಾರೆ, ಪದ್ಧತಿ ತೋರಿಸ್ತಾರೆ. ಸ್ವಯಂ ಸೆಲ್ಫ್ ಮೆಡಿಕೇಷನ್ ಹೇಗೆ ಡೇಂಜರಸ್ಸೋ ಸೆಲ್ಫ್ ಸ್ಟಡಿನೂ ಡೇಂಜರಸ್ ಅಂತ ಅರ್ಥ. ಒಂದು ಸ್ಟೇಜ್ ಆದಮೇಲೆ ಓದ್ಬೋದು, ಸ್ಟಾರ್ಟಿಂಗೇ ಸೆಲ್ಫ್ ಸ್ಟಡಿ ಶುರು ಮಾಡಿದ್ರೆ ಪದ್ಧತಿ ಆಗುತ್ತೆ. ಸ್ಟಾರ್ಟಿಂಗ್ ದೊಡ್ಡ ಡಾಕ್ಟರ್ ಇರ್ಬೋದು, ಎಷ್ಟೋ ಸರ್ತ ಡಾಕ್ಟರ್ಗಳು ಕೂಡ ಪರೀಕ್ಷೆ ಮಾಡೇ ತೊಗೋಬೇಕಾಗುತ್ತೆ. ನನಗೆ ಗೊತ್ತು ಅಂಥೇಳಿ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ, ಪರೀಕ್ಷೆ ಆಗಲೇಬೇಕಲ್ಲ. ದೇವರು ತೋರಿಸ್ಕೊಡ್ತಾರೆ, ಆ ಕೆಲಸ ಮುಗೀತು. ಈ ಮೂಲಕವಾಗಿ ಅನುಪಟ್ಟಪ್ಪ ಅನೇಕ ದಿವಸಗಳ ಕಾಲ ಇರ್ತಾರೆ, ಮೊದಲು ತಿಂಗಳಿಗಟ್ಟಲೆ ವಾಸ ನಡೀತು. ಹಾಗೆ ಸಂಚಾರ ಮಾಡ್ತಾ ಮಾಡ್ತಾ ದಕ್ಷಿಣ ಭಾರತದಲ್ಲಿ ಸೃಷ್ಟಿ ಮಾಡ್ತಾರೆ ಸಂಚಾರವನ್ನು. ಬಹಳ ಮುಖ್ಯವಾಗಿ ತಂಜಾವೂರಿಗೆ ಹೋಗ್ತಾರೆ, ಅಲ್ಲಿ ರಾಜೆಯವರು ಮಹಿಮೆಯನ್ನು ಕೇಳಿರ್ತಾನೆ, ವಾಕ್ಯಾರ್ಥ ಕೌಶಲವನ್ನು ಕೇಳಿರ್ತಾನೆ. ಅಲ್ಲಿ ಆ ಹಿಂದಿನ ಕಾಲಕ್ಕೆಲ್ಲ ಯಾತಕ್ಕೆ ಅಂತ ಅವಕಾಶ ಸಿಕ್ತಿತ್ತು ಅವರಿಗೆ, ಅಂದರೆ ಅನೇಕ ದಿವಸ ಇರ್ತಿದ್ರಲ್ಲ, ಅವರ ಪಾಠ ಪ್ರವಚನ ಕೇಳಿ ಕೇಳಿ ಜನಗಳಿಗೆಲ್ಲ ಅದರ ಮಹತ್ವ ಅರ್ಥ ಆಗಲಿಕ್ಕೆ ಅವಕಾಶ ಸಿಕ್ತಿತ್ತು. ಈಗ ಬೆಳಿಗ್ಗೆ ಬಂದರೆ ಸಾಯಂಕಾಲ ಹೊರಟರು ಅಂದರೆ ಅರ್ಥ ಆಗೋದಿಲ್ಲ. ಅನೇಕ ವರ್ಷ ಇದ್ದಾಗ ಆಗೋ ಒಂದು ಅನುಭವ ಸಾಮಾನ್ಯ ಇದಕ್ಕೆ ಆಗೋದಿಲ್ಲ. ಎಲ್ಲ ರಾಜ ಮಹಾರಾಜರು ಕೇಳಿಕೊಂಡ್ರು, ಅದೆಲ್ಲ ಅರ್ಥ ಆಯ್ತು ಅವರಿಗೆ. ಏನದ ರಾಜ ಮಹಾರಾಜಗಳನ್ನು ಕೇಳ್ಕೊಬಿಟ್ಟು ಇವ್ರಿಗೆ ಗೌರವ ಕೊಡಬೇಕು. ತಂಜಾವೂರಿನ ರಾಜ ರಾಘವೇಂದ್ರ ಸ್ವಾಮಿಗಳು ಸನ್ಯಾಸಾಸ್ತ್ರವನ್ನು ಸ್ವೀಕಾರ ಮಾಡಿದ ಸ್ಥಳ ತಂಜಾವೂರು. ಬಹಳ ಶ್ರೇಷ್ಠ ತಂಜಾಪುರಿ ಅಂತ ಕರೆದಿದ್ದಾರೆ ರಾಘವೇಂದ್ರ ವಿಜಯದೊಳಗೆ. ಬಹಳ ಪವಿತ್ರವಾದಂಥ ಸ್ಥಳ, ಬೃಹದೀಶ್ವರ ದೇವಾಲಯ ಅಂತಿದೆ. ಬೃಹದೀಶ್ವರ ದೊಡ್ಡ ಶಿವಲಿಂಗ ಇರೋ ಜಾಗ, ದೊಡ್ಡ ಶಿವಲಿಂಗ ಬೃಹದೀಶ್ವರ ಅಂತ ಅದಕ್ಕೆ ಹೆಸರು. ಅಲ್ಲಿಗೆ ಹೋಗಿ ರಾಜ ಕೇಳಿದ್ದ, ಬಹಳ ಸಂತೋಷಪಟ್ಟ. ಅವ್ರ ನಾನೇನು ಮೆರವಣಿಗೆ ಮಾಡಬೇಕು ಅಂತ ಯೋಚನೆ ಮಾಡಿಬಿಟ್ಟು ಉನ್ನತವಾದ ಇದು ಬಹಳ ದೊಡ್ಡ ಬಂಗಾರದ ಅಂಬಾರಿ ಹೇಗೆ ಕುಡಿಕೊಂಡು ಬರ್ತಾ ಇದ್ದಾನೆ. ಆನೆಗೆ ಮದ ಏರಿಬಿಟ್ಟಿದೆ ಅವತ್ತು ಸರಿಯಾಗಿ. ಆನೆಗೆ ಯಾವ ಕಾಲಕ್ಕೆ ಏನಾಗುತ್ತೋ ಗೊತ್ತಾಗೋದಿಲ್ಲ. ಮದ ಬಂದಾಗ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆನೆ ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ. ಆ ಮಾವು ಎಷ್ಟೊತ್ತು ಪೇಪರ್ಲಿ ಬರುತ್ತೆ, ಮಾವು ತಂದ ಕೊಂದು ಹಾಕಿಬಿಡುತ್ತೆ. ದಿವಸ ನೋಡ್ಕೊಂಡನ್ನ ತುಳಿದು ಹಾಕಿಬಿಡುತ್ತೆ. ಮೈ ಹೆಸರನ್ನ ಇರೋದಿಲ್ಲ ಅದಕ್ಕೆ. ಮದವೇರಿಯದ ಆನೆ ಅಂತಾನೆ, ಮದ್ದಾನೆ ಅಂತಾನೆ ಹೆಸರು. ಅದಕ್ಕೆ ಏನು ಮಾಡಬೇಕಾಗ, ಮೇಲೆ ಕೂತಿದ್ದಾರೆ ಸ್ವಾಮಿಗಳು, ಮದ ಏರಿಬಿಟ್ಟು ಎಲ್ರಿಗೂ ಗಾಬರಿ ಆಗಿಬಿಟ್ಟೆ. ಸ್ವಾಮಿಗಳು ಬೇರೆ ಕೂಡಿಸಿದ್ದೇವೆ ಏನಾಗುತ್ತೋ ಅಂತೇಳಿ ಅವರೇನು ಗಾಬರಿ ಆಗಲೇ ಇಲ್ಲವಂತೆ. ಹಾಗೆ ಅದನ್ನು ಹಾಗೆ ತಲೆ ಕೈ ಇಟ್ಬಿಟ್ರಂತೆ, ಶಾಂತ ಹೋಗ್ತಾ ಇತ್ತು ಅಂತ. ಹಾಗೆ ಇಂಥದ್ದೇ ಕತೆ ಭಗವದ್ಗೀತೆಯಲ್ಲಿ ಬರುತ್ತೆ. ಗೀತಾ ಮಹಾತ್ಮೆಯಲ್ಲಿ ಹೇಳ್ತಾರೆ, 16ನೇ ಮಹಾತ್ಮ ಹೇಳಬೇಕಾದ್ರೆ, ವಾಸುದೇವ ಅನ್ನೋ ಬ್ರಾಹ್ಮಣ ಬರ್ತಾ ಇದ್ದ ನದಿ ತೀರ, ನದಿ ಸ್ನಾನ ಮಾಡಿಕೊಂಡು ಇಲ್ಲಿ ಆನೆ ಗುಚ್ಚೇರಿತು. ಎಷ್ಟೋ ದಿನ ಹಿಡಿದ್ರೆ ಕೊಂದ್ರೆ ಕೊಂದು ಹಾಕಿಬಿಡುತ್ತೆ ಅದು, ರಾಜಕುಮಾರನೇ ಕೊಂದು ಹಾಕಿಬಿಡುತ್ತೆ, ಬಿಡೋದಿಲ್ಲ. ಯಾರು ಹತ್ರ ಅವಳಿಗೆ ಹೆದರ್ತಾ ಇರ್ತಾರೆ, ಬರ್ತಾ ಇರ್ತಾರೆ ವಾಸುದೇವಾಚಾರ್ಯ ಅಂತ ಹೆಸರು ಹತ್ರ ಬರ್ತಾ ಇರ್ತಾರೆ ಬ್ರಾಹ್ಮಣ. ಎಲ್ಲರೂ ಹೇಳ್ತಾರೆ, ಆನೆ ಗುಚ್ಚೇಡಿದ ಆಚಾರ್ಯ ಆ ಕಡೆ ಹೋಗಬೇಡಿ ಬೇರೆ ಕಡೆ ಹೋಗಿ ಅಂದ್ರಂತೆ. ಅಂತ ಹೇಳ್ತಾನೆ, ನಕ್ಕದ್ರೆ ಬಂದ್ಬಿಟ್ಟಂತೆ, ಅದೇ ಬೇರೆ ಕಡೆ ಹೋಗಲೇ ಇಲ್ಲ, ಸೈನ್ಯಲ್ಲೇ ಬರ್ತಾ ಇತ್ತ. ಆನೆ ಜೋರಾಗಿ ಓಡಿ ಬರ್ತಾ ಇದೆ, ತಕ್ಷಣ ನೋಡಿದನಂತೆ, ಕೈ ನೀರು ಹಾಕ್ಕೊಂಡಂತೆ, ಪ್ರೋಕ್ಷಣೆ ಮಾಡಿದನಂತೆ, ಫುಲ್ ಸ್ಟಾಪ್ ಅದು. ಹೋದ್ರೆ ಪಕ್ಕ ಅವ್ರ ಜೊತೆ ಕರ್ಕೊಂಡು ಹೋಗ್ತಾ ಇದೆ, ನಡ್ಕೊಂಡು ಹೋಗ್ತಾರೆ, ಸುಮ್ಮನೆ ಹೋಗ್ತಾ ಇದೆ ಅಂತ. 16ನೇ ಅಧ್ಯಾಯ ಮಹತ್ವ. ಆ ಕೇಳ್ತಾನೆ ರಾಜ, ಏನಿದೆ ಆಶ್ಚರ್ಯ, ಎಂಥೆಂಥ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ, ಯಾಕೆ ಕಂಟ್ರೋಲ್ ಮಾಡಿದರೆ ಅದು ಸ್ವಾಮಿ ಏನೂ ಇಲ್ಲ. ನಾನು ಭಗವದ್ಗೀತೆ 16ನೇ ಅಧ್ಯಾಯ ಪ್ರತಿನಿತ್ಯ ಹೇಳ್ತೇನೆ, ಅದಕ್ಕೆ ನನಗೇನಾಗೋದಿಲ್ಲ ಅಂತೇಳಿ. 16ನೇ ಅಧ್ಯಾಯ ಶುರುವಾಗದೆ ಮಾತ್ರ ಅಭಯಂ ಸತ್ವ ಸಂಶುದ್ಧಿ ಅಂತ ಶುರುವಾಗುತ್ತೆ. ಯಾರು ದೇವರನ್ನು ಶರಣ ಹೊಂತಾರೋ ಅವರಿಗೆ ಭಯ ಇರೋದಿಲ್ಲ ಅಂತ ಹೆಸರು. ಭಯ ಇರೋದಾದರೆ ಅವರು ದೇವರ ಭಕ್ತರಲ್ಲ ಅಂತ ಅರ್ಥ. ಭಯ ಯಾವಾಗಿರುತ್ತೆ, ಒಂಟಿಯಾಗಿದ್ದರೆ ಭಯ ಇರುತ್ತೆ. ನಮ್ಮ ಜೊತೆಗೆ ಯಾವಾಗಲೂ ದೇವರಿದ್ದಾರೆ ಭಯಲ್ಲಿ ಬರುತ್ತೆ ಅಂತ ಅರ್ಥ. ಅವ್ರು ಪೊಲೀಸ್ ಪಕ್ಕದಲ್ಲಿದ್ದರೆ ಧೈರ್ಯ ಇರುತ್ತೆ ಮನುಷ್ಯನಿಗೆ, ಇನ್ನು ಫೋನ್ ಮಾಡಿದ್ದೇನೆ ಬಂದರೂ ಬರಬಹುದು ಅಂತ ಖುಷಿ ಪಡ್ತಿರ್ತಾನೆ. ಅಂತ ದೇವರು 24 ತಾಸು ಅನಾದ್ಯ ಅನಂತ ಕಾಲದಿಂದ ತ್ವಾಸುಪರ್ಣ ಸೈಜ ಸಖಾಯ ಅಂತಿದ್ದಾಗ ಯಾರಿದೆ ಭಯ ಯಾಕೆ ಬರುತ್ತೆ? ಇದು ಅರ್ಥ ಮಾಡ್ಕೋಬೇಕು. ನಾವು ಒಂಟಿ ಅದಕ್ಕೆ ಹೇಳ್ತಾರೆ, ನಾವು ಅದ್ವೈತ ತಿಳ್ಕೊಂಡ್ರೆ ಭಾರಿ ಭಯ, ಒಬ್ಬನೇ ಆಗಿಬಿಡ್ತೀವಿ ಅಲ್ಲ, ಡೇಂಜರ್ ಅದು. ಅದು ದ್ವೈತ ಭಾರಿ ಸೇಫ್, ಯಾಕೆ ದೇವ್ರು ಯಾವಾಗಲೂ ಜೊತೆಗೆ ದೇವ್ರು ಇರ್ತಾನೆ, ಅದರಿಂದ ಖುಷಿಯಾಗಿರ್ಬೋದು ಅಂತ. ಯಾವಾಗಲೂ ಮನೆಯಲ್ಲಿ ಸೈಕಾಲಜಿ ಏನು ಗೊತ್ತಾ, ಮನೆಯಲ್ಲಿ ಯಾರೂ ಇಲ್ಲ, ಒಂದು ಕೂಸಿದಾರು ಬಳಸ್ಕೊಳ್ತಾರೆ ಜೊತೆಗೆ, ಚಿಕ್ಕ ಮಗು ಇದೆ, ಅದೇನು ಮಾಡುತ್ತೆ, ಇನ್ನೂ ಪ್ರಾಬ್ಲಮ್ ಅಷ್ಟೇ, ಏನೂ ಅಲ್ಲ, ಧೈರ್ಯ ಒಂದು. ಯಾಕೆ? ಒಂದು ಭಗವದ್ ರೂಪ ಜೊತೆಗಿದೆ ಅಂತ ಅರ್ಥ. ತಮ್ಮ ರೂಪದ ಇನ್ನೊಂದು ಭಗವದ್ ರೂಪ ಅಲ್ಲಿದೆ, ಆ ಭಾವನೆ ಧೈರ್ಯ ಕೊಡುತ್ತೆ ಅಂತ ಹೇಳ್ತಾ. ಆ ಮಗು ಈಗ ಕಳ್ಳ ಬಂದರೂ ಓಡಿಸೋದಿಲ್ಲ, ಕೂಗೋದಿಲ್ಲ, ಏನೂ ಮಾಡೋದಿಲ್ಲ. ಆದರೂ ಒಂದು ಮಗು ಇದೆ ಅಂತ ಭಾರಿ ಧೈರ್ಯ ಹೇಗೆ ಪಡ್ಕೋತೇವಲ್ಲ, ಇನ್ನು ಸಾಕು ದೊಡ್ಡವರಿಂದ ಧೈರ್ಯ ಬರಬಹುದು. ಅದು ದೇವರನ್ನು ಸ್ಮರಣೆ ಮಾಡಲಿಕ್ಕೆ ಧೈರ್ಯ ಕೊಡುತ್ತೆ. ಸತ್ಯಬೋಧ ಸತ್ಯದಂತ ಮಹಿಮೆ ತೋರಿಸಿದ್ರಂತೆ ಬಹಳ ಖುಷಿಯಾಗಿ. ಅದು ಬೇರೆ ಬೇರೆ ಪುರಾಣದಲ್ಲಿ ಯಾರ್ಯಾರು ಕಥೆ ಕೇಳಿರ್ತೇವಲ್ಲ, ಇದು ಪ್ಯಾರಲ್ ಆಗಿರುತ್ತೆ ಕಥೆಗಳೆಲ್ಲ. ಆದ್ದರಿಂದ ಇದು ಮಂತ್ರಸಿದ್ಧಿಯಿಂದ ಸಾಧ್ಯ, ಯೋಗಸಿದ್ಧಿಯಿಂದ ಸಾಧ್ಯ, ತತ್ವಜ್ಞಾನದಿಂದ ಸಾಧ್ಯ. ಅದಕ್ಕೆ ಸರ್ವೇಪಿ ಪುರುಷಾರ್ಥ ಶ್ಯುಹು ಜ್ಞಾನಾದೇವ ರಸಂಶಯ. ಭಗವದ್ ಭಗಾಚಾರ್ಯ ಅನುಭಾಷದಲ್ಲಿ ಹೇಳ್ತಾರೆ, ನಿಮಗೆ ಎಲ್ಲ ವಿಷಯ ಒಂದೇ ಕಡೆ ಸಿದ್ಧಿಯಾಗಬೇಕು ಅಂತಿದ್ರೆ ತತ್ವಜ್ಞಾನ ಸಂಪಾದನೆ ಮಾಡಿ ಅಂತ ಹೇಳಿದ್ದಾರೆ. ಬೇರೆ ಯಾವುದೇ ವಿದ್ಯೆ ಓದಿದ್ರು ಕೂಡ ಕಷ್ಟಪಟ್ಟವರು ಆ ವಿದ್ಯೆ ಒಂದೇ ಬರುತ್ತೆ. ತತ್ವಶಾಸ್ತ್ರ ಆಗಲ್ಲ, ಅದೊಂದು ಎಲ್ಲ ವಿದ್ಯೆನೂ ಬರುತ್ತೆ ಅಂತ ಹೇಳ್ತಾರೆ. ಒಂದನ್ನು ತಿಳ್ಕೊಂಡು ಎಲ್ಲವನ್ನು ತಿಳ್ಕೊಳ್ಳೋ ಅವಕಾಶ ಇರೋ ತತ್ವಶಾಸ್ತ್ರದಲ್ಲಿ ಮಾತ್ರ. ಅದಕ್ಕೆ ದೃಷ್ಟಾಂತ ಇದೆ. ಅದೇ ಇನ್ನೂ ಸಂಚಾರ ಮಾಡ್ತಾ ಮಾಡ್ತಾ ಅನೇಕ ಸ್ಥಳಗಳಿಗೆ ಹೋದಾಗ ಮೈಸೂರು ಶ್ರೀರಂಗಪಟ್ಟಣಕ್ಕೆ ಬಂದರಂತೆ. ಮೈಸೂರಲ್ಲಿ ಎಷ್ಟೋ ದಿವಸ ಇರ್ತಾರೋ, ಶ್ರೀರಂಗಪಟ್ಟಣದಲ್ಲಿ 6 ತಿಂಗಳಿರ್ತಾರೆ ಶ್ರೀರಂಗಪಟ್ಟಣದಲ್ಲಿ. ಸಾಮಾನ್ಯ ಚಾತುರ್ಮಾಸದ ಮುಂಚೆ ಆಮೇಲೆ ಹೋಗ್ಬಿಟ್ರು ಅಲ್ಲೇನೆ ಕ್ಯಾಂಪ್ ಮುಗಿಯೋವರೆಗೂ ಮತ್ತೆ ಹೋಗ್ತಿರಲಿಲ್ಲ. ಆಗ ಸಾಮಾನ್ಯ ನಾಲ್ಕು ತಿಂಗಳ ಚಾತುರ್ಮಾಸ್ಯನೇ ಜಾಸ್ತಿ ಇದ್ದಿ, ಎರಡು ತಿಂಗಳ ಚಾತುರ್ಮಾಸ್ಯ ಇತ್ತೀಚಿನ ಮೊದಲ ನಾಲ್ಕು ತಿಂಗಳ ಚಾತುರ್ಮಾಸ್ಯ ಈಗೆಲ್ಲ ಸಂಚಾರ ಮಾಡಿ ಇಡೀ ಭರತಕಟ್ಟವನ್ನು ಸುತ್ತಿ ಆಮೇಲೆ ಈ ಕಡೆ ಶುರು ಮಾಡ್ತಾರೆ. ದಕ್ಷಿಣ ಕನ್ನಡಕ್ಕೆ ಸಂಚಾರ ಮಾಡ್ತಾರೆ. ದಕ್ಷಿಣ ಕನ್ನಡದಲ್ಲೂ ಕೂಡ ಬಹಳ ಮುಖ್ಯವಾಗಿ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಪಾದಕ ಕ್ಷೇತ್ರ, ಉಡುಪಿ ಅಲ್ಲೆಲ್ಲ ಸಂಚಾರ ಮಾಡಿಕೊಂಡು ಉಡುಪಿಯಲ್ಲಿ ತುಂಬ ದಿವಸಗಳ ಕಾಲ ಇದ್ದಂಥ ಉಡುಪಿ ಅನೇಕ ತಿಂಗಳಿರ್ತಾರೆ. ಅಲ್ಲಿ ಅಷ್ಟಮಠಾಧೀಶರು ಇವರನ್ನು ಬಹಳ ಗೌರವದಿಂದ ಕಾಣುತ್ತಾರೆ. ಇವರು ಕೂಡ ಕೃಷ್ಣ ಆಗಿರೋ ಕಾಲಕ್ಕೆ 800 ಸುವರ್ಣ ನಾಣ್ಯಗಳನ್ನು ಅರ್ಪಣೆ ಮಾಡಿದ್ರು ಕೃಷ್ಣನಿಗೆ. ಯಾವುದೇ ಮಠ ಇವತ್ತು ಉಡುಪಿಗೆ ಹೋದರೆ ಕೃಷ್ಣನಿಗೆ ಕಾಣಿಕೆ ಅಂತ ಇವರು ಸಲ್ಲಿಸ್ತಾರೆ. ಇವರು ಮೂರ್ತಿ ಕಾಣೆ ಅವರು ಸಲ್ಲಿಸ್ತಾರೆ. ಸಾಮಾನ್ಯ ಪದ್ಧತಿ ಅದು. ಇವರು ಅಷ್ಟು ಅಪಾರವಾಗಿ ಕೊಡ್ತಾರೆ. ಅವರು ಅನೇಕ ರೀತಿಯಲ್ಲಿ ಬಹಳಷ್ಟು ಅನುಕೂಲ ಮಾಡಿಕೊಡ್ತಾರೆ. ಅಷ್ಟೊತ್ತಿ ಅವ್ರಿಗೆ ಗೊತ್ತಾಗುತ್ತೆ, ಇನ್ನು ತಮ್ಮ ಆಯುಷ್ಯ 10 ಮುಗಿದಿದೆ. ಅವರು 10 ಇಷ್ಟನೇ ಕೆಲಸ ಮಾಡಿದ್ದಾರೆ. ಇವರು ಎರಡು ಸರ್ಕಾರ 5-10-20 ಬಂದರೂ ಕೆಲಸ ಮಾಡಿರೋದಿಲ್ಲ. ತಮ್ಮ ಮನೆ ಮುಂದೆ ಉದ್ಧಾರ ಮಾಡಿಕೊಂಡಿದ್ದವರು ದೇವರು ಮಾಡ ಬರೀ 10 ಇಡೀ ಭರತಕಟ್ಟ ಸಂಚಾರ. ಎಷ್ಟು ಜನ ಪರಿವರ್ತನೆ ಮಾಡ್ತಾರೆ, ಎಷ್ಟು ಜನ ಉಪದೇಶ ಮಾಡ್ತಾರೆ, ಎಷ್ಟು ವಾದಿಗಳನ್ನು ಗೆಲ್ತಾರೆ. ಶ್ರೀರಂಗ ಸಂಚಾರ ಹೋಗ್ತಾರೆ, ಶ್ರೀರಂಗದಲ್ಲಿ ವೈಭವ, ಇಲ್ಲಿಗೆ ಬಂದರು ಇಲ್ಲೂ ಕೂಡ ವೈಭವ. ಮನೆಗಾದರೆ ಸಂಕಲ್ ಇನ್ನು ಆಯುಷ್ಯ ಪೂರ್ತಿ ಮುಗಿತಾ ಬಂದಿದೆ ಎಂದು ಗೊತ್ತಾಗಿಬಿಟ್ಟು ಶಿಷ್ಯರಿಗೆ ಹೇಳ್ತಾರೆ. ತಮ್ಮ ತಮ್ಮನಿಗೆ ಆಶ್ರಮ ಕೊಡ ಸತ್ಯವ್ರತ ಇರ್ತಾರೆ, ನಾಮಕರಣ ಮಾಡ್ತಾರೆ. ಅಲ್ಲಿಯಿಂದ ತಾವು ಹೊರಟು ಈ ಮಧ್ಯೆ ಸಂಚಾರದಲ್ಲಿ ಹಿಂದಿನ ಕಾಲಕ್ಕೆ ಒಂದು ಪದ್ಧತಿ ಯತಿಗಳು ಅಂದರೆ ಪಾಠ ಪ್ರವಚನ ಲೇಖನ ಗ್ರಂಥ ಲೇಖನ ಮಾಡಬೇಕಾಗಿ ತುಂಬ ಗ್ರಂಥಗಳನ್ನು ಬರೆದಿದ್ದಾರೆ. ಸತ್ಯಸಂಧರು ಬಹಳ ಮುಖ್ಯವಾದದ್ದು ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯ ಅಂತ ಬರೀತಾರೆ. ಸ್ವತಃ ಶ್ರೀಮದ್ ಆಚಾರ್ಯರು ತಾವು ಮಧ್ವಯುದ್ಧದಲ್ಲಿ ಕೇಳಿರ್ತೇವೆ, ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೂ ಕೂಡ ಅತಿ ಕಡಿಮೆಯಿಂದ 100 ಅರ್ಥ ಅಂತ ಆಚಾರ್ಯ ಹೇಳಿರ್ತಾರೆ. ತ್ರಯೋರ್ಥ ಸರ್ವವೇದೇಶು, ದಶಾರ್ಥ ಸರ್ವಭಾರತೆ, ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕ. ಇದು ಸ್ಕಂದ ಪುರಾಣದ ಮಾತನ್ನು ಕೊಟ್ಟು ಆಚಾರ್ಯ ಉಲ್ಲೇಖ ಮಾಡಿ ಅದನ್ನು ಪ್ರೂವ್ ಮಾಡಿ ತೋರಿಸಿದ್ರೆ ಮಧ್ವಯುಧ ಹೇಳ್ತಾರೆ. ಕಡೂರು ಅನ್ನೋ ಊರು ಇವತ್ತಿಗೂ ಇದೆ, ಆ ಊರಲ್ಲೇ ಆಚಾರ್ಯ ಮಹಿಮೆ ತೋರಿಸಿದ್ದು ಅಂತೇಳಿ ಆ ಊರವರು ಹೇಳ್ತಾರೆ. ಮಧ್ವಯುಧ ವ್ಯಾಖ್ಯಾನದಲ್ಲೂ ಸಿಗುತ್ತೆ. ಇವರು ವಿಷ್ಣು ಸಹಸ್ರ ನಾಮಕ್ಕೆ ಆಚಾರ್ಯ ಎಲ್ಲ ನಾಮಕ್ಕೂ ಅರ್ಥ ಬರೋದಿಲ್ಲ, ಆದರೆ ಒಂದು ಸುಮಾರು 500 ನಾಮಕ್ಕೆ ಆಚಾರ್ಯ ಅರ್ಥ ಬರೋದಿಲ್ಲ. ಅದನ್ನೆಲ್ಲ ಕ್ರೋಢೀಕರಿಸಿ ಬರೆಯೋ ಕೆಲಸ ಬಾಕಿ ಇತ್ತು. ಅದಿಬ್ಬರು ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಇಬ್ಬರು. ಒಬ್ಬರು ವಿದ್ಯಾಧಿರಾಜರು, ಇತಿಕಾರ್ಯರು ಸಾಕ್ಷಾತ್ ಶಿಷ್ಯರು, ಇನ್ನೊಬ್ಬರು ಸತ್ಯಸಂಧ ಸ್ವಾಮಿಗಳು. ಇನ್ನೂ ಬಹಳ ಮುಖ್ಯವಾದ ಶೇಷಚಂದ್ರಿಕಾಚಾರ್ಯ, ಅವರು ತಮ್ಮ ಬೃಹತಿ ಸಹಸ್ರದಲ್ಲೇ ಮಾಡಿದ್ದಾರೆ. ಆದರೆ ವಿಶೇಷ ಏನಂದರೆ ವಿಷ್ಣು ಸಹಸ್ರ ಡೈರೆಕ್ಟ್ ಆಗಿ ಇವರು ಬರೆದಿದ್ದಾರೆ, ಅವ್ರು ಬೃಹತಿ ಸಹಸ್ರಕ್ಕೆ ಬರೀತಾ ವಿಷ್ಣು ಸಹಸ್ರ ಅರ್ಥ ಬರೀತಾರೆ. ಇಷ್ಟೇ ಡಿಫರೆನ್ಸ್. ಅಂತೂ 3 ಜನ ವ್ಯಾಖ್ಯಾನ ಭಾರಿ ದೊಡ್ಡದು. ಇನ್ನೂ ತುಂಬ ಜನ ಬರೆದಿದ್ದಾರೆ, 3 ಭಾರಿ ಪ್ರಧಾನ. ಬರೀ ಅರ್ಥ ಬರೆಯೋದಿಲ್ಲ, ಅದಕ್ಕೆ ಆಧಾರ ಕೊಡ್ತಾರೆ. ವಿಷ್ಣು ಸಹಸ್ರ ಅರ್ಥ ಆಧಾರ ಕೊಡ್ತಾರೆ, ಸ್ವಾರಸ್ಯವಾದ ಅರ್ಥವನ್ನು ಬರೀತಾರೆ. ನಾವು ಕೆಲವು ಪದಗಳು ಪ್ರತಿದ್ದಾತ ನೋಡಿರ್ತೇವೆ, ಜನೇಶ್ವರ ಎಲ್ಲರೂ ಅರ್ಥ ಆಗುತ್ತೆ. ಶೂರಿಹಿ ಶೂರ ಜನೇಶ್ವರ, ಜನಗಳಿಗೆ ಒಡೆಯ, ಸಕ್ಷ ಅರ್ಥ ಆಗುತ್ತೆ. ಹೊಸ ಅರ್ಥ ಬರೀತಾರೆ, ಜನಶ್ಚಾಸೋ ಈಶ್ವರಶ್ಚ ಜನೇಶ್ವರ. ಜನಾನಾಂ ಈಶ್ವರ ನಾವು ತಿಳ್ಕೊಂಡಿರೋ ಅರ್ಥ, ಜನಗಳಿಗೆ ಒಡೆಯ ಅಷ್ಟೇ ಅಲ್ಲ. ಜನಶ್ಚಾಸೋ ಈಶ್ವರಶ್ಚ, ಜನ ಅಂದ್ರೇನು? ಜನನೋ ಅವನೇ, ಈಶ್ವರನೂ ಅವನೇ. ಏ ಜನ ಅಂದ್ರೇನು? ನಜಾಯತೆ ಇತಿ ಜನ, ಹುಟ್ಟಿಲ್ಲದವನು ಅಂತ ದೇವರಿಗೆ ಹೆಸರು. ಅಜೋ ಅಜ ಅಂದ್ರೂ ಒಂದೇ, ಜನ ಅಂದ್ರೂ ಒಂದೇ. ಅಜ ಜನ ಅಷ್ಟೇ. ಮತ್ತು ಈಶ್ವರ ಅಂದ್ರೇನು? ಸ್ವಾರಸ್ಯ ಹೇಳ್ತಾರೆ, ಈಶ್ವರ ಈ ಒಳಗೆ ಇನ್ನೊಂದು ಸೇರ್ಕೊಂಡ್ಬಿಟ್ಟಿದೆ, ಸವರ್ಣ ದೀರ್ಘ ಸಂಧಿ ಅದು. ಈಶ್ವರ ಈ ಅಂದರೆ ಮಹಾಲಕ್ಷ್ಮಿ, ಈಮ್ ಅಂತ ಮಹಾಲಕ್ಷ್ಮಿ ಹೆಸರು. ಈಂ ಈಶ್ವರ ಅಂದರೆ ಮಹಾಲಕ್ಷ್ಮಿ ಒಡೆಯನಾದವನು. ಜನಶ್ಚಾಸೋ ಈಶ್ವರಶ್ಚ ಜನೇಶ್ವರ, ಇಂಥ ಅರ್ಥವನ್ನು ತೋರಿಸ್ತಾರೆ. ಪರಮಾತ್ಮನ ಅನುಕೂಲ ಅಂತ ಹೆಸರಿದೆ, ಅನುಕೂಲ ಶತಾವರ್ತ ಕೇಳಿದ್ದೆ. ಅನುಕೂಲ ಅಂದ್ರೇನು? ನಮ್ಮ ಪ್ರಕಾರ ನಮಗೆ ಅನುಕೂಲವಾಗಿರ್ತಾನೆ ದೇವರು ಯಾವಾಗಲೂ. ಭಕ್ತ ವತ್ಸಲ ಅಂತ ಅರ್ಥ, ಭಕ್ತರಿಗೆ ಅನುಕೂಲವಾಗಿರ್ತಾನೆ. ಎಲ್ಲರಿಗೂ ಗೊತ್ತಿರೋ ಅರ್ಥ. ಇನ್ನೊಂದು ಅರ್ಥವನ್ನು ವಿಷ್ಣು ಸಹಸ್ರನು ಗೊತ್ತಿರಬೇಕು ಫಸ್ಟು. ಎಲ್ಲರಿಗೂ ಗೊತ್ತಿದೆ ಅಂದರೆ ಎಲ್ಲರಿಗೂ ಗೊತ್ತಿದೆ ಅಂತಲ್ಲ, ಕಾಮನ್ ಸೆನ್ಸ್ ಸಾಮಾನ್ಯವಾಗಿ ಅರ್ಥ ಆದರೆ ಆಗುತ್ತೆ. ಅವ್ರು ಬರೀತಾರೆ ಅನುಕೂಲ. ಅನುಕೂಲ ಅಂದ್ರೇನು? ಕೂಲ ಅಂದರೆ ತೀರ, ಅನು ಅಂದರೆ ಅದ್ರ ಹತ್ತಿರ, ನದಿಯ ತೀರದ ಸುತ್ತ ವಾಸ ಮಾಡುವವನು ಅಂತ ಅರ್ಥ. ಎಷ್ಟು ಕಡೆ ಇದ್ದಾನೆ ದೇವರು ತಗೊಂಡು? ಈಗ ಶ್ರೀರಂಗ ರಂಗನಾಥ ಕಾವೇರಿ ತೀರದಲ್ಲಿದ್ದಾನೆ, ಗೋದಾವರಿಯಲ್ಲಿ ಭಗವಂತ, ಋಷಿಕೇಶ ಇದ್ದಾನೆ, ಅರಕಂದ್ರೆ ನಾರಾಯಣ ದೇವರಿದ್ದಾರೆ. ಸಮ ನದಿ ತೀರದಲ್ಲಿ ಹೆಚ್ಚು ದೇವರ ಸನ್ನಿಧಾನ ಇರುತ್ತೆ. ಆದರೆ ಅನುಕೂಲ ಅಂದ್ರೇನು? ನದಿ ತೀರದ ಗುಂಟ ವಾಸ ಮಾಡ್ತಾನೆ. ವಾದಿರಾಜ ಸ್ವಾಮಿಗಳು ಉಪಯೋಗ ಮಾಡಿಕೊಂಡು ವಿಷ್ಣು ಸಹಸ್ರನಾಮಕ್ಕೆ ಅವರ ಅರ್ಥ ಬರೆದಿದ್ದಾರೆ. ವಿಶಾಲ ಚಿಕ್ಕದದು, ಇವರು ವಿಸ್ತಾರ ಲಘು ಅರ್ಥ. ಅವರು ಬರೀತಾರೆ, ಗಂಗಾ ನದಿಯನ್ನು ನೋಡಿ ನೀವು, ಬದರಿಯಿಂದ ನೋಡಿ, ಗಂಗಾಸಾಗರ ಸಂಗಮದೊಂದಿಗೆ ನೋಡಿ, ಇಲ್ಲಿ ನೋಡಿದ್ರೆ ವಿಷ್ಣು ದೇವಸ್ಥಾನ ಇದೆ ಅಂತ ಹೇಳ್ತಾರೆ ವಾದಿರಾಜ ಸ್ವಾಮಿ. ನೀವು ಬದರಿಗೆ ಹೋಗಿ, ಕೃಷಿಕೇಶಕ್ಕೆ ಬನ್ನಿ, ಹರಿದ್ವಾರಕ್ಕೆ ಬನ್ನಿ, ಕಾಶಿ ಬಿಂದು ಮಾಧವ ಹೀಗೆ ನೋಡ್ತಾ ನೋಡ್ತಾ ಹೋದರೆ ಎಲ್ಲ ಕಡೆ ದೇವರಿದ್ದಾರೆ. ಯಾತಕ್ಕೆ ಗೊತ್ತಾ ಅಂತ ಅವ್ರು ತಮಾಷೆ ಮಾಡ್ತಾರೆ ವಾದಿರಾಜ ಸ್ವಾಮಿ. ಗಂಗಾದೇವಿ ಯಾರು? ಆತನ ಮಗಳು, ಪಾದೋದ್ಭವೇ ತಾನೆ. ಸೊ ದೇವರು ಮಗಳನ್ನ ಬಿಟ್ಟಿರಲಿಕ್ಕೆ ಆಗವಲ್ದು, ಅದಕ್ಕೆ ಹೋದುಕೊಂಡು ದೊತ್ತಿ ತಾನೂ ವಾಸ ಮಾಡಿಬಿಡ್ತಾನೆ ಅಂತ ಹೇಳ್ತಾರೆ. ಭಾರಿ ಒಬ್ಬೇ ಮಗಳದ್ದು ಭಾರಿ ಪ್ರೀತಿ ಇದ್ದಾಗ ಮಗಳು ಬಿಟ್ಟಿರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ದೇವರಿಗೆ ತಮಾಷೆ ಮಾಡ್ತಾ ಹೇಳ್ತಾರೆ, ಗಂಗಾದೇವಿ ಇದ್ರೆ ದೇವರು ಅಲ್ಲಿ ಇರ್ತಾನೆ ಅಂತ ಅರ್ಥ, ದೇವರ ಸನ್ನಿಧಾನ ಇರ್ತದೆ ಅಂತ ಅರ್ಥ ಅಂತ ಸೂಚನೆ ಮಾಡೋದು ಅನುಕೂಲ. ಇದೇ ಪದ ಉಪಯೋಗಿಸಿಕೊಂಡಿದ್ದಾರೆ. ಈ ರೀತಿ ಯೋಚನೆ ಮಾಡಿ ಹೊಸ ಹೊಸ ಅರ್ಥಗಳನ್ನ ಶುರು ಮಾಡೋದು ಒಂದು ವೈಶಿಷ್ಟ್ಯ. ಪುರುಷ ಸೂಕ್ತಕ್ಕೆ ಅರ್ಥ ಬರೀತಾರೆ, ಪುರುಷ ಸೂಕ್ತ ವ್ಯಾಖ್ಯಾನ ಬರೆದಿದ್ದಾರೆ. ಇದು ವಿಷ್ಣು ಸಹಸ್ರ ವ್ಯಾಖ್ಯಾನ, ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನ, ಧರ್ಮ ಸೂಕ್ತಕ್ಕೆ ವ್ಯಾಖ್ಯಾನ, ಸರಸ್ವತಿ ಸೂಕ್ತಕ್ಕೆ ವ್ಯಾಖ್ಯಾನ. ಇಷ್ಟು ವ್ಯಾಖ್ಯಾನ ಗ್ರಂಥಗಳು. ವಿಷ್ಣು ಸ್ತುತಿ ಒಂದು, ಆಮೇಲೆ ರಾಮಕೃಷ್ಣ ಅಷ್ಟಕ ಅಂತ ಒಂದು ಬರೆದಿದ್ದಾರೆ, ವಿಷ್ಣು ಸ್ತುತಿ ರಾಮಕೃಷ್ಣ ಅಷ್ಟಕ. ಇನ್ನೊಂದು ಅಷ್ಟಾವಿಂಶತಿ ಮೂರ್ತಿ ಸ್ತುತಿ ಅಂತ ಒಂದು. ಇಷ್ಟು ಅವ್ರ ಗ್ರಂಥಗಳು. ಪುರುಷ ಸೂಕ್ತಕ್ಕೆ ಅರ್ಥ ಬರೆದ ಸ್ವಾರಸ್ಯವಾದ ಅರ್ಥಗಳನ್ನು ಹೇಳ್ತಾರೆ. ಅತ್ಯತಿಷ್ಟ ದಶಾಂಗುಲಂ, ಎಲ್ಲರೂ ಕೇಳಿರ್ತಾರೆ, ಅತ್ಯತಿಷ್ಟ ದಶಾಂಗುಲಂ, ದೇವರು ಹತ್ತು ಅಂಗಲ ಮೇಲಿದ್ದಾನೆ ಅಂತ ಆಗುತ್ತೆ ನೋಡಿದರೆ ನಮಗೆ ಖುಷಿ. ಅಯ್ಯೋ ಹತ್ತೆ ಅಂಗಲ ತಾನೇ ದೇವ್ರು, ನಮಗೆ ಡಿಫರೆನ್ಸು ಒಂದು ಏನು ಹಾಕಿ 10 inches ಏನು ಮಹಾ ಅಂತ ತಿಳ್ಕೊಂಡ್ಬಿಟ್ರೆ ಹೇಳ್ತಾರೆ. ಹಾಗಲ್ಲ, ದಶ ಅಂದರೆ ಪೂರ್ಣ ಅಂತ ಅರ್ಥ, ಪೂರ್ಣ ಅನಂತ ಅಂತ ಅರ್ಥ, ದೇವರು ಅನಂತ ಪಟ್ಟು ಮೇಲಿದ್ದಾನೆ ಅಂತ ಅರ್ಥ. ದಶ ಶಬ್ದಕ್ಕೆ ಆ ರೀತಿ ಅರ್ಥ ಮಾಡ್ತೀರಾ ಅಂದರೆ, ದಶೇತಿ ಸರ್ವಮುದ್ದಿಷ್ಟಂ, ದಶ ಪ್ರಭತಿ ಅಂದರೆ ಪೂರ್ಣ ಪ್ರಭತಿ ಅಂತ ಆಚಾರ್ಯ ಹೆಸರು. ಆದ್ದರಿಂದಲೇ ದಶ ಅಂದರೆ ಪೂರ್ಣ ಅಂತ ಅರ್ಥ. ನಮ್ಮಲ್ಲಿ ಎಷ್ಟು ಮೇಲಿದ್ದಾನೆ ಅಂದರೆ ಅಷ್ಟು ಮಿಡ್ಲಿ ಯಾರ ಕೈಯ್ಯೂ ಎಂದೂ ಸಾಧ್ಯ ಇಲ್ಲ ಅಂತ ಅರ್ಥ. ದಶಾಂಗುಲಂ ಇನ್ನೊಂದು ಸಾರಸ್ಯವನ್ನು ತೋರಿಸ್ತಾರೆ. ಸಹಸ್ರಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್ ಹೇಳಿದರು, ಸಾವಿರ ಕಣ್ಣು, ಸಾವಿರ ಕಾಲು, ಹಾಗೆಲ್ಲ ಹೇಳಿದರು. ಪರಮಾತ್ಮನ ಸಾವಿರ ಕೈ ಇದೆಯೋ ಇಲ್ಲೋ ಅಂತ ಡೌಟ್ ಇಡಬೇಡಿ, ಅಂಗುಲ ಅಂದ ಕೈ ಬಂತಲ್ಲ ಅದು ಇದೆ ಅಂತ ಅರ್ಥ. ಇಲ್ಲ, ನಾವು ಅಷ್ಟೇ ಚಿತ್ರ ಬರೆದ ಗತಿ ಏನಾಗಬೇಕು, ಕಾಲಮಿಷ ಬರೆದಿಲ್ಲ ಅದರಿಂದ ಮೈನಸ್ ಮಾಡಬೇಕು ಅಂತ ಅರ್ಥ ಅಲ್ಲ, ಅದಕ್ಕೆ ತಕ್ಕಂತೆ ಎಲ್ಲ ಇರುತ್ತೆ ಅಂತ ಅರ್ಥ. ಕಣ್ಣು ರಾವಣನಿಗೆ 10 ತಲೆಯಿಂದಲೇ 20 ಕೈ ಬಂತೋ ಇಲ್ಲೋ, ಮ್ಯಾಚಿಂಗ್ ಆಗಿರಲೇಬೇಕಲ್ಲ, ಅದನ್ನು ಇಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾ ಅತ್ಯತಿಷ್ಟ ದಶಾಂಗುಲಂ ಅರ್ಥ ಬರೀತಾರೆ. ಈಗ ಅನೇಕ ಸ್ವಾರಸ್ಯದ ಅರ್ಥ. ಬ್ರಾಹ್ಮಣೋಶ್ಯ ಮುಖಮಾಸಿ ಬಾಹುರಾಜನ್ಯ ಕೃತ ಉರು ತದಸ್ಯ ಯದ್ವೈಶ್ಯ ಪದ್ಯಾಂಶೋತ್ರೋ ಅಜಾಯತ. ಪುರುಷ ಸೂಕ್ತದ ಮಾತು. ಆ ಮಾತನ್ನು ಅದ್ವೈತ ನಿರಾಸಕ್ಕೆ ಉಪಯೋಗಿಸ್ತಾರೆ. ಅದನ್ನು ನೋಡಿದ್ರ ಬಾಹುರಾಜನ್ಯ ಅಂತ ಬಂತು, ದೇವರ ಕೈಗಳೇ ಕ್ಷತ್ರಿಯ ಅಂತ ಅರ್ಥ. ಅದು ದೇವರ ಕೈಗಳೇ ಕ್ಷತ್ರಿಯ. ಆಮೇಲೆ ಊರು ತದಸ್ಯ ಯದ್ವೈಶ್ಯ, ದೇವರ ತೊಡೆಗಳೇ ವೈಶ್ಯ ಅಂತ ಬಂತು. ಎರಡು ಪದ ಹೇಗಿದೆ ನೋಡಿದ್ರಿ ಇಲ್ಲಿ, ದೇವರ ತೊಡೆಗಳೇ ವೈಶ್ಯ, ದೇವರ ಕೈಗಳೇ ಕ್ಷತ್ರಿಯ. ಅರ್ಥ ಆಯ್ತಾ? ಇದು ಜೀವ ಬ್ರಹ್ಮ ಅಂದ್ರೆ ಹಾಗೆ ಅರ್ಥ ಮಾಡಬೇಕು ಅಂತ ಹೇಳ್ತಾರೆ. ಜೀವನೇ ಬ್ರಹ್ಮ ಅಂತ ಹೇಳಿದ್ರೆ ಜೀವನೇ ಬ್ರಹ್ಮ ಅಲ್ಲ, ಇಲ್ಲೇನು ಕೈ ಕ್ಷತ್ರಿಯ ಅಂದ್ರೇನು, ತೊಡೆ ವೈಶ್ಯ ಅಂದ್ರೇನು, ಅಲ್ಲೇ ಅರ್ಥ ಹೇಳಿ. ಬ್ರಾಹ್ಮಣೋಶ್ಚ ಮುಖಮಾಸಿ ಪದ್ಯಾಂಶೂದ್ರೋ ಅಜಾಯತ. ಬ್ರಾಹ್ಮಣನೇ ಮುಖ, ಬ್ರಾಹ್ಮಣನೇ ಮುಖನ ಅಲ್ಲ, ಪದ್ಯಾಂಶೂದ್ರೋ ಅಜಾಯತ. ಕಾದಿನಿಂದ ಶೂದ್ರ ಹುಟ್ಟಿದ ಅಂತ ಹೇಳಿದ್ರಿಂದ ಎಲ್ಲ ಕಡೆ ಸೇರಿಸ್ಕೊಂಡಾಗ ಬ್ರಾಹ್ಮಣ ಮುಖ ಅಲ್ಲ, ಮುಖದಿಂದ ಬ್ರಾಹ್ಮಣ ಹುಟ್ಟಿದ, ಕೈಗಳಿಂದ ಕ್ಷತ್ರಿಯ ಹುಟ್ಟಿದ, ತೊಡೆಯಿಂದ ವೈಶ್ಯ ಹುಟ್ಟಿದ ಅಂತ ಅರ್ಥನೇ ಅಲ್ಲೇ ಇದೆ. ಅದೇ ರೀತಿ ತತ್ವಮಸಿ ಅಂದರೆ ಅಹಂ ಬ್ರಹ್ಮಾಸ್ಮಿ, ಹಾಗೆ ಅರ್ಥ ಮಾಡಬೇಕೇ ಹೊರತು ಅಪಾರ್ಥ ಮಾಡಬಾರದು ಅಂಬುದನ್ನು ಒಳ್ಳೆ ಸ್ವಾರಸ್ಯವಾಗಿ ತೋರಿಸ್ತಾರೆ. ಪುರುಷ ಸೂಕ್ತನೇ ಸಾಕಿವ್ರಿ ಮಿಸ್ಗೈಡ್ ಮಾಡಲಿಕ್ಕೆ, ಸರಿಯಾಗಿ ಅರ್ಥವನ್ನು ತೋರಿಸಿ ಆ ರೀತಿ ಅರ್ಥ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ ತುಂಬ ಉಪಕಾರವನ್ನು ಮಾಡ್ತಾರೆ. ಹೀಗೆ ಸತ್ಯಬೋಧ ಸ್ವಾಮಿಗಳು ಸ್ವತಃ ಮಹಾ ತಪಸ್ವಿಗಳು, ಮತ್ತೊಂದು ಕಡೆಗೆ ಒಳ್ಳೆ ಗ್ರಂಥಕಾರರು, ಇನ್ನೊಂದು ಕಡೆಗೆ ಪಾಠ ಪ್ರವಚನಗಳ ಮೂಲಕವಾಗಿ ಶಿಷ್ಯರಿಗೆ ಉಪದೇಶ ಮಾಡಿದವರು, ಮತ್ತೊಂದು ಕಡೆಗೆ ದ್ವಾದಿಗಳನ್ನು ಖಂಡನೆ ಮಾಡಿದವರು, ಮುಖ್ಯವಾಗಿ ಪಾಠ ಹೇಳಿ 4 ಜನ ಪೀಠಾಸನ ತಂದುಕೊಟ್ಟವರು. ಮೊದಲು ಎಷ್ಟು ಜನ ಪೀಠ ಸಿಗ್ತೋ ಅಂದರೆ ಹೋಯ್ತು ಅಂತಲೇ ಅರ್ಥ, ಪೀಠ ಅದು ಇನ್ನೊಬ್ಬರು ಹಾಳು ಮಾಡಿಬಿಟ್ಟಿರ್ತಾರೆ ಅಂಥ ಕಾಲ ಇದೆ. ಅದು 4 ಜನ ಪೀಠ ತಯಾರು ಮಾಡಿದರು ಅಂತ ಕೇಳಿದರೆ ಎಂಥ ಸಮರ್ಥ. ಅಲ್ಲೂ ಸ್ವಾರಸ್ಯ ನೋಡಬೇಕು ನೀವು. ಸತ್ಯವರಿಗೆ ಆಚಾರ ಕೊಟ್ಟರು ತಮ್ಮನಿಗೆ, ರಾಮಾಚಾರ್ಯರು ಕೃಷ್ಣಾಚಾರ್ಯರು, ಅವರು ಭಾಗವತಕ್ಕೆ ಅವರ ಶಿಷ್ಯರು ವಿಷ್ಣು ತೀರ್ಥರು, ಮಾಧವರು ವಿಷ್ಣು ತೀರ್ಥ ಅವರ ಶಿಷ್ಯರು, ಎಂಥವ್ರು ತಯಾರು ಮಾಡಿದ್ದಾರೆ ಲೆಕ್ಕ ಇಟ್ಕೊಂಡು. ವಿಷ್ಣು ತೀರ್ಥರಂಥ ಮಹಾನುಭಾವರಿಗೆ ಪಾಠ ಹೇಳ್ತಕ್ಕಂಥ ತಮ್ಮನ್ನು ತಯಾರು ಮಾಡಿ. ಆಮೇಲೆ ಸತ್ಯಧರ್ಮ ಸ್ವಾಮಿಗಳು, ಅವರು ಭಾಗವತಕ್ಕೆ ಒಳ್ಳೆ ವ್ಯಾಖ್ಯಾನ ಬರೆದ ಮಹಾನುಭಾವರು, ಭಾಗವತಕ್ಕೆ, ರಾಮಾಯಣಕ್ಕೆ, ತಾತ್ಪರ್ಯ ನಿರ್ಣಯಕ್ಕೆ. ಅವರು ತಮ್ಮ ಸತ್ಯ ಸಂಕಲ್ಪ ಮೈಸೂರಲ್ಲಿ ವೃಂದಾವನ, ಅವ್ರು ಸತ್ಯ ಸಂಕಲ್ಪ ತೀರ್ಥರು. ಅದು ಎಲ್ಲ ಮಹಾಮಹಾಜ್ಞಾನಿಗಳನ್ನು ಸೃಷ್ಟಿಯಾದ ರೀತಿಯಲ್ಲಿ ಪಾಠ ಹೇಳಿದ್ದಾರೆ ಅಂದರೆ ಸತ್ಯಬೋಧರ ಮಹಿಮೆ ಭಾರಿ ದೊಡ್ಡದು. ಸತ್ಯಸಂತರು ಮೊದಲನೆಯವರಾಗಿ ಮಾಡಿದ ಕೆಲಸ ಇಷ್ಟೆಲ್ಲ ಕೂಡ. ಇಂಥ ಸತ್ಯಸಂತರ ಮಹಿಮೆ ಇವತ್ತಿನ ದಿವಸ ವಿಷ್ಣು ಪತಸ್ತ್ರಿತ್ ಗೋವ್ರಾತೈ ಸ್ವಾಂತಧ್ವಾಂತ ನಿವಾರಕ ಶ್ರೀ ಸತ್ಯಸಂಧ ಸೂರ್ಯೋಯಂ ಭಾಸತಾಮ್ನೋ ಹೃದಂಬರೆ. ವಿಷ್ಣೋ ಪದಶ್ರಿತ್, ಸತ್ಯಸಂಧ ಸ್ವಾಮಿಗಳು ಸೂರ್ಯ ಇದ್ದ ಹಾಗೆ. ಯಾತಕ್ಕೆ ವಿಷ್ಣು ಪದವನ್ನು ಹಿಡಿದಿದ್ದಾರೆ. ವಿಷ್ಣು ಪದ ಅಂದರೆ ಆಕಾಶ, ಸೂರ್ಯ ಇಲ್ಲಿರ್ತಾನೆ ಆಕಾಶದಲ್ಲಿರ್ತಾರೆ. ಇವರು ಯಾತಕ್ಕೆ ಸ್ತೋತ್ರ ಮಾಡಿದ್ದಾರೆ ಅಂದರೆ ವಿಷ್ಣು ಪದ ಇವರು ಹಿಡಿದಿದ್ದಾರೆ. ವಿಷ್ಣು ಸಹಸ್ರ ಭಾಷ್ಯ ಬರೆದಾರೆ ಅಂತ ಅರ್ಥ. ವಿಷ್ಣು ಸಹಸ್ರ ಭಾಷ್ಯ ಬರೆದಿದ್ದಕ್ಕೆ ಸ್ವಾಂತಧ್ವಾಂತ ನಿವಾರಕ, ಸ್ವಾಂತ ಅಂದರೆ ಮನಸ್ಸು, ಮನಸ್ಸಿನ ಕತ್ತಲಿನ ಪರಿಹಾರ ಮಾಡ್ತಾರೆ ಅಂತ ಅರ್ಥ. ಹೀಗೆ ಅನೇಕ ರೀತಿಯಲ್ಲಿ ಸತ್ಯಸಂಧರ ಉಪಕಾರ ದೊಡ್ಡದು ಅಂತ ಮಹಾನುಭಾವರ ವೃಂದಾವನ ಮಹಿಷಿಯಲ್ಲಿದೆ. ಅವರು ಕೊನೆಗೆ ಅಲ್ಲಿ ಹೇಳಿದ್ರಂತ ಕರ್ಕೊಂಡು ಹೋಗಿ ನನ್ನನ್ನು, ಆಯುಷ್ಯ ಮುಗಿದೋಗಿದೆ ಈಗಾಗಲೇ. ಮಹಿಷಿಯಲ್ಲಿ ವೃಂದಾವನಸ್ಥರಾಗಬೇಕು ನಾವು. ಸತ್ಯನಾಥರು ಅಲ್ಲಿ ಬಂದಾಗ ಅಗ್ರಹಾರ ಮಾಡಿದ್ದಾರಂತೆ. ತುಂಗಾತೀರ, ತುಂಗಾತೀರ ಬಹಳ ಪವಿತ್ರವಾದ ಸ್ಥಳ, ಒಳ್ಳೆ ನ್ಯಾಚುರಲ್ ಪ್ರಕೃತಿ ಸೌಂದರ್ಯ ಬಹಳ ತುಂಬಿರತಕ್ಕಂಥ ಸ್ಥಳ. ತುಂಗಾಪಾನ ಅಲ್ಲಿ ಕುಡಿಬೇಕು. ಶಿವಮೊಗ್ಗದಲ್ಲಿ ಕೂಡ ಪಜಿದ್ದದ್ದು ಹೋಗುತ್ತೆ. ಮತ್ತೆ ಶಿವಮೊಗ್ಗ ತುಂಗಾ ನದಿ ಇದ್ರೂ ಕೂಡ ಕೆಟ್ಟೋಗಿಬಿಡುತ್ತೆ. ಆದರೆ ಅಲ್ಲಿ ನೋಡಿದರೆ ಮಾತ್ರ ತುಂಗಾಪಾನ ತುಂಗಾಪಾನ ಶುದ್ಧವಾದಂಥ ನೀರು ಸಿಗಬೇಕಾದ್ರೆ ಅಲ್ಲಿಗೆ ಹೋಗು. ಬಾಳಗಾರು ಮಹಿಷಿಯಲ್ಲೆಲ್ಲ ತುಂಗಾ ನದಿ ಪ್ಯೂರ್ ಆಗಿರ್ತಕ್ಕಂಥ ನದಿ, ಯಾವ ಪೊಲ್ಯೂಷನ್ ಬಂದಿರೋದಿಲ್ಲ ಅಲ್ಲಿ. ಅದೆಲ್ಲ ಉಂದಾನ ಆಗಬೇಕು ಅಂತ ಸಂಕಲ್ಪ ಮಾಡಿರ್ತಾರೆ ಶಿಷ್ಯ, ಬೇನೆಯಲ್ಲಿ ಕರ್ಕೊಂಡು ಬರ್ತಿರ್ತಾರೆ ಶಿಷ್ಯರೆಲ್ಲ ಕೂಡ. ಆಗಲೇ ಇದೆಲ್ಲ ಆ ದೇಹಕ್ಕೆ ಆಯಾಸ ಶುರುವಾಗಿರುತ್ತೆ ಹೇಳ್ತಾರೆ. ಆ ದೇಹ ಬಿಟ್ಟು ಹೋಗಬೇಕಾದ್ರೆ ಜೋರ ಹೊರಟಾಗ ಪುಟಿಯುತ್ತೆ, ಗಟ್ಟೆ ದೇಹ ಇಟ್ಕೊಂಡಿರಿ, ಧ್ಯಾನ ಮಾಡ್ತಾ ಕೂತಿರ್ತೇವೆ, ಮಧ್ಯದಲ್ಲೇ ನಾವು ದೇಹ ಬಿಡಬಹುದು, ಅಲ್ಲಿ ವೃಂದಾವನ ಪ್ರವೇಶ ಮಾಡ್ತೀವಿ ಅಂತ ಹೇಳಿ ಹೊರಟುಬಿಟ್ರು. ಆಗ ಅವರನ್ನು ಹಾಗೆ ಕರ್ಕೊಂಡು ಬರ್ತಿರ್ತಾರೆ. ಮಾರ್ಗ ಮಧ್ಯದಲ್ಲೇ ಅವರು ಬ್ರಹ್ಮರಂಧ್ರ ಸ್ಫೋಟವಾಗಿ ದೇಹ ಬಿಟ್ಟರು ಅಂತ ಅವ್ರ ಬಗ್ಗೆ ಪ್ರತೀತಿ ಉಂಟು. ಮಹಿಷಿಯಲ್ಲಿ ತಂದು ವೃಂದಾವನಸ್ಥಾನ ಮಾಡಿದ್ದಾರೆ. ಇವತ್ತು ಕೂಡ ವೃಂದಾವನದಲ್ಲಿ ಭಾಳ ವೈಭವದಿಂದ ವರ್ಷಪೂರ್ತಿನೂ ವ್ಯವಸ್ಥೆ ಇದೆ. ಆರಾಧನೆ ಕಾಲಕ್ಕಂತೂ ಸರಿಯೇ ಸರಿ. ಅಂತ ಸತ್ಯಸಂಧಾರ ಮಹಿಮೆ ವಿಷ್ಣು ಸಹಸ್ರನಾಮ ಓದೋದಕ್ಕೆ ಒಳ್ಳೆ ಸ್ಫೂರ್ತಿ ಕೊಡ್ತಕ್ಕಂಥ ಮಹಿಮೆ. ಆದ್ದರಿಂದ ಸತ್ಯಸಂಧ ಅಂಬೋದು ವಿಷ್ಣು ಸಹಸ್ರನಾಮದ ಪದನೇ. ಸತ್ಯ ವಿಷ್ಣು ಸಹಸ್ರ ಸತ್ಯಸಂಧ ಅಂತ ಬಂದಿರೋದ್ರಿಂದ ಆ ಹೆಸರು ತಕ್ಕಂತೆ ಅವರು ವಿಷ್ಣು ಸಹಸ್ರನಾಮಕ್ಕೆ ಅರ್ಥವರು ಬಹಳ ಉಪಕಾರ ಮಾಡಿದ್ದಾರೆ. ಅಂತಹ ಜ್ಞಾನಿಗಳ ಅನುಗ್ರಹ ನಮಗೆ ಸದಾಕಾಲ ಬೇಕು. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ, ಗುರುಭಕ್ತಿ ಇದ್ರೆ ಮಾತ್ರ ಹರಿಭಕ್ತಿ ಬರುತ್ತೆ ಎಂಬುದು ಶಾಸ್ತ್ರದ ದೊಡ್ಡ ಸಂದೇಶ. ಅಂತ ಗುರುಗಳಲ್ಲಿ ಸತ್ಯಸಂಧರ ಕೊನೆಯ ಒಂದು ಮಾತು ಹೇಳೋದಾದರೆ, ಜಗನ್ನಾಥದಾಸರ ಬಗ್ಗೆ ನಮಗೆ ಗೊತ್ತು ಎಂಥ ಮಹಾನುಭಾವರು ಅಂತೇಳಿ, ಹರಿಕಥಾನುಸಾರ ಬರೆದವರು. ಅವರಿವರು ಸ್ತೋತ್ರ ಮಾಡ್ತಾರೆ ಅಂದಮೇಲೆ ಎಷ್ಟು ಸಿದ್ಧಪುರುಷ ಇವರು ಗೊತ್ತಾಗುತ್ತೆ. ಸತ್ಯಸಂಧರ ಅವರು ಸ್ತೋತ್ರ ಮಾಡ್ತಾರೆ. ಸತ್ಯಬೋಧರು ಇದ್ದಿದ್ದು 40 ವರ್ಷ, ಇವರು ಇದ್ದಿದ್ದು 10 ವರ್ಷ ಅಷ್ಟೇ. ಸತ್ಯಬೋಧರು 40 ವರ್ಷ, ಸತ್ಯಸಂಧರು ಬರೀ 10 ವರ್ಷಗಳ ಕಾಲ ಇಷ್ಟು ಸಾಧನೆ ಮಾಡಿ ವೃಂದಾವನಸ್ಥರಾದ ಮಹಾನುಭಾವರಿವರು. ನಮ್ಮ ಮುಂದಿನ ಕಾರ್ಯಕ್ರಮ ಶ್ರೀಪಾದರಾಜ 14ನೇ ತಾರೀಕು, ಅವತ್ತು 2 ಕಾರ್ಯಕ್ರಮ, ಒಂದು 3 ದಿನ ಗ್ರಹಣ ಇರುತ್ತೆ, ಆದ್ದರಿಂದ ಗ್ರಹಣದ ಬಗ್ಗೆ ಮಾಹಿತಿ ಮತ್ತು ಅವತ್ತು ಶ್ರೀಪಾದರಾಜರ ಆರಾಧನೆ ಆದರೆ ಶ್ರೀಪಾದರಾಜರ ಬಗ್ಗೆ ಪ್ರವಚನ ಇರುತ್ತೆ ಅಂತ ಹೇಳುತ್ತಾ, ಇವತ್ತಿನ ಪ್ರವಚನ ನಮ್ಮ ಪ್ರತಿಷ್ಠಾನದಲ್ಲಿ ನಡೆಯಲಿಕ್ಕೆ ಸೇವಾಕರ್ತರಾಗಿ ಎಂದಿನಂತೆ ಡಿ ಎನ್ ಗುರುರಾಜರಾಯರು, ಶ್ರೀ ಎಚ್ ಎಸ್ ವಾಸುದೇವಮೂರ್ತಿ ದಂಪತಿಗಳು, ಶ್ರೀ ಸತ್ಯನಾರಾಯಣ ದಂಪತಿಗಳು, ಒಬ್ಬ ಅಂತರಂಗ ಭಕ್ತರು ಮತ್ತು ಮಳ್ಳೂರು ಶ್ರೀಧರವರು, ಇಷ್ಟೆಲ್ಲ ಪ್ರಾಯೋಜಕರಾಗಿ ಬಂದಿದ್ದಾರೆ. ಅದರ ಜೊತೆಗೆ ಅನೇಕ ವರ್ಷಗಳಿಂದ ದತ್ತಿ ಪ್ರವಚನ ಅಂತ ಹೇಳಿ ಶ್ರೀಮತಿ ಸಾವಿತ್ರಮ್ಮ ಮತ್ತು ಅವರ ಮಕ್ಕಳು, ಅವರು ದತ್ತಿ ಕಾರ್ಯಕ್ರಮಕ್ಕೋಸ್ಕರ ಒಂದಿಷ್ಟು ಮೀಸಲಾಗಿದ್ದು ಇವತ್ತು ಅವರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಇಷ್ಟೊತ್ತು ಮತ್ತು ಮೊದಲು ಮಾತಾಡಿದ ಮಧುಸೂದನ್ ಶ್ರೀನಿವಾಸ್ ಅವರು, ಅವರು ಅವ್ರ ಮಕ್ಕಳೇ, ಅವರು ತಮ್ಮ ತಂದೆಯ ಒಂದು ಸ್ಮರಣೆಗೋಸ್ಕರವಾಗಿ ಪ್ರತಿ ವರ್ಷದ ಕಾರ್ಯಕ್ರಮ ಇಲ್ಲಿ ಏರ್ಪಾಡು ಮಾಡಿರ್ತಾರೆ. ಈ ಸರ್ತಿ ಅವರೇ ಇಲ್ಲಿ ಬಂದಿದ್ದಾರೆ. ಅದೊಂದು ಭಾರಿ ವಿಶೇಷ. ಅವರು ದೊಡ್ಡ ಡಾಕ್ಟರ್ ಆಗಿದ್ದಾರೆ, ಇಂಗ್ಲೆಂಡ್ನಲ್ಲಿ ದೊಡ್ಡ ಡಾಕ್ಟರ್ ಆಗಿ ಬಹುಶಃ ಡಾಕ್ಟರ್ ಎಷ್ಟು MRCP PHS ಮಾಡಿಬಿಟ್ಟಿದ್ದಾರೆ. ಚಿಕ್ಕ ವಯಸ್ಸಿನ ಒಳ್ಳೆ ಸಾಧನೆ ಮಾಡಿದ್ದಾರೆ, ಸಾಕಷ್ಟು ಪ್ರಶಸ್ತಿ ಪಡೆದಿದ್ದಾರೆ. ಈ ಸಾಮಾನ್ಯ ಪ್ರವಚನಾದ ಕಾಲಕ್ಕೆ ಹೆಚ್ಚು ಬಂದಿರಲಿಲ್ಲ ಅವರು, ಈ ಸತ್ಯನೇ ಬಂದಿರೋದು. ಅವರ ತಾಯಿ, ಅವರ ತಂಗಿ, ಅಕ್ಕ ಎಲ್ಲ ಬರ್ತಾರೆ, ಆದರೆ ಅವರು ಬಯಸಕ್ಕೆ ಬಂದಿರೋದು ವಿಶೇಷ. ಮೊದಲೇ ಮಾತಾಡಿದ್ದಾರೆ. ಯಾತಕ್ಕೆ ಹೇಳಿದೆ ಅಂದರೆ, ವೈದ್ಯರಾಗಿ ಮಾಡೋದ್ರ ಜೊತೆಗೆ ಈ ಶಾಸ್ತ್ರಾಧ್ಯಯನಕ್ಕೂ ಪ್ರಯತ್ನಪಟ್ಟು ಇಂಟರ್ನೆಟ್ ಮೂಲಕ ಸಾಕಷ್ಟು ವಿಷಯ ಕಲೆಕ್ಟ್ ಮಾಡಿಕೊಂಡು ಬಂಧ ಮಿಥ್ಯಾತ್ವ ಮೊದಲಾದ ವಿಚಾರದ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಹೇಳಿದರೆ, ಇವತ್ತು ಸಾಮಾನ್ಯವಾಗಿ ಓದಿದರೆ ನಾಸ್ತಿಕರು ಅಂತ ಅರ್ಥ. ಓದಿದರೆ ನಾಸ್ತಿಕರಾಗ್ತಾರೆ, ಕೆಲವು ಕೋರ್ಸ್ ಓದಿದ್ರೆ ಗ್ಯಾರಂಟಿ ನಾಸ್ತಿಕರಾಗ್ತಾರೆ, 100% ನಾಸ್ತಿಕರಾಗ್ತಾರೆ. ಈ ಮೆಡಿಕಲ್ ಇಂಜಿನಿಯರಿಂಗ್ ಓದೋದಂದರೆ ಸಾಮಾನ್ಯ ಅಂಥವರೇ ಜಾಸ್ತಿ ಇರ್ತಾರೆ. ಇವರು ಅದಕ್ಕೆ ಅಪವಾದವಾಗಿರೋದು ಭಾರಿ ವಿಶೇಷ. ಅಂದರೆ ಯಾಂತ್ರಿಕವಾಗಿ ಅವರು ಸೇವೆ ಮಾಡಿಸಿಲ್ಲ, ಭಾಳ ಭಕ್ತಿಯಿಂದ ಮಾಡಿಸಿದ್ದಾರೆ ಅಂತ ಅರ್ಥ. ದೇವರು ಅವರಿಂದ ಇನ್ನು ವಿಶೇಷ ಸೇವೆಯನ್ನು ಮಾಡಿಸಲಿ. ಆ ಮೂಲಕವಾಗಿ ಹರಿವಾಯುಗಳಲ್ಲಿ ಭಕ್ತಿ, ನಿಜವಾಗ್ಲೂ ಹೇಳೋದಾದರೆ ಡಾಕ್ಟ್ರಿಗೆ ಜಾಸ್ತಿ ಭಕ್ತಿ ಬರಬೇಕು ದೇವರಲ್ಲಿ. ನಾವು ದೇಹ ನೋಡ್ತೇವೆ, ದೇವರ ಒಳಗೆ ನೋಡೋ ಡಾಕ್ಟರ್ ಅಷ್ಟೇ. ಅವರು ಎಕ್ಸ್ರೇ ಸ್ಕ್ಯಾನಿಂಗಿಂದ ಹಿಡಿದು ಪೂರ್ತಿ ಡಿಸೆಕ್ಷನ್ ಮಾಡಿ ನೋಡೋ ಅವಕಾಶ ಇರೋ ಡಾಕ್ಟ್ರಿಗೆ ಮಾತ್ರ. ಆಗ ದೇವರ ಸೃಷ್ಟಿ ವೈಚಿತ್ರ್ಯ ಎಷ್ಟು ಅಗಾಧ ಅಂತ ಗೊತ್ತಾಗುತ್ತೆ. ನಮ್ಮ ದೇಹ ನೋಡೋದು ಒಂದೇ, ಜಗತ್ತು ನೋಡೋದು ಒಂದೇ ಅಂತ ಹೇಳುತ್ತಾರೆ. ಇದು ಪಿಂಡಾಂಡ, ಅದು ಬ್ರಹ್ಮಾಂಡ. ಪಿಂಡಾಂಡ ಅಂದರೆ ಏನು? ಬ್ರಹ್ಮಾಂಡದ ಕ್ರಾಸ್ ಸೆಕ್ಷನ್ ಅಂತ ಕರೀತಾರೆ. 24 ತತ್ವ ಬ್ರಹ್ಮಾಂಡ, ನಮ್ಮ ದೇಹದ 24 ತತ್ವ ಇದೆ. ಸರಿಯಾಗಿ ಯಾರು ದೇಹ ಅರ್ಥ ಮಾಡ್ಕೋತಾರೋ ದೇವ್ರನ್ನ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಇದೆ. ಅನ್ಫಾರ್ಚುನೇಟ್ಲಿ ಇವತ್ತು ಆ ಪ್ರಸಂಗನೇ ಬಂದಿಲ್ಲ, ಆದರೆ ಕೆಲವು ಕೆಲವು ಮಾತ್ರ ಅಂತದ್ದು ಇರ್ತದೆ. ಅದನ್ನು ಎಲ್ಲ ಓದ್ದವರು ಕೂಡ ಅರ್ಥ ಮಾಡಿಕೊಂಡ್ರೆ ಯಾವ ಓದಿದ್ರು ಕೂಡ ದೇವ್ರ ಬಗ್ಗೆ ಜ್ಞಾನ ಬರಬೇಕು. ಮತ್ತೆ ಎಲ್ಲ ಓದಗಳು ಕೂಡ ಬ್ರಾಂಚಸ್ ಇದ್ದಾಗೆ, ಈ ತತ್ವಶಾಸ್ತ್ರ ಅದಕ್ಕೆ ಪೂರ್ತಿ ಬೇರಿದ್ದಾಗೆ. ಇವತ್ತು ಯಾವುದೇ ಬ್ರಾಂಚ್ ತನ್ನಷ್ಟು ತಾನೇ ಬೆಳೆಯೋದಿಲ್ಲ, ಬೇರಿದ್ದರೆ ಮಾತ್ರ ಬ್ರಾಂಚ್ ಇರೋದು. ಸೊ ತತ್ವಶಾಸ್ತ್ರದಿಂದ ಮಾತ್ರ ಎಲ್ಲ ಶಾಸ್ತ್ರ ಬದುಕಿರೋದು. ಅದು ಅರ್ಥ ಮಾಡಿಕೊಂಡಾಗ ಓದಿದವರು ನಾಸ್ತಿಕರಾಗಬಾರ್ದು, ಓದಿದವರು ಫಸ್ಟ್ ಆಸ್ತಿಕರಾಗಬೇಕು. ಅದು ನಿಜವಾದ ವಿದ್ಯೆಯ ಫಲ ಅಂದರೆ ಅದೇ. ಅದಕ್ಕೆಲ್ಲ ನಾವು ಶಾಸ್ತ್ರಾಧ್ಯಯನ ಒಳ್ಳೆ ನೆರವು ಕೊಡ್ತದೆ ಅಂತ ಹೇಳ್ತಾ, ನಮ್ಮ ಮುಂದಿನ ಕಾರ್ಯಕ್ರಮ 14 ತಾರೀಕು ಅಂತ ತಿಳಿಸಿ ಇವತ್ತಿನ ಕಾರ್ಯಕ್ರಮವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚ ಮಹಂತೇನ ಪ್ರಿಯತಾಂ ಕಮಲ. ಭಾಸ್ಕರ್ ಅವರೆಲ್ಲರಿಗೂ ಕೂಡ ಫಲ ಸಮರ್ಪಣೆ.